ತವ ಮಾಯಾಂ ಜಯೇಮಹಿ. ಇಷ್ಟು ಕತೆ ಕೇಳಿದ್ರು ಸಾಕು, ಮನುಷ್ಯ ಬದುಕೋಗಿ ಬಿಡ್ತಾನೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಪ್ರತಿನಿತ್ಯ ದೇವರಿಗೆ ನೈವೇದ್ಯ ಮಾಡಿದ ಹಾಲು, ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿದರೆ ಈ ಭೂಲೋಕದ ದುಷ್ಟತರ ಯಾವುದೂ ಬರೋದಿಲ್ಲ ಮಕ್ಕಳಿಗೆ ಅಂತ ಹೇಳಿ. ಇದೆಲ್ಲ ಸುಲಭವಾಗಿ ಅರ್ಥವಾದ ವ್ಯಾಸರಾಜರಿಗೂ ಹಾಗೆ ಆಯಿತು, ಇವರಿಗೂ ಹಾಗೆ ಆಯಿತು. ಅದರ ಪ್ರಭಾವ ಲೋಕೋತ್ತರ ವ್ಯಕ್ತಿಗಳಾದರು, ಅವರು ಪ್ರಾತಸ್ಮರಣೀಯ ಮಹಾನುಭಾವರಾಗ್ತಾ ಇದ್ದಾರೆ ವಾದಿರಾಜರು ವ್ಯಾಸರಾಜರೆಲ್ಲ. ನಾವು ಜ್ಞಾನಿಗಳ ಚರಿತ್ರೆ ಕೇಳಬೇಕಾದದ್ದು ಅವರು ಹೇಗಿದ್ರು ಅನ್ನೋದು, ನಾವು ಹೇಗಿರಬೇಕು ಅನ್ನೋದಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡತಕ್ಕಂಥ ಮಾತುಗಳು. ಜೊತೆಗೆ ಚಿನ್ನದ ಹರಿವಾಣ ತಂದಿಟ್ಟಿರೋದು, ಚಿನ್ನದ ಹರಿವಾಣ. ಮುಂದೆ ರತ್ನಾಭಿಷೇಕ ಎಲ್ಲ ಆಗುತ್ತೆ ಅವರಿಗೆ, ಆದರೆ ಹುಟ್ಟಿದ್ದೇ ಅವರು ಚಿನ್ನದ ಮೇಲೆ ಹುಟ್ಟುತ್ತಾ ಇದ್ದಾರೆ ಮಹಾನುಭಾವರು. ಚಿನ್ನದ ಹರಿವಾಣದಲ್ಲಿ ಜನನ, ಭೂಸ್ಪರ್ಶ ಇಲ್ಲ, ಇದು ಬಹಳ ಮುಖ್ಯ. ಇದು ಭೂಸ್ಪರ್ಶ ಇಲ್ಲ, ಆಹಾರದಲ್ಲಿ ಮನುಷ್ಯಾನ್ನದ ಸ್ಪರ್ಶ ಇಲ್ಲ, ಇದರಲ್ಲಿ ಭೂಮಿಯ ಸ್ಪರ್ಶ ಇಲ್ಲ. ಯಾಕಂದರೆ ಭೂಮಿಯ ಸ್ಪರ್ಶ ಇಲ್ಲದವರು ಭೂಮಿಯ ಅಭವ್ ಇದ್ದಾರೆ ಅಂತ ಹೇಳಿದರೆ ಏನು, ಭೂಲೋಕದ ಜನಗಳ ಮೇಲೆ ಮೀರತಕ್ಕಂಥ ವ್ಯಕ್ತಿತ್ವವನ್ನು ವಾದಿರಾಜ ಸ್ವಾಮಿಗಳು ಬೆಳೆಸ್ಕೊಂಡಿದ್ದಾರೆ. ಇವು ದಿನೇ ದಿನೇ ಇದೆಲ್ಲ ದೂರ ಆಗ್ತಿರತಕ್ಕಂಥ ಕಾಲವಾದ್ರಿಂದಾಗಿಯೇ ಸಂಸ್ಕೃತಿ ಬಹಳ ದೊಡ್ಡ ದೊಡ್ಡ ಸಾಧನೆ ಬೇಕಾಗಿಲ್ಲ. ತೀರ ಮನುಷ್ಯತ್ವ ಇರತಕ್ಕಂಥ ಜನಗಳು ಕೂಡ ಇರೋ ದುರ್ಲಭ ಆಗೋದಕ್ಕೆ ಕಾರಣ ಏನು ಅಂದರೆ, ಮಾನುಷಾನ್ನವನ್ನುಂಡು ಜ್ಞಾನಶೂನ್ಯನೂ ಆದೆ. ಜಗನ್ನಾಥದಾಸರು ತತ್ವಸ್ವಾಲಿ ಅಂತ ಹೇಳ್ತಾರೆ, ಮನುಷ್ಯರನ್ನ ತಿಂದಂತೆ ಏನಾಗುತ್ತಂತೆ, ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನುಷ್ಯ ಲೋಕದಲ್ಲಿ ಮನುಷ್ಯಾನ್ನ ಸಿಗದೆ ಇನ್ನೇನು ಸಿಗುತ್ತೆ ಅಂತ ಹೇಳಿದರೆ, ದೇವರು ನೈವೇದ್ಯ ಮಾಡಿ ಮನುಷ್ಯಾನ್ನ ಆಗೋದಿಲ್ಲ. ಅದು ಯಜ್ಞಶಿಷ್ಟ ಅಮೃತ ಪೂಜಃ, ಭಗವಂತನ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞಶಿಷ್ಟ ಅಮೃತ ಪೂಜಃ ಯಾಂತಿ ಬ್ರಹ್ಮ ಸನಾತನ. ಆದಾಗ ನಾವು ಮಾಡಿದ ಊಟ ಮಾಡಿದ ಅನ್ನ ಅಂತ ಅನಿಸೋದಿಲ್ಲ, ಅಮೃತ ಅಂತ ಕರೀತಾರೆ. ನಮ್ಮ ನಿತ್ಯ ಜೀವನದಲ್ಲೇ ಸಿದ್ಧಿಗೆ ಬೇಕಾದ ದೊಡ್ಡ ಅಂಶವನ್ನು ಅವರ ಅವತಾರ ಕ್ರಮ ತಿಳಿಸ್ತಾ ಇದೆ. ಮುಂದೆ ಒಂದು ಕಾಲ ಬಂತು, ತಕ್ಷಣ ಅವ್ರು ಹೇಳಿ ಕಳಿಸ್ತಾರೆ, ಆಯಿತು ಮಗು ನಿನ್ನೆ ಮೇಲೆ ಬೆಳೀಲಿ, ನಾವು ಕೊಡೋ ವ್ಯವಸ್ಥೆ ನಮ್ಮದು, ಬೆಳೆಸೋದು ನಿಮ್ಮದು, ಅದು ಮಗುವಿಗೆ ಉಪನಯನಾಗವರು ನಿಮ್ಮಲ್ಲೇ ಇರಲಿ ಅಂತ ಹೇಳಿದರು. ಅರ್ಧ ಸಮಾಧಾನ ಆಯಿತು ಅವರಿಗೆ, ಪಾಪ ಅರ್ಧ ಮಗುವನ್ನು ಬೆಳೆಸ್ತಾ ಇದ್ದಾರೆ. ವಿಚಿತ್ರ ರೀತಿಯಲ್ಲೇ ಮಗು ಬೆಳೀತಾ ಇದೆ. ಸೂರ್ಯ ಬೆಳೆದಿನ್ನೂ ಕೂಡ ಕಾಣೋದಕ್ಕಿಂತ ಮುಂಚೆ ಬೆಳಕು ಬಂದುಬಿಟ್ಟಿರ್ತಾಗಲಿ. ಕಲಭಾಷಣ ಏವ ಸೂರ್ಯಪೋತಃ ಕವಿರಾಸೀದ ಅನವದ್ಯ ಪದ್ಯವಾದಿ, ತ್ರಿಕೋಪಂಡಿತರ ಬಗ್ಗೆ ಬರೀತಾ ಮಧ್ವಯುಜದಲ್ಲಿ ಹೇಳ್ತಾರೆ, ಅವ್ರು ಚಿಕ್ಕ ಮಗುವಾಗಿದ್ದಾಗಲೇ ಆಡಿದ ಮಾತು ಕಾವ್ಯವಾಗ್ತಿತ್ತು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವರು ಹೇಗಿದ್ದಾರೆ, ಅತಿ ವಿಶೇಷ ವಿಲಕ್ಷಣವಾದ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಒಬ್ಬ ವ್ಯಕ್ತಿ ಓವರ್ ನೈಟ್ ದೊಡ್ಡವರಾಗೋದಲ್ಲ, ಅದು ಯಾರು ಪ್ರಾರಬ್ಧ ಇದ್ದಾಗ ಬ್ಲಾಕ್ ಮಾಡಿರುತ್ತೆ ಅಷ್ಟೇ, ಇಲ್ಲದೆ ಹೋದರೆ ಆಗಲೇ ಅರ್ಲಕ್ಷ ಶುರುವಾಗುತ್ತೆ. ಮೋಡ ಇದ್ದಾಗ ಸೂರ್ಯ ತಕ್ಷಣ ಕಾಣೋದಿಲ್ಲ, ಸೂರ್ಯ ಇರ್ತಾನೆ ಮೋಡದಿಂದ ಕಾಣೋದಿಲ್ಲ ಅಷ್ಟೇ, ಆದರೆ ಸೂರ್ಯ ಇಲ್ಲದ ತಕ್ಷಣ ಕಂಡುಬಿಡುತ್ತೆ. ವಿಜಯದಾಸರಂಥವ್ರಿಗೆ ತಡವಾಗಿ ಬಂತು, ತಕ್ಷಣ ಒಳ್ಳೆ ವಿಶಿಷ್ಟವಾದ ಪ್ರಭೆ ಬಂತು. ಮಧ್ಯಾಹ್ನ ಸೂರ್ಯ ತಕ್ಷಣ ಎಷ್ಟು ಬೆಳಕು ಕಾಣ್ತಾರೆ ಆ ರೀತಿ ಕಾಣಿಸ್ತು. ಇವರಿಗೆ ಅಂಥದ್ದಿರಲಿಲ್ಲ, ಆದ್ದರಿಂದ ಸ್ಪಷ್ಟವಾಗಿ ಅವ್ರ ಮಹಿಮೆ ಗೊತ್ತಾಯಿತು. ಸಕಾಲಕ್ಕೆ ಚೌಲಾದಿಗಳು ನಡೀತು, ಇದು ಒಂದು ಮುಖ್ಯ. ಸಕಾಲಕ್ಕೆ ಸಂಸ್ಕಾರ ಮಾಡ್ತಾ ಹೋದರೆ ಅದಕ್ಕೆ ತಕ್ಕಂಥ ಒಂದು ವರ್ಚಸ್ಸು ಬರುತ್ತೆ ಅಂತ ಅರ್ಥ. 30 ವರ್ಷಕ್ಕೆ ಉಪನಯನ ಮಾಡಿ ಏನು ವರ್ಚಸ್ಸು ಬರುತ್ತೆ, ಸಾಧ್ಯನೇ ಇಲ್ಲ. ಆ ಕಾಲಕ್ಕೆ ಬರಬೇಕು. 30 ವರ್ಷ ಸ್ಕೂಲಿಗೆ ಸೇರಿದ್ರೆ ತಲೆ ಭವಿಷ್ಯವನ್ನು ನಾಚಿಕೆ ಆಗಿರುತ್ತೆ ಅವನಿಗಾಗಲೇ. 5 ವರ್ಷಕ್ಕೆ ಅವಳು ಖುಷಿಯಿಂದ ಹೋಗ್ತಾನೆ ಆ ಥರ. ವರ್ಚಸ್ಸು ಅಂದರೆ ಉತ್ಸಾಹ ಬಂದರೆ ವರ್ಚಸ್ಸು. ಅದಕ್ಕಾಗಿ ಸಕಾಲದಲ್ಲಿ ಚೌಲ ಆಯಿತು, ಉಪನಯನ ಆಗಬೇಕು ಅಷ್ಟೊತ್ತಿಗೆ ಹೇಳಿ ಕಳಿಸ್ತಾರೆ, ಕರ್ಕೊಂಡು ಬನ್ನಿ ಮಠದಲ್ಲೇ ಇಲ್ಲೇ ಉಪನಯನ ಆಗಲಿ ಅಂತ ಹೇಳ್ತಾರೆ. ಉಪನಯನ ಆಯಿತು, ಅಲ್ಲೇ ಬಿಟ್ಟುಬಿಡೋದು, ಅಲ್ಲೇ ಬಿಟ್ಟು ಹೋಗಬೇಕು. ಉಪನಯನ ಅಂದರೆ ಮನೆ ಕರ್ಕೊಂಡು ಹೋಗ್ಬೇಕು, ಸ್ಕೂಲಿಗೆ ಸೇರಿ ಮನೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಬಿಟ್ಟು ಹೋಗ್ತಾರೆ. ಉಪನಯನ ಅಂದರೆ ಉಪನಯನ, ಗುರುಗಳ ಹತ್ರ ಬಿಟ್ಟು ಹೋಗೋದು ಅಂತ ಅರ್ಥ. ಅದಕ್ಕೆ ಗುರುಗಳ ಹತ್ರ ಬಿಟ್ಟು ಹೋದರೆ ಉಪನಯನ ಹೊರತು ಮನೆ ಕರ್ಕೊಂಡೋದ್ರೆ ಉಪನಯನ ಅಲ್ಲ. ಅಲ್ಲೇ ಬಿಟ್ಟು ಹೇಳ್ತಾರೆ, ನೀವಿನ್ನು ಹೋಗಿ ಬನ್ನಿ ಅಂತ ಹೇಳಿದ್ರು. ತುಂಬ ದುಃಖ ಆಯಿತು ಅವರಿಗೆ. ಅಷ್ಟು ದಿವಸ ಭೂವರಾಹ ಅಂತಲೇ ಹೆಸರಿಟ್ಟಿದ್ರು ಮಗುವಿಗೆ. ಕಾರಣ ಏನು, ಮಠದ ದೇವರು ಭೂವರಾಹ ದೇವರು, ಆಚಾರ್ಯರ ಕರಾಚಿ ಸಾಕ್ಷಾತ್ ಆಚಾರ್ಯರು ಕೊಟ್ಟಂತಹ ಭೂವರಾಹ ದೇವರಾದ್ದರಿಂದ ಅದರ ಅನುಗ್ರಹದಿಂದ ಅವತಾರ ಮಾಡಿದ ಸಂಕೇತವಾಗಿ ಭೂವರಾಹ ಅಂತಲೇ ಹೆಸರಿಟ್ಟಿದ್ರು. ಈಗ ಅಲ್ಲಿ ಬಿಟ್ಟವರು ಪ್ರಸಂಗ ಬಂದಾಗ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿಮ್ಮ ಸೇವೆ ಸಾಮಾನ್ಯ ಅಲ್ಲ. ಸಾಮಾನ್ಯ ಯಾರ್ಯಾರು ಏನೇನು ಕೊಟ್ಟರೆ ಪುಣ್ಯ ಬರ್ತದೆ, ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯ ಅಂತ ಹೇಳ್ತಾರೆ. ಮಠಕ್ಕೆ ಮಗನನ್ನೇ ಕೊಡ್ತಾ ಇದ್ದೀರಿ, ಏನು ಯೋಚನೆ ಮಾಡಬೇಡಿ, ನಿಮಗೆ ವಿಶೇಷ ಕಲ್ಯಾಣವಾಗುತ್ತೆ. ಲೋಕದಲ್ಲೂ ನಿಮಗೆ ಮನಸ್ಸಿಗೆ ಮಕ್ಕಳಿಲ್ಲ ಅಂತ ವ್ಯಥೆ ಬರಬಾರದು, ಅದಕ್ಕೆ ಅನುಗ್ರಹ ಮಾಡ್ತೇವೆ, ನಿಮಗೆ ಇನ್ನೊಂದು ಮಗು ಹುಟ್ಟುತ್ತೆ ಅಂತೇಳಿ. ಇದರಿಂದ ಅದರ ತ್ಯಾಗದ ಫಲ ಇದು, ಒಂದು ಕೊಟ್ಟರೆ ಮತ್ತೊಂದು ಬರಲೇಬೇಕು, ಸಿಂಪಲ್. ಅದು ಒಂದು ನಾವು ಕೊಟ್ಟರೆ ಹೋಗಿಬಿಡುತ್ತೆ ಅಂತ ಭಯಪಟ್ಟಿರೋದು ಕಳ್ಕೊಂಡ್ಬಿಡ್ತೇವೆ ಅಷ್ಟೇ, ಆದರೆ ಸರಿಯಾಗಿ ಕೊಟ್ಟರೆ ಒಂದೇ ಬರುತ್ತಂತೆ. ಅನುಗ್ರಹ ಮಾಡಿದ್ರೆ ಮುಂದೊಂದು ಮಗು ಹುಟ್ಟೇ ಹುಟ್ಟಿದವರು. ಹೇಗೆ ಮಧ್ಯೆ ಬಟ್ಟೆ ಹುಟ್ಟಿದ ಇಬ್ಬರು ಮಕ್ಕಳು ಸನ್ಯಾಸಿ ಆದರೆ, ಇವರು ಮಕ್ಕಳು ಹಾಗೆ ಆದರು. ಇವರು ವಾದಿರಾಜ ತೀರ್ಥರಾದರು, ಸುರೋತ್ತಮ ತೀರ್ಥರಾದರು, ಇಬ್ಬರು ಮಠಾಧೀಶರಾಗಿದ್ದು ಭಾರಿ ವಿಶೇಷ. ಇಬ್ಬರ ಪ್ರಸಿದ್ಧಿ ಕೂಡ ವಿಶೇಷವಾದ ರೀತಿಯಲ್ಲಿ ದೇವರ ಸೇವೆಗೆ ವಿಶಿಷ್ಟ ರೀತಿ ಹುಟ್ಟಿದ ಮಕ್ಕಳ. ಮುಂದೆ 8 ವರ್ಷಕ್ಕೇನೆ ಅಷ್ಟೊತ್ತಿಗಾಗಲೇ ಬಾಲ್ಯದಲ್ಲಿ ಯಶೇ ಓದಿದ್ರು ಕೂಡ, ಜ್ಞಾನಿಗಳಾಗಿದ್ದರು ಕೂಡ, ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸೂಕ್ತ ಅಧ್ಯಯನಾದಿಗಳನ್ನು ಮಾಡಿಸ್ಬೇಕಾದ ದೊಡ್ಡವರ ಕರ್ತವ್ಯ, ಮಾಡಬೇಕಾದ ಇವರ ಕರ್ತವ್ಯ, ಗೊತ್ತಿರಲಿ ಬಿಡಲಿ ಅದೊಂದು ಕರ್ತವ್ಯ ಅಂತ ಹೇಳ್ತಾರೆ. ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಷು ಜನನೇ ನರವತ್ ಪ್ರವೃತ್ತಿ ಗಾನಾದಿ ಗೂಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸದ್ ಭಗವಾನ್ ಗುರೌಚ. ಲೋಕದ ವಿಧಿಯದು. 8 ವರ್ಷಕ್ಕಾಗಲಿ ಅಸಾಧಾರಣವಾದ ಪ್ರತಿಭೆ, ಭಾರಿ ಖುಷಿಯಾಯಿತು. ತೀರ್ಮಾನ ಮಾಡಿದರು, ಹೋಗಿ ಸನ್ಯಾಸ ಕೊಡಬೇಕು ಅಂತ ಸಂಕಲ್ಪ ಮಾಡಿದರು. 8 ವರ್ಷಕ್ಕೆ ಸನ್ಯಾಸ, ದೊಡ್ಡ ದಾಖಲೆ. ವಾದಿರಾಜ ಸ್ವಾಮಿಗಳು, ವ್ಯಾಸರಾಜರು ಇಬ್ಬರಿಗೂ ಕೂಡ ಶ್ರೀಪಾದರಾಜರು, ರಘುತ್ತಮ ತೀರ್ಥರು. ಈ 3-4 ದಿನಗಳಿಗೆ 8 ವರ್ಷಕ್ಕೇ ಅವರಿಗೆ ಸನ್ಯಾಸ ಆಗೋಯ್ತಾಗಲೇ. ವಿಶೇಷ ರೀತಿಯಲ್ಲಿ ನಡೀತು. ಶ್ರೀ ವಾದಿರಾಜ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ವಾಗೀಶ ತೀರ್ಥರ ಶಿಷ್ಯರಾಗಿ ಅವರು ಬಂದವರು ಮುಂದೆ ಬಂದು ಆಡಿ ದೊಡ್ಡ ವಿದ್ವಾಂಸರಾಗ್ತಾರೆ, ವಿಶ್ವವಿಖ್ಯಾತ ವಿದ್ವಾಂಸರಾಗ್ತಾರೆ. ಮನೆಯಿಂದ ಹೊರಗುಟ್ಟಿದ್ದು ಸಾಂಕೇತಿಕವಾಯಿತು. ಮನೆಯಿಂದ ಹೊರಗುಟ್ಟಿದರೆ ಮಠಕ್ಕೆ ಸೇರಿದ ಮಗುವಲ್ಲ, ಜಗತ್ತಿಗೆ ಸೇರಿದ ಗುರುಗಳ ಸಾಲಿಗೆ ವಾದಿರಾಜ ಸ್ವಾಮಿಗಳು ಸೇರ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿ ಹುಟ್ಟೋದು ಒಂದು ಸೀಮಿತ ಕೂಪಮಂಡೂಕದಂತೆ ಮನೆಗೆ ಸೇರೋ ವ್ಯಕ್ತಿ ಆಗಲಿಲ್ಲ, ಜಗತ್ತಿಗೆ ಸೇರ್ತಕ್ಕಂಥ ವ್ಯಕ್ತಿ ಆದರೂ. ಹೂವಿನ ಕೆರೆ ಅಂದರೆ ಹೂವಿನ ಕೆರೆಯೇ, ಅವರು ಹೂವಿನ ಕೆರೆಯಲ್ಲಿ ಹುಟ್ಟಿದರು. ಯುಕ್ತಿ ಮಲ್ಲಿಕಾ ಗ್ರಂಥ ಬರೆದರು. ಮಲ್ಲಿಕ ಅಂದರೆ ಹೂವು, ಅಂದರೆ ಹುಟ್ಟಿದ್ದು ಕೆರೆಯೊಳಗೆ ಬೆಳೆದಿದ್ದು ಸಮುದ್ರನೇ ಬರೆದು ಬಿಟ್ಟರು. ಕೊನೆ ಮುಂದೆ ಯುಕ್ತಿ ಮಲ್ಲಿಕ ಯುಕ್ತಿಗಳ ಸಮುದ್ರ ಇದ್ದಾಗ ಲೆಕ್ಕ. ವಿಶಿಷ್ಟವಾದಂಥ ಅಪೂರ್ವವಾದ ಗ್ರಂಥ ಯುಕ್ತಿ ಮಲ್ಲಿಕ. ಅಂಥ ಮಹಾನುಭಾವರು ಸಂಚಾರ ಕ್ರಮೇಣ ಮಾಡಿದ ಕೆಲಸಗಳು ಒಂದಲ್ಲ ಎರಡಲ್ಲ. ಅವರು ಹೋದಲ್ಲೆಲ್ಲ ಪವಾಡವೆ, ಕೂತಿದ್ದು ನಿಂತಿದ್ದೆಲ್ಲ ಪವಾಡವೆ ಅಂತ ವಿಶಿಷ್ಟವಾದ ಶಕ್ತಿಯನ್ನು ತೋರಿಸ್ತಾರೆ. ಅವರ ಸಾಧನೆಗಳಲ್ಲಿ ಮೊದಲನೇದು ಇಡೀ ದೇಶ ಸಂಚಾರವನ್ನು ಮಾಡಿತ್ತು. ಇವತ್ತು ಸಂಚಾರ ಮಾಡೋದು ಕಷ್ಟ ಅಲ್ಲ, ಅನೇಕ ವಾಹನ ಸೌಕರ್ಯ ಇದೆ, ರಸ್ತೆಗಳಿದೆ, ಎರಡೆರಡು ನಮಗಿದೆ. ಹಿಂದಿನ ಕಾಲಕ್ಕೆ ಓಡಾಟ ಅಂದರೆ ದುರ್ಭರವಾದದ್ದು. ರಸ್ತೆಗಳಿಲ್ಲ ಮತ್ತು ನದಿಗಳಿಗೆ ಸೇತುವೆಗಳಿಲ್ಲ. ತುಂಬ ಹಿಂದೆ ಬಿಟ್ಟುಬಿಡಿ, ಸುಮಾರು 50 ವರ್ಷ ಉಡುಪಿಗೆ ಹೋಗಬೇಕಾದ್ರೆ ತಿಂಗಳುಗಟ್ಟಲೆ ಪ್ರೋಗ್ರಾಮ್ ಅದು. ಉಡುಪಿಗೆ ಹೋಗಿ ಬರೋದಂದರೆ ತಿಂಗಳುಗಟ್ಟಲೆ, ಅಲ್ಲಿ ದಾರಿ ನದಿಗಳು ದಾಟಬೇಕು. ಅಲ್ಲಿ ಒಂದು ಬಸ್ ಅರ್ಧ ದಾರಿ, ಮತ್ತೆ ಇನ್ನೊಂದು ಕಡೆ ಮತ್ತೊಂದು ಬಸ್, ನದಿ ಬಂದ್ಕೊಂಡು ಅಲ್ಲಿಂದ ಬೋಟಲ್ ದಾಟಬೇಕು, ಮತ್ತೆ ಇನ್ನೊಂದು ಬಸ್ ಮತ್ತೊಂದು ನದಿ ನಿಲ್ಲಬೇಕು, ಅಲ್ಲಿಂದ ಮತ್ತೆ ಬೋಟಲ್ ದಾಟಬೇಕು. ಇವತ್ತು ಬಸ್ಸಲ್ಲಿ ಹೋಗಿ ಎಷ್ಟು ಸೇತುವೆ ಬರ್ತಾನೆ ಅಂತಬಿಟ್ಟು ಮಂಗಳೂರಿಂದ ಈ ಕಡೆ ಸೇತು, ಆ ಕಡೆಯಿಂದ ಸೇತುಗಳು ಬರ್ತವೆ, ಅಷ್ಟೆಲ್ಲ ಕಟ್ಬಿಟ್ಟು ವಾರ ಇದ್ದಿರಬೇಕಲ್ಲ. ಈ ರೀತಿಯಾಗಿ ತಿಂಗಳುಗಟ್ಟಲೆ ಪ್ರೋಗ್ರಾಮ್ ಇವತ್ತು ಬೆಳಿಗ್ಗೆ ಹೋಗಿ ನಾಳೆ ವಾಪಸ್ ಬರ್ಬೋದು, ಮತ್ತೆ ಬೇಕಾದ್ರೆ ಸಾಯಂಕಾಲಕ್ಕೆ ವಾಪಸ್ ಬರ್ಬೋದು. ಆ ಕಾಲ ಆಗಿತ್ತು. ಅಂಥ ಕಾಲದಲ್ಲಿ ಇಡೀ ದೇಶ ಸಂಚಾರ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಜೊತೆಗೆ ಆಗಿನ ಕಾಲದಲ್ಲಿ ರಾಜರುಗಳ ವ್ಯವಸ್ಥೆ ಅವ್ಯವಸ್ಥೆಯಾಗಿತ್ತು. ಎಲ್ಲಿ ನೋಡಿದ್ರು ಕಳ್ಳತನ, ಕೊಲೆ, ಯಾರು ಪ್ರೊಟೆಕ್ಷನ್ನೇ ಇಲ್ಲ ಯಾರಿಗೂ ಕೂಡ. ಅಂಥ ಕಾಲದಲ್ಲಿ ಮಠ ಸಮೇತ ಓಡಾಡೋದಂದ್ರೆ ಸಾಮಾನ್ಯನ. ಮಠದಲ್ಲಿ ಅಪಾರವಾದಂಥ ಆಸ್ತಿ ಬೇರೆ, ಜೊತೆಗೆ ಒಳ್ಳೆ ಬಂಗಾರ ರತ್ನಗಳ ಒಂದು ಸುರಿಮಳೆ, ಅದನ್ನು ತಗೊಂಡೋಗೋದಂದ್ರೆ ಸಾಮಾನ್ಯ ಅಲ್ಲ. ಅಂಥ ಹೊತ್ತಿನಲ್ಲಿ ಇಡೀ ದೇಶ ಸಂಚಾರವನ್ನು ಮಾಡಿದರು, ಇಡೀ ಭರತಖಂಡ ಸಂಚಾರ ಮಾಡಿದರು ಅನ್ನೋದು ವಾದಿರಾಜ ಸ್ವಾಮಿಗಳ ಭಾಳ ದೊಡ್ಡ ದಾಖಲೆ ಅದು. ಆಗಿನ ಕಾಲಕ್ಕೆ ಬದರಿಯಾತ್ರೆ ಮಾಡಿದವರ ಸಂಖ್ಯೆ ಕಡಿಮೆ. ನಮ್ಮಲ್ಲೂ ಎಲ್ಲ ಪೀಠದಾಸರು ಬದರಿಯಾತ್ರೆ ಮಾಡಿಲ್ಲ ಹಿಂದೆ. ಇತ್ತೀಚೆಗೆ ಆಲ್ಮೋಸ್ಟ್ ವರ್ಷಕ್ಕೊಂದ್ಸರಿ ತೊಗೊಬರ್ತಾರೆ, ಹಾಗಾಗಿದೆ ಈಗ. ಹಿಂದೆ ಜೀವಮಾನದಲ್ಲಿ ಒಂದ್ಸರಿ ತೊಗೊಬರೋದು ಕಷ್ಟ ಇತ್ತು. ಅಂಥ ಹೊತ್ತಿನಲ್ಲಿ ಇಡೀ ಬದರಿಯಿಂದ ಹಿಡಿದು ಎಲ್ಲ ಸಮಸ್ತ ದೇಶ ಸಂಚಾರವನ್ನು ಮಾಡ್ತಾರೆ. ಯತಿಗಳ ಸಂಚಾರ ಅಂದರೆ ತಾವು ಸಂಚಾರ ಮಾಡಿ, ಯತಿಗಳ ಸಂಚಾರ ಅಲ್ಲ. ಅಲ್ಲಿ ಹೋಗಿ ಧರ್ಮೋಪದೇಶ ಮಾಡಬೇಕು, ಜ್ಞಾನಿಗಳನ್ನು ಸಿದ್ಧಪಡಿಸ್ಬೇಕು, ಆ ಜನಗಳನ್ನು ಪರಿವರ್ತನೆ ಮಾಡಬೇಕು. ಅದು ಸಂಚಾರದ ಉದ್ದೇಶ. ಎಷ್ಟು ವರ್ಷ ಸರ್ವಿಸ್ ಆಗಿತ್ತು ಒಬ್ಬ ಮೇಸ್ಟ್ರಿಗೆ ಅಂದರೆ ಅಷ್ಟು ಜನ ಸ್ಟೂಡೆಂಟ್ಸ್ ಓದಿರ್ತಾರೆ ಅವ್ರ ಹತ್ರ. ಬರೀ ಸಂಬಳ ತಗೊಳ್ಳೋದಕ್ಕೋಸ್ಕರ ಯಾರು ಇಟ್ಕೊಳ್ಳೋದಿಲ್ಲ, ಸ್ಟೂಡೆಂಟ್ಸ್ ತಯಾರು ಮಾಡಬೇಕು. ಯತಿಗಳ ಸ್ಥಾನ ಅಂದರೆ ತಾವು ಜ್ಞಾನಿಗಳಾಗಿರಬೇಕು, ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು. ಅದರಿಂದ ವಾದಿರಾಜ ಸ್ವಾಮಿಗಳ ಪ್ರಭಾವ ಭಾರಿ ದೊಡ್ಡ ಪ್ರಭಾವ ಆಯಿತು. ತುಂಬ ವಿದ್ಯಾವಂತರ ಒಂದು ರಾಶಿ ರಾಶಿ ತಯಾರು ಮಾಡ್ತಾರೆ, ಹೋದ ಜನಗಳನ್ನು ಪರಿವರ್ತನೆ ಮಾಡ್ತಾರೆ. ಇವತ್ತು ಕೂಡ ಅವರು ಸಂಚಾರ ಮಾಡಿದಷ್ಟು ಪ್ರಭಾವ ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂಚಾರ ಮೆಕ್ಯಾನಿಕಲಿ ಮಾಡಬಹುದೇ ಹೊರತು ಪರಿಣಾಮ ಮಾಡೋದು ಕಷ್ಟ. ಅವರ ಚರಿತ್ರೆ ಬರೆದವರು ಅವರು ಸಾಕ್ಷಾತ್ ಶಿಷ್ಯರು. ವೃತ್ತರತ್ನ ಸಂಗ್ರಹ ಅಂತ ಒಂದು ಗ್ರಂಥ, ವಾದಿರಾಜ ವೃತ್ತರತ್ನ ಸಂಗ್ರಹ ಅಂತ ಸಂಸ್ಕೃತದಲ್ಲಿದೆ, ಅದು ಪ್ರಿಂಟ್ ಆಗಿದೆ. ಅದರಲ್ಲಿ ಹೇಳ್ತಾರೆ, ಗುರ್ಜರ ಅಂದರೆ ನಮ್ಮ ಇವತ್ತು ಗುಜರಾತ್, ಗುರ್ಜರಾದಿಸಿ ದೇಶೇಶು, ಗುಜರಾತ್ ಪ್ರಾಂತದಲ್ಲಿ, ಬಂಗಾಳ ಪ್ರಾಂತದಲ್ಲಿ ವೈಷ್ಣವರನ್ನು ಮಾಡಿದ ಹಿರಿಮೆ ವಾದಿರಾಜ ಸ್ವಾಮಿಗಳು. ವ್ಯಾಸರಾಜರು ಹಾಗೆ ಮಾಡ್ತಾರೆ, ಬಂಗಾಳ ಪ್ರಾಂತದ ಸಂಚಾರವನ್ನು ಮಾಡ್ತಾರೆ. ಅದು ಅದರಿಂದಾಗಿ ಇವತ್ತು ಕೂಡ ಅಲ್ಲೆಲ್ಲ ವೈಷ್ಣವರಿಲಕ್ಕೆ ಅವಕಾಶವಾಯಿತು. ಆಗಿನ ಕಾಲಕ್ಕೆ ಒಬ್ಬ ಕೃಷ್ಣಯತಿ ಅಂತ ಒಬ್ಬ ಯತಿಗಳಿದ್ದರಂತೆ ದ್ವಾರಕೆಯಲ್ಲಿ. ಕೃಷ್ಣಯತಿ ಅಂತ ಒಬ್ಬರು ಸನ್ಯಾಸಿಗಳು, ಅವರಿಗೆ ಭಯಂಕರವಾದ ಒಂದು ರೋಗ, ವಿಚಿತ್ರವಾದ ಜ್ವರ ಬರ್ತಿತ್ತಂತ ಅವರಿಗೆ. ಏನು ಮಾಡಿದ್ರು ವಾಸಿ ಆಗ್ತಿರಲಿಲ್ಲ. ವಾದಿರಾಜ ಸ್ವಸಂಚಾರ ಕ್ರಮೇಣ ಅಲ್ಲಿ ಹೋದರು. ಅಲ್ಲಿ ಯತಿಗೆ ಸ್ವಪ್ನ ಆಯಿತು. ವಾದಿರಾಜ ಸ್ವಾಮಿಗಳು ಬರೆದಿರತಕ್ಕಂಥ ಮಧ್ವಾಷ್ಟಕವನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ ಜ್ವರ ಬಿಡುತ್ತೆ ಅಂತ ಹೇಳಿ ಅವ್ರ ಗ್ರಂಥಗಳ ಮಹತ್ವ. ತಕ್ಷಣ ಅವರು ವಾದಿರಾಜ ಸ್ವಾಮಿಗಳು ಹೆಸರೇ ಕೇಳಿರಲಿಲ್ಲ. ಅಲ್ಲಿ ಬಂದು ನೋಡಿದ ತಕ್ಷಣ ಹುಡುಕೊಂಡು ಹೋದ್ರು ಅದರಿಂದ ಹೊಸ ವಿಷಯ ಗೊತ್ತಾಯಿಲ್ಲ. ಆಗಿನ ಕಾಲಕ್ಕೆ ಒಬ್ಬ ವೈಷ್ಣವ ಯತಿಗಳಲ್ಲಿ ಇದ್ದರು ಅಂದರೆ ಎಷ್ಟು ಪ್ರಾಚೀನವಾಗಿ ಸಿದ್ಧಾಂತ ಪ್ರಸಾರ ನಡೆದಿತ್ತು ಅಂತ ಗೊತ್ತಾಗುತ್ತೆ. ವಾದಿರಾಜ ಸ್ವಾಮಿಗಳು ಕಾಣ್ತಾರೆ, ತಮ್ಮ ಸ್ವಪ್ನದ ವಿಷಯ ಹೇಳ್ಕೊತಾರೆ. ತಕ್ಷಣ ವಾದಿರಾಜ ಸ್ವಾಮಿಗಳು ಉಪದೇಶವನ್ನು ಮಾಡ್ತಾರೆ. ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹೀಶ ಮಚ್ಚಿತ್ತಂ ತ್ವತ್ಪದ ಪದ್ಮ ಚಿಂತನರಥಂ ಅಂತ ಕುರುವೀಶ ಅಂತ ವರ್ಣನೆ ಮಾಡ್ತಾ ಅಪೂರ್ವಾದ ಮಧ್ವಾಷ್ಟಕ ಸಂಕ್ಷಿಪ್ತ ವಾಯುಸ್ತುತಿ ಇದ್ದಾಗಿದೆ. ಕಾಮೀಯೇನ ಈಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮತಾಂಧೋ ಬಕಃ ಕೃಷ್ಣೇಶಾಭಿರತಶ್ಚ ಮಾಗಧಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯ ದಾಸಂಹಿ ಮಾಂ ಪಾಲಯ. ಈ ರೀತಿ ಮೂರವತಾರ, ಮೂಲಾವತಾರಕ್ಕೆರಡು ಶ್ಲೋಕ, ಹನುಮದಾವತಾರಕ್ಕೆರಡು, ಭೀಮಾವತಾರಕ್ಕೆರಡು, ಮಧ್ವಾವತಾರಕ್ಕೆರಡು, ಸರಿಗೆ ಎಂಟು ಅಷ್ಟಕ. ಪದ್ಯಾನಾಭಿದಮ ಅಷ್ಟಕಂ ಅಂಥೇಳಿ ಮಧ್ವಾಷ್ಟಕ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಜಪ ಮಾಡಿದ ತಕ್ಷಣ ವಾಸಿಯಾಗಿಬಿಡ್ತಾರೆ. ಇವತ್ತು ಮಧ್ವಾಷ್ಟಕ ಎಂದು ಹೇಳೋದು ಸಿಗಬೇಕಷ್ಟೇ, ಜ್ವರ ಬಂದಾಗ ಅದನ್ನು ಹೇಳಿಬಿಟ್ರೆ ಜ್ವರ ಪರಿಹಾರಕವಾದದ್ದು. ಒಬ್ರಿಗೆ ಕೊಟ್ಟರೆ ಔಷಧಿ ಇನ್ನೊಂದು ವರ್ಕ್ ಆಗಬೇಕಲ್ಲ, ನಾವು ಅವ್ರಿಗಾಯ್ತು ಅಂತ ತಿಳ್ಕೊಂಡ್ರೆ ಉಪಯೋಗ ಇಲ್ಲ, ನಮಗೂ ಹಾಗೇ ಆಗುತ್ತೆ. ಆ ದೃಷ್ಟಿಯಿಂದ ವಾದಿರಾಜ ಸ್ವಾಮಿಗಳ ಒಂದು ಚರಿತ್ರೆ, ಅವರ ಕೃತಿಗಳ ಅಧ್ಯಯನದಿಂದ ನಮ್ಮ ಒಂದು ದೊಡ್ಡ ತಾಪ ಪರಿಹಾರ ಆಗ್ತದೆ ಅಂತ ಆಯ್ತು. ಅದರಿಂದ ಅನುಗ್ರಹ ಮಾಡಿದರು ಅವರಿಗೆ. ಇನ್ನೊಬ್ಬ ಅಲ್ಲಿ ಒಬ್ಬ ಕುರುಡರಿದ್ದಿರುತ್ತೆ, ಒಬ್ರು ಕಣ್ಣಿಲ್ಲದ ಹೋಗಿ ಬ್ರಾಹ್ಮಣ ವಯಸ್ಸಾಗಿತ್ತು, ಕಣ್ಣು ಹೋಗಿಬಿಟ್ಟಿನಿ. ಪ್ರಾರ್ಥನೆ ಮಾಡಿದರೆ ಅವ್ರಿಗೊಂದು ಮಧ್ವಾಷ್ಟಕ ಬರ್ಕೊಂಡು, ಕ್ವಚಿತ್ ಸುರಾನ್ ಶಾಸ್ತಿ ಸುರಾಂಗನಾ ಕ್ವಚಿತ್ ತಿನ್ನು ಬದ್ಧಮುನಿ ಪ್ರತಾಪಾಷ್ಟಕ ಅಂತ ಅದನ್ನು ಹೇಳಿದ್ದಕ್ಕೆ ಅವ್ರಿಗೆ ಕಣ್ಣು ಬಂದ್ವ. ಕಣ್ಣು ಹೋದರೆ ಕಣ್ಣು ಬಂತು, ಜ್ವರ ಇದ್ದರೆ ಜ್ವರ ವಾಸಿಯಾಯಿತು. ಅಂದರೆ ಸಿದ್ಧಿ ಕೊಡ ಅದೇ ದೊಡ್ಡದು, ತುಂಬ ಹೊತ್ತು ಬೇಕಾಗಲ್ಲ ಹೇಳಬೇಕಾದ್ರೆ. ಅವರ ಅಷ್ಟಕಗಳಷ್ಟೇ, ಎಂಟೆಂಟೇ ಶ್ಲೋಕಗಳಾದ್ದರಿಂದ ಸಲೀಸಾಗಿ ಹೇಳಬಹುದು. ತುಂಬ ಇತ್ತೀಚೆಗೆ ಕೆಲವರು ಒಂದು ನಾನು ಇವರಿಗೆ ಒಂದು ಹೊಸ್ತರಲ್ಲಿ ಯಾರೋ ಒಬ್ಬ ಬಂದಿದ್ದರು, ಆಗಲೇ ಕಣ್ಣು ಸಿಕ್ಕ ವಯಸ್ಸಿಗೆ ಭಯಂಕರ ಕಣ್ಣಿನ ದೋಷ ಇತ್ತು, ಆಗಲೇ ಸಿಕ್ಕಾಬಿಟ್ಟು ಪವರ್ ಹಾಕಿಕೊಂಡು ಓಡಾಡ್ತಿದ್ರು. ಏನಾದ್ರು ಹೇಳಬೇಕು ಅಂತ ಶಿವ ಹೇಳಿದ್ದಕ್ಕೆ ಇವತ್ತಿಗೂ ಕೂಡ ಕಣ್ಣು ಹೋಗಬೇಕಾಗಿತ್ತು ಆ ಲೆವೆಲ್ನಲ್ಲಿ. ಏನಾಗಿಲ್ಲ, ಸುಖವಾಗಿದ್ದಾರೆ ಕಣ್ಣು. ಆ ವಯಸ್ಸಿನಲ್ಲಿ ಡಾಕ್ಟ್ರಿ ಎಷ್ಟು ಸೇರುತ್ತೋ ಗೊತ್ತಿಲ್ಲ ಅಂತ ಹೇಳಿದಾರಂತೆ. ಇವತ್ತು ಏನಾಗಿಲ್ಲ, ಸುಖವಾಗಿ ಕಣ್ಣಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅವರ ಕೃತಿಗಳ ಸಿದ್ಧಿ ಇವತ್ತಿಗೂ ನಮ್ಮ ಅನುಭವಕ್ಕೆ ಬರುತ್ತೆ ಎಂಬುದಕ್ಕೆ ನಿದರ್ಶನ ಇದು ಅಂತ ಮಹಾಮಹಿಮರು ವಾದಿರಾಜಸ್ವಾಮಿಗಳು. ಅಲ್ಲಿದ್ದಾಗಲೇ ಒಂದು ಸೂಚನೆ ಆಯಿತು ಅಂತ ಅವರಿಗೆ, ಅಲ್ಲಿ ಒಂದು ಗುಹೆಯೊಳಗೆ ಹೈಗ್ರೀವ ಸಾಲಿಗ್ರಾಮ ಇದೆ, ತಂದು ಪೂಜೆ ಮಾಡಿ ಅಂತ ಹೇಳಿದರು. ಕಷ್ಟ ವಾದಿರಾಜ ಸ್ವಾಮಿಗಳಲ್ಲಿ ಹೋಗ್ತಾರೆ. ಇವತ್ತು ದ್ವಾರಕ ವಿಚಿತ್ರವಾದ ಸ್ಥಳ, ಸಮುದ್ರ ಎಲ್ಲ ಕಡೆ ಸಮುದ್ರ ಏರುಪೇರು ಆಗ್ತಾ ಇದೆ, ಏರಿಳಿತ ಸಮುದ್ರದಲ್ಲಿ ಕಾಮನ್, ಅಲ್ಲಿ ಭಾರಿ ಹೆಚ್ಚಿಲ್ಲ ಸಮುದ್ರ ಏರಿಳಿತ ಅಂತ ಹೇಳಿದರೆ. ಆ ಸಮುದ್ರದಲ್ಲಿ ಹೋದರು ಅಂದರೆ ಕೆಲವು ಸಮಯದಲ್ಲಿ ಎಂಥ ಬೋಟು ಹಾಕೋದಿಲ್ಲ, ಭಾರಿ ಸಡನ್ನ ಮೇಲೆ ಕೆಳಗೆ ಕೆಳಗೆ ಬರೋದು ಮಾಡುತ್ತೆ. ಅಂಥ ಸಮುದ್ರ ತೀರದಲ್ಲಿ ಮಧ್ಯಾಹ್ನ ನೋಡಿದರೆ ಬೆಳಿಗ್ಗೆ ನಿಮಗೆ ಏರಿಲ್ಲದ ಕಡೆ ಸಾಯಂಕಾಲದಾಗ ಗುರ್ತಿಲ್ಲ ಮುಳುಗೋಗ್ಬಿಟ್ರೆ ಜಾಗ ಪೂರ್ತಿಯಾಗಿ ಒಂದು 9 ಗಂಟೆ ಮೇಲೆ ಸರ್ಕ್ನೆ ಇರಲು ಶುರುವಾಗುತ್ತೆ ಸಮುದ್ರ. ಮತ್ತು ಸಾಯಂಕಾಲ ನಿಧಾನ ಬಂದು ಮತ್ತು ಮಧ್ಯರಾತ್ರಿ ಯಾವಾಗ ಕಡೆ ಬೆಳಗಿನ ಹೊತ್ತಲ್ಲಿ ಅಲ್ಲಿ ಹೊಸ ವಾತಾವರಣ ಇರುತ್ತೆ. ಅಂಥಲ್ಲಿ ವಾದಿರಾಜ ಸ್ವಾಮಿಗಳು ಒಂದು ಗುಹೆ ಇತ್ತಂತ, ಅಲ್ಲಿ ಹೋಗಿ ನೋಡಿದ್ರು ಹೈಗ್ರೀವ ಸಾಲಿಗ್ರಾಮ, ಗುಹೆ ತುಂಬ ಬೆಳಕು. ಅಂಥ ಹೈಗ್ರೀವ ಸಾಲಿಗ್ರಾಮ ಇವತ್ತು ಮಠದಲ್ಲಿ ಇದೆಯಲ್ಲ, ಕಥೆಗಳೆಲ್ಲ ಎಲ್ಲ ಮಠಗಳ ಸಾಲಿಗ್ರಾಮ. ಬಹುಶಃ ಇವತ್ತು ವಾದಿರಾಜ ಸ್ವಾಮಿಗಳು ಸೋದೆ ಮಠದಲ್ಲಿ ದೇವರುಗಳು ಯಾವ ಮಠದಲ್ಲೂ ಇಲ್ಲ, ಕಾರಣ ಎಲ್ಲ ವಾದಿರಾಜ ಸ್ವಾಮಿಗಳ ಕಾಲಕ್ಕೆ ಬಂದಿದ್ದೇನೆ ಅದೆಲ್ಲ ಕೂಡ. ಅತ್ಯದ್ಭುತವಾದ ಹೈಗ್ರೀವ ಸಾಲಿಗ್ರಾಮ ಅಂತಂದು ಪೂಜೆ ಮಾಡಿದರೆ ಅಂತ. ಅದೇ ರೀತಿ ಸಂಚಾರ ಮಾಡ್ತಾ ಹೋದಾಗ ಅಲ್ಲಿ ಸಮುದ್ರ, ಆಳದ ಸಮುದ್ರ, ಚಕ್ರಾಂಕಿತ ಸಿಗೋದು ಎಲ್ಲರಿಗೂ ಗೊತ್ತೆ. ಆದರೆ ಇದ್ದಕ್ಕಿದ್ದಾಗ ಶಿಷ್ಯರು ನೋಡ್ತಿರ್ಬೇಕಾದ್ರೆ ಹೋದಲ್ಲಿ ಹಾರಿಬಿಡ್ತಾರೆ ವಾದಿರಾಜ ಸ್ವಾಮಿಗಳು. ಹಾಗೆ ಸ್ವಲ್ಪ ತಿರುವೆ ಬಂದು ಬರ್ತಾರೆ, ಮೇಲೆ ಬಲಮುರಿ ಶಂಖ ಬಂತು. ಇವತ್ತು ಮಠದಲ್ಲಿ ಅಲ್ಲಿ ಬಲಮುರಿ ಶಂಖ ಸಾಮಾನ್ಯ ಸಿಗೋ ಜಾಗ ಅಲ್ಲ, ಅದೆಲ್ಲ ಕೂಡ ಕೆಲವು ಕಡೆ ಕೆಲವು ಪ್ರಸಿದ್ಧ. ಅಂತಂದರೆ ಒಳ್ಳೆ ಪೂರ್ವ ಸಾಲಿಗ್ರಾಮ ಬಲಮುರಿ ಶಂಖವನ್ನು ತಂದು ಇವತ್ತಿಗೂ ನಾವು ಸೋದೆ ಮಾಡ್ತಾ ಬಲಮುರಿ ಶಂಖ ನೋಡಬಹುದು. ಅಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಇದಕ್ಕೆ ಹೋಗಿ ನೇಪಾಳಕ್ಕೆ ಹೋಗಿರ್ತಾರೆ. ಅಲ್ಲಿ ರಾಜ, ಅಲ್ಲಿ ಸಾಲಿಗ್ರಾಮ ಅಂದರೆ ಯಾವಾಗಲೂ ಡಿಮ್ಯಾಂಡ್ ಭಾರಿ ಜಾಸ್ತಿ. ಆಗಿನ ಕಾಲಕ್ಕೆ ಪೂರ್ತಿ ರಾಜರ ಕಂಟ್ರೋಲಲ್ಲಿ ಇದ್ದದು ಅಂತ, ಅವರ ಅನುಮತಿ ತಗೊಂಡೇ ಹೋಗಬೇಕು. ಸಾಮಾನ್ಯವಾಗಿ ರಾಜರುಗಳಲ್ಲಿ ಏನು ಮಾಡ್ತಿದ್ದಾರೆಂದರೆ ಸಾಲಿಗ್ರಾಮಗಳಲ್ಲಿ ರತ್ನ ಸಿಗುತ್ತೆ, ಚಿನ್ನ ಸಿಗುತ್ತೆ ಅಂತ ಪ್ರತೀತಿ. ಇವತ್ತಿಗೂ ಸತ್ಯ ಅಂತ ಕೆಲವು ಸಾಲಿಗ್ರಾಮಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಚಿನ್ನ ಹೊಡೆದಾಗ ಹೊಡಿತಾ ಇರುತ್ತೆ. ಅಷ್ಟು ವಿಚಿತ್ರ ಸಾಲಿಗ್ರಾಮ ಬೆಳ್ಳಿನೇ ನೋಡ್ಬೋದು ಮೇಲೆ, ಅವು ಸಿಗೋದು ಕಡಿಮೆ ಆದರೂ ಸಾಕಷ್ಟು ಸಿಗುತ್ತೆ. ರಾಜ ಏನು ಮಾಡ್ತಾರಂತೆ, ಅದೇನು ಸಾಮಾನ್ಯ ವದನ ಅಂತ ಕರಿತೇವಲ್ಲ, ಅದರಲ್ಲಿ ಚಿನ್ನ ರತ್ನ ಇರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ರಾಜ ಅದನ್ನೆಲ್ಲ ತಗೊಂಡು ಫುಲ್ ಕಂಟ್ರೋಲ್ ರಾಜಂದ ಅದೆಲ್ಲ ತಗೊಂಡು ಬಿಟ್ಟು ಉಳ್ಳ ದಾನ ಮಾಡೋ ಪದ್ಧತಿ, ಮಾರಾಮಾರ ಪದ್ಧತಿ ಯಾವಾಗಲೂ ಇಲ್ಲ, ದಾನ ಮಾಡೋ ಪದ್ಧತಿ ಇತ್ತು. ರಾಜರಾಜ ಸ್ವಾಮಿಗಳು ಅಲ್ಲಿ ಹೋದಾಗ ಏನಾಯ್ತಂತೆ, ಇವ್ರಿಗೆ ಭಾರಿ ಭಕ್ತಿಯಿಂದ, ಸ್ವಾಮಿ ತಾವೇ ತಗೊಳ್ಳಿ ಸಾಲಿಗ್ರಾಮ, ಎಷ್ಟು ಬೇಕಾದ್ರೂ ಅಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಸಾಲಿ ವಜ್ರ ಕೀಟಗಳು ಅಂತ ಇರ್ತವೆ, ಅವು ಕೊರೆಯೋದು, ಅವು ವದನ ಬರೋದು ಅದರಿಂದ ಕೀಟ ಬರೋದಾಗ ಬರುತ್ತೋ. ಅದೇ ಆ ಸ್ಪಾಟ್ ಬಿದ್ದೋಗಿದೆ, ಸಿಗೋದಿಲ್ಲ ಅದು, ಆ ಸ್ಪಾಟ್ ಸಿಗೋದಿಲ್ಲ. ಅಲ್ಲಿ ಹೋಗೋದೇ ಭಾರಿ ಕಷ್ಟ, ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲಕ್ಕೂ ಹೋಗೋದು ಕಷ್ಟ, ಅವತ್ತಿನ ಕಾಲಕ್ಕೆ ಬಿಟ್ಬಿಡಿ. ಇವತ್ತು ಕೂಡ ಅಲ್ಲಿಗೆ ಹೋಗಿ ಬರೋದು ಭಾರಿ ದುರ್ತರವಾದ ಕೆಲಸ. ವಾದಿರಾಜಸ್ವಾಮಿಗಳು ಹೋಗ್ತಾರೆ, ಭಯಾನಕವಾದ ರೀತಿಯಲ್ಲಿ ಅಲ್ಲಿ ನೋಡಿದರೆ ಸಾಕು, ಮುಟ್ಟಿದರೆ ಶಾರ್ಕ್ ಪೇನ್ ಹೊಡೆಯುತ್ತಲ್ಲ ಹಾಗೆ ಕಟ್ಮಾಡ್ಬಿಡುತ್ತೆ ದೇಹ, ಅಂಥ ಭಯಾನಕವಾದದ್ದು. ವಾದಿರಾಜ ಏನು ಮಾಡಿದಾರಂತೆ, ನೀವು ಎಷ್ಟು ತಗೋತೀರೋ ತಗೊಳ್ಳಿ ಅಂತ ಹೇಳ್ತಾರೆ ರಾಜ. ಎಷ್ಟು ತಗೋದು, ಒಂದ್ಸರ್ತಿ ಮುಡಿ ತಗೋಬೇಕಷ್ಟು, ಒಂದೇ ಸರ್ತಿ ಮುಡಿಗೆ ಹೇಳ್ಬೇಕು. ಆಯ್ತು ಮುಡಿಗೆ ಎದ್ದಿರೋದು, ಮೈ ತುಂಬ ಸಾಲಿ ಮೆಚ್ಕೊಂಡ್ಬಿಡ್ತದೆ ಸಾಲಿಗ್ರಾಮಲ್ಲಿ. ಮೈ ತುಂಬ ಸಾಲಿಗ್ರಾಮಗಳೇ ಎದ್ದು ಬಂದರೆ ರಾಶಿ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅತಿ ಹೆಚ್ಚಿರೋ ಸೋದೆ ಮಠದಲ್ಲಿ ಅಂತ ಹೇಳ್ತಾರೆ. ಅವ್ರ ಕಾಲಕ್ಕೆಲ್ಲ ತಂದು ಲಕ್ಷ್ಮೀನಾರಾಯಣ ಸಾಲಿಗೆ ಒಂದು ಸಿಗೋದು ಭಾರಿ ಕಷ್ಟ, ಲಕ್ಷ್ಮೀನಾರಾಯಣ ಸಾಲಿ ಭಾರಿ ದುರ್ಲಭ ಸಿಗೋದದು. ಅದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಡ್ಕೊಂಡು ಬಂದಿರ್ತಾರೆ. ಅದಿನ ಪರಮಾಶ್ಚರ್ಯವಾಯಿತು ಅವರ ಕೌಶಲ. ಮೊದಲನೇದಾಗಿ ಮುಳಿ ಸುರಕ್ಷಿತ ಹೇಳೋದು ಕಷ್ಟ, ಒಂದೆರಡು ಸಾಲಿಗ್ರಾಮ ಸಿಗೋದು ಕಷ್ಟ. ಅಂಥದ್ರಲ್ಲಿ ಬರೀ ಲಕ್ಷ್ಮೀನಾರಾಯಣ ಸಾರಿಗೆ ಮಾರಿ ತರಬೇಕಾದ್ರೆ ಎಷ್ಟು ಸಿದ್ಧ ಪುರುಷರಾಗಿದ್ದರು ಅಂತ ಗೊತ್ತಾಗತ್ತೆ. ಆ ರೀತಿ ಒಂದೇ ವದನ, ಅದ್ರಲ್ಲಿ 4 ಚಕ್ರ ಇರುತ್ತೆ, ನಾಲ್ಕು ಚಕ್ರ ಇದ್ರೆ ಲಕ್ಷ್ಮೀನಾರಾಯಣ ಸಾಗರ, ಅದು ನಾಲ್ಕು ಚಕ್ರ ಒಳಗಿರಬಾರ್ದು, ಬಾಯಲ್ಲೇ ಇರಬೇಕು. ಎಂಟ್ರಿಯಲ್ಲಿ ನಾಲ್ಕು ಚಕ್ರ ಇದ್ರೆ ಲಕ್ಷ್ಮೀನಾರಾಯಣ ಸಾಗರ. ಚಿಕ್ಕದಾದಷ್ಟು ಸಿದ್ಧಿ ಜಾಸ್ತಿ, ಇನ್ನೂ ಕೂಡ ದೊಡ್ಡದಕ್ಕಿಂತ ಚಿಕ್ಕದಲ್ಲಿ ಸಿದ್ಧಿ ಜಾಸ್ತಿ. ಅವರು ಇವತ್ತು ರಾಯರು 1200 ಲಕ್ಷ್ಮೀನಾರಾಯಣ ಸಾರಿ ಕ್ರಮ ತಮ್ಮ ವೃಂದಾವನದಲ್ಲಿ ಹಾಕ್ಸಿದ್ರು ಅಂತ ಹೇಳ್ತಾರೆ. 1200 ಸಾರಿ ಕ್ರಮ ಹಾಕ್ಸಿದ್ರು ವೃಂದಾವನದ ಒಳಗೆ, ಅದಕ್ಕೆ ತಮ್ಮ ತನ್ನ ಮೇಲೆ ಇಟ್ಕೊಂಡಿದ್ದರಂತೆ. ಹಾಗೆ ವೃಂದಾವನ ಆಗಿದೆ ವಿಶೇಷ. ಇದರೊಳಗೆ ಇದೆಯಲ್ಲ ಸುಬ್ರಹ್ಮಣ್ಯ ಮಠದಲ್ಲಿ ಸಂಪುಟ ಇದೆಯಲ್ಲ, 144 ಲಕ್ಷ್ಮೀನಾರಾಯಣ ಸಾರಿ ಕ್ರಮ ಇದೆ. 144 ಲಕ್ಷ್ಮೀನಾರಾಯಣ ಹೀಗಿಂತ ಶಬ್ದ ಆಗುತ್ತೆ, ಅದು ಹುಣಸೆ ಬೀಜ ಶಬ್ದದಾಗ ಆಗುತ್ತೆ. ಆ ಸೈಜೇ ಇರೋದು, ಆ ಸೈಜಲ್ಲೇ ಇರಬೇಕು, ಅತಿ ಶ್ರೇಷ್ಠ ಆಗಬೇಕು. ಅಂಥ ಸಾರಿಕ್ರಮಗಳು ಆಡಿತ್ತಿತ್ತು. ಇದು ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಕಡೆ ಸಂಚಾರ ಮಾಡ್ತಾ ವಿಚಿತ್ರ ಮಹಿಮೆಗಳನ್ನು ತೋರಿಸ್ತಾರೆ. ಯಾವುದೋ ಊರಿಗೆ ಹೋದರು, ಒಬ್ಬ ಭಾರಿ ಶ್ರೀಮಂತ ಜಾಗೀರದಾರ. ಆಗಿನ ಕಾಲ ಶ್ರೀಮಂತರು ಅಂದರೆ 60-40-80 ಆ ಸೈಟ್ಗಳು ಶ್ರೀಮಂತರಲ್ಲ, ಊರಿಗೂರೇ ಜಾಗೀರುಗಳು ಅವರೆಲ್ಲ ಕೂಡ. ಎಷ್ಟು ಊರಿಗೆ ಹೋಗ್ಬೋದು, ಎಷ್ಟೋ ಊರುಗಳಿಗೆ ಜಾಗೀರಾಗಿರ್ತಿದ್ರು. ಅಂತ ಒಬ್ಬ ಭಾರಿ ಶ್ರೀಮಂತ ಇವ್ರನ್ನ ಕೇಳಿದ, ಸ್ವಾಮಿ ನನಗೆ ಸಂತತಿ ಇಲ್ಲ, ಅನುಗ್ರಹ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದರು, ಒಂದು ಕ್ಷಣ ನೋಡಿದರು, ನಿನಗೆ ಈ ಜನ್ಮದಲ್ಲಿ ಸಂತತಿ ಇಲ್ಲ ಅಂತ ಹೇಳಿ. ಇದು ಜ್ಞಾನಿಗಳು ಸುಳ್ಳು ಹೇಳೋದಲ್ಲಿ ನೆನಪಿರಬೇಕು, ಏನೋ ಮಾಡ್ತೀವಿ ಅಂತ ಹೇಳೋದಿಲ್ಲ. ಸರಿಯಾಗಿದ್ದ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳೋದು ಜ್ಞಾನನೇ, ಆಗತ್ತೆ ಅಂತ ಹೇಳೋದು ಜ್ಞಾನ, ಆಗೋದಿಲ್ಲ ಅಂತ ಹೇಳೋದು ಜ್ಞಾನ. ಆತ ಆಯಿತು, ಹೊರಟುಬಿಟ್ಟ. ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಮತ್ತೊಮ್ಮೆ ಬಂದ್ರೆ ಆ ಊರಿಗೆ. ಆಗ ಎಲ್ಲಿದ್ದಾನೆ ಆ ವ್ಯಕ್ತಿ, ಕರ್ಕೊಂಬನ್ನಿ ಅಂತ ಹೇಳಿದರು. ಆಗ ಯಾರೋ ಹೇಳಿದರು, ಸ್ವಾಮಿ ಅವನಿಗೆ ಮಗು ಆಗಿದೆ, ಮನೆ ಬಿಟ್ಟು ಹೊರಗೆ ಬರೋದೆಲ್ಲ ಮಗನ ಆಡ್ತಾ ಕೂತ್ಬಿಟ್ಟಿರ್ತಾನೆ ಯಾವಾಗಲೂ ಅಂತ ಹೇಳಿದರು. ಇವ್ರು ಸ್ವಲ್ಪ ಡೈರೆಕ್ಟ್ ಹಚ್ಚಿ ಇವ್ರ ಮನಸ್ಸು ಪಿಂಚ್ ಆಗಬೇಕಾದ್ರೆ ಅಂತ ಹೇಳಿದರು. ನೀವೇನು ಹೇಳಿದ್ರಿ, ಮಗು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಆಗಿದೆ ಅಂತ ಹೇಳಬೇಕು. ಆಡಿಸೋದು ಕೂತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಸ್ವಲ್ಪ ಬಿಡಲಿಲ್ಲ, ಆಯಿತು ಕರ್ಕೊಂಬನ್ನಿ ಅವನ್ನ ಅಂತ ಹೇಳಿ ಕರ್ಕೊಂಡು ಬಂದ್ರ ಆತ. ಮಗುನ ಎತ್ಕೊಂಡೇ ಬಂದ ಆತ, ಬಿಡಲಿಲ್ಲ, ತೋರಿಸ್ಬೇಕಲ್ಲ ಇವ್ರು, ಸಾಕ್ಷ್ಯದ ಮೇಲೆ ತೋರಿಸ್ತಾಕ. ಆಗಲ್ಲ ಅಂತ ಹೇಳಿದಿರಲ್ಲ, ಆಯಿತು ನೋಡಿ ಅಂತೇಳಿ. ತಕ್ಷಣ ಏನಾಯಿತು, ಸ್ವಾಮಿ ನೋಡಿ ನೀವು ಹೇಳಿದ್ರಿ, ಏನೋ ದೇವ್ರ ದಯ ಆಗೋಯ್ತು ಅಂತ ಹೇಳಿದ. ಆಗ ಅವ್ರು ಹೇಳ್ತಾರೆ, ಹೌದಾ, ನಿನಗೆ ನಿನ್ನ ಮಗು ಅಲ್ಲ ಇದು, ನಿನಗೆ ಒಳ್ಳೇದಾಗೋದಿಲ್ಲದ್ರಿ ಅಂತ ಹೇಳಿದ್ರು. ಆದರೆ ನಿನಗೆ ಒಳ್ಳೇದಾಗೋದಿಲ್ಲ, ನಿನ್ನ ಮಗು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸ್ವಾಮಿ ನನಗೆ ಆಗಿದೆ ಅಂತೇಳಿ. ತಕ್ಷಣ ಅವ್ರು ಹೇಳ್ತಾರೆ, ಆಯಿತು ತೋರಿಸ್ತೇನೆ ನೋಡು ಅಂತೇಳಿ ಕೈಯಲ್ಲಿ ನೀರು ಹಾಕೊಂಡು ಮಂತ್ರಿಸ್ಬಿಟ್ಟು ಮಗುವಿನ ಮೇಲೆ ಹಾಕಿದ್ರಂತೆ. ಅದು ದೊಡ್ಡ ಪಿಶಾಚಿ ಅಂತ, ಮಗು ಅಲ್ಲ, ದೊಡ್ಡ ಪಿಶಾಚಿ. ಏನಾಯಿತು ಅಂತ ಕೇಳ್ತಾರೆ. ಅವ್ರು ಹೇಳಿ ನಡ್ಕೋದು ಗಾಬರಿ ಆಗಿಬಿಟ್ಟಿದೆ ಅವನಿಗೀಗ. ಸ್ವಾಮಿ ನೀವು ಹೋದ್ಮೇಲೆ ಇನ್ನೊಬ್ಬ ಮಂತ್ರವಾದಿ ಅಂತ ಹೇಳಿದೆ ನಾನು, ಅವನೇನೋ ಮಾಡಿ ಮಕ್ಕಳಾಗ್ತಾನೆ ಮಾಡಿಬಿಟ್ಟ, ಅದಕ್ಕೆ ಮಗು ಆಯಿತು ಅಂತ ಹೇಳ್ಕೊಂಡ್ರು. ಓ, ಅವ್ನು ಮಗು ಅಲ್ಲ, ಅದು ಪಿಶಾಚಿ ಒಂದು ಹುಟ್ಟಿ ಬಂದಿದೆ, ನಿನ್ನ ಕೊಂದು ಹೋಗ್ಲಿಕ್ಕೆ ಅಂತ ಕಳಿಸಿದಾನ ಅವನು, ಆದ್ದರಿಂದ ಹೀಗಾಗಿದೆ ನೋಡಿದೆಯಾ, ಅದಕ್ಕೆ ನಾವು ಉದ್ಧಾರ ಮಾಡೋಕ್ಕೆ ಬಂದಿದ್ದು ನಿನ್ನ. ನಿಮ್ಮ ಮಕ್ಕಳಾಗ ಯೋಗ ನಿನಗಿಲ್ಲ, ನಿನಗೆ ಉದ್ಧಾರ ಆಗೋ ಯೋಗ ಇಲ್ಲ ಅಂತ ನಾನು ಹೇಳಲಿಲ್ಲ. ಮಕ್ಕಳಾದರೆ ಉದ್ಧಾರ ತಿಳ್ಕೊಳ್ಳೋಕೆ ಹೋಗಬೇಡ, ನಿನಗೆ ಉದ್ಧಾರ ಆಗ್ತದೆ, ಆದರೆ ಮಕ್ಕಳಾಗೆ ಆ ಉದ್ಧಾರ ಆಗಬೇಕು ಅಂತ ಇಲ್ಲ, ನೀವು ಮಾಡಿದ್ದಕ್ಕೆ ಹೀಗಾಯ್ತು ನೋಡು ಅಂತ ತಕ್ಷಣ ಪಿಶಾಚಿ ನೋಡಿ, ಅದು ಪಿಶಾಚಿ ನಡುತ್ತಾ ಅಂತಿತ್ತಲ್ಲ, ಏನು ಎಲ್ಲ ಕತೆ ಹೇಳುತ್ತದೆ ಇರ್ತಿ ಅಲ್ಲ, ತಾಂತ್ರಿಕ ಮಾಡಿದ್ದಾನೆ, ವಶ ಮಾಡಿಕೊಂಡಿದ್ದಾನೆ ಸ್ವಾಮಿ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದರೆ ಎಷ್ಟು ಮಂತ್ರವ್ಯೂತ್ತ. ಅಂಥವ್ರು ಕಡಿಮೆ, ಬೇರೆ ಬೇರೆ ರೀತಿಯಲ್ಲಿ ಜನ ಮೋಸ ಹೋಗ್ತಾರಲ್ಲ, ಆ ಲೆವೆಲ್ ಬೇಕಾಗಿಲ್ಲ ಇವತ್ತು, ಲೋ ಲೆವೆಲ್ಗೆ ಜನ ಈಡಾಗಿಬಿಡ್ತಾರೆ. ಅಂಥ ಮಂತ್ರವಾದಿಗಳಿದ್ದ ಕಾಲದಲ್ಲಿ ವಾದಿರಾಜ ಸ್ವಾಮಿ ಇಲ್ಲದೆ ಹೋಗಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು, ಲೆಕ್ಕ ಇಟ್ಕೋಬೇಕು. ಅವ್ರು ಆ ರೀತಿ ಮಾಡಿ ಅವ್ರು ತಡುಗ್ತಾ ನಿಂತ್ಕೊಂಡ್ರು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ನೀನು ಅವನನ್ನೇ ನೀನು ನಾಶ ಮಾಡಬೇಕು, ಆ ಮೂಲಕ ಜನರು ಉದ್ಧಾರ ಮಾಡಬೇಕು ಅಂತ ಕಳಿಸ್ಕೊಡ್ತಾರೆ. ವಾಪಸ್ ಹೋಗಿ ಅವನು ನಾಶ ಮಾಡಿ ಹೋಯ್ತಂಥದ್ದು. ಇಷ್ಟು ಶಕ್ತಿ ತೋರಿಸ್ತಾರೆ ವಾದಿರಾಜ ಸ್ವಾಮಿ. ಒಳಗವನು ಇಂಥ ಸಾಹಸಕ್ಕೆ ಹೋಗಬಾರ್ದಪ್ಪ, ಯಾವುದು ಶಾಸ್ತ್ರ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಸುಮ್ಮನಾಗಿಬಿಡ್ಬೇಕು. ತಲೆಬಾಗು ದೇವರ ಶಾಸನಕ್ಕೆ ಪರಿಷಿತ ರಾಜ ಏನು ಮಾಡ್ದ, 7ನೇ ದಿವಸಕ್ಕೆ ಹಾವು ಕಡೋದು ಮೃತ್ಯು ಇದೆ ಆತನಿಗೆ, ಅಕ್ಸೆಪ್ಟ್ ಮಾಡ್ದ, ಭಾಗವತ ಗೆಡ್ದ ಸದ್ಗತಿಗೆ ಹೋದ, ಕಂಸ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದ, ಏನಾದ ಗೊತ್ತಲ್ಲ, ಸಾಯಿಸ ಬದುಕಲಿಕ್ಕೆ ಅಂತ ಹೊರಟ ವಂಶ ವಂಶ ನಿರ್ವಂಶ ಮಾಡ್ಕೊಂಡು ಸತ್ತ. ಅದಕ್ಕೆ ಯಾವಾಗಲೂ ಕೂಡ ಭಗವತ್ ಸಂಕಲ್ಪಕ್ಕೆ ವಿರುದ್ಧ ಹೋಗಬಾರ್ದು ಅಂತ ಹೇಳಿದಾಗ ಅವನು ಬಹಳ ಪಶ್ಚಾತ್ತಾಪಟ್ಟು ಅವರ ಶಿಷ್ಯನಾಗ್ತಾನೆ, ಇಂಥ ಕೆಲಸ ಮಾಡೋದಿಲ್ಲ ಅಂತ. ಮತ್ತೊಂದು ವಿಚಿತ್ರ ಕಥೆ ನಡೆಯುತ್ತೆ. ಇನ್ನೊಂದ್ಸಲ ಅದೇ ರೀತಿಯಲ್ಲಿ ಯಾವುದೋ ಊರಿಗೆ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ರು ಕಥೆ ಹೇಳೋದು ಉಂಟು, ಆ ಕಡೆ ಮಹಾರಾಷ್ಟ್ರದ ಸಂತರ ಸಂಖ್ಯೆ ಜಾಸ್ತಿ ಅಲ್ಲಿ, ಆ ಕಡೆಗೆಲ್ಲ ತುಕಾರಾಮ ಇದ್ದ ಕಾಲ ಹೆಚ್ಚಿಗೆ ಕಂಟೆಂಪರರಿ ದಿವಸ. ಆ ಥರ ಹತ್ರ ಒಬ್ಬ ಹೋದ, ಹೋಗಿಬಿಟ್ಟು ಸ್ವಾಮಿ ಮಗು ಇಲ್ಲ ಮಗು ಆಗಬೇಕು ಅಂತ ಕೇಳಿದ. ಆಗ ಏನು ಹೇಳಿದಾರಂತೆ, ಅದು ವಿಠಲನ ಕೇಳಿ ಹೇಳ್ತಾರೆ, ವಿಠಲನ ಕಾಂಟ್ಯಾಕ್ಟ್ ಅಂತ ಅಷ್ಟರ ಮಟ್ಟಿಗೆ ಅವ್ರು ಹೇಳ್ತಾರೆ, ನಮ್ಮ ನಂಬಬೇಕಾಗಿಲ್ಲ. ಅದು ಯಾರೀ ಹೇಳಿದ್ರೆ ವಿಠಲನ ಕೇಳಿದರೆ ಇಲ್ಲ ಮಗು ಆಗೋದಿಲ್ಲ ಅಂತ ಹೇಳಿದ್ರಂತೆ. ಆತ ಬಂದು ಹೇಳಿದ ಮಗು ಆಗೋದಿಲ್ಲ ಅಂತ ಹೇಳಿದ್ರಂತೆ. ಸರಿ ಮುಗಿದೋಯ್ತು. ಆಮೇಲೆ ಏನಾಯ್ತು, ಅದೇ ಸೌಹೃದರಲ್ಲಿ ಆತ ಯಥಾಪ್ರಕಾರ ಬಂದು ಕೇಳಿದ, ಸ್ವಾಮಿ ಅವ್ರು ಕೇಳಿದೆ ಆಗಲ್ಲ ಅಂತ ಹೇಳಿದರೆ ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಅಷ್ಟೇ ಅವ್ರು ಹೇಳಿದ್ರಂತೆ. ಆಯಿತು ಅಂತ ಯೋಚನೆ ಮಾಡಿ, ಆಯ್ತು ನಾಳೆ ಬಾ ಅಂತ ಹೇಳ್ತಾರೆ. ನಾ ಮರದಿ ಹೋಗ್ತಾನ, ಆಯ್ತು ನನಗೆ ಮಗು ಆಗುತ್ತೆ ಹೋಗುತ್ತೆ ಮಂತ್ರ ಹಿಡಿದುಕೊಡ್ತಾರೆ, ಮಗು ಆಗಿಬಿಡುತ್ತೆ, ಆಗೋದಿಲ್ಲ ಅಂತ ಅಲ್ಲಿ ಹೇಳಿದ್ರು. ಆಗಲಿ ಹಾಕಿಸಿಕೊಟ್ರು ಅವ್ನು, ಭಾರಿ ಸಿಟ್ಟು ಬಂತು ಅವನಿಗೆ. ಆ ಮೊದಲು ಆ ವ್ಯಕ್ತಿಗೆ ಹೋದ, ಅವ್ರ ಹತ್ರ ಸುಕಾರಾಮರು ಹೇಳಿದ, ಸ್ವಾಮಿ ನೋಡಿ ಆಗಲ್ಲ ಅಂತ ಹೇಳಿದ್ರು, ಅದನ್ನು ಅವ್ರು ಮಾಡಿಕೊಟ್ರು ಅಂತೇಳಿ. ರಿವರ್ಸ್ ಕೇಸ್ ಇದು, ಇವ್ರು ಆಗೋದಿಲ್ಲ ಅವ್ರು ಮಾಡಿದ್ದ, ಅವರಾಗಿ ಇವ್ರು ಮಾಡಿದ್ರು. ಈಗ ತಕ್ಷಣ ಸಿಟ್ಟು ಬಂತು ಅವರಿಗೆ, ವಿಠಲ್ನ ಹತ್ರ ಹೋದ್ರಂತ ಅವರು ತುಕಾರಾಮ್. ವಿಠಲ ಹತ್ರ ಏನು ವಿಠಲ, ನಾನು ಕೇಳಿದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ವಜ್ರಾಸ ಮಾಡಿದ್ರೆ ಕೊಡಿಸಿಬಿಟ್ಟೆ ಅಂತ ಕೇಳಿದ್ರು. ಆಗ ವಿಠಲ ಹೇಳಿದನಂತ, ನೋಡು ನೀನೇನು ಕೇಳಿದೆ ನಮ್ಮನ್ನು ಮಗುವಾಗ ಯೋಗ ಇದಿಲ್ಲ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದೆ ಅಷ್ಟೇ. ವಜ್ರಾದ್ರೆ ಕೇಳಿದ್ರು, ಇಲ್ಲ ಅಂದರೆ ನಿಮ್ಗೆ ಮಾಡಿಸ್ಬೇಕು ಅಂದ್ರು ಮಾಡಿಸಿಕೊಟ್ಟೆ ಅದನ್ನಂತ. ಆಯಿತಾ, ಇದು ಅವ್ರು ಕೇಳಿದ್ರು ಕೊಟ್ಟಿದ್ರು, ಕೇಳಿದ್ರು ವಿಷಯ ಇನ್ಫಾರ್ಮೇಷನ್ ಕೊಡೋದು ಬೇರೆ, ಇದು ರಿಕ್ವೆಸ್ಟ್ ಮಾಡೋದು ಬೇರೆ. ಇನ್ಫಾರ್ಮೇಷನ್ ಕೇಳಿದರೆ ಇಲ್ಲ ಅಂತ ಹೇಳಿದೆ ಅಷ್ಟೇ ಇದೆ. ವಜ್ರಾದ್ರೆ ಹಠ ಹಿಡಿದ್ರು ಮಾಡಿಕೊಟ್ಟೆ ಅಂತ ಹೇಳಿದರು. ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಯಾಕೆ ಸಾಮರ್ಥ್ಯ ಇರುತ್ತೆ ಎಂಬುದನ್ನು ನಿದರ್ಶನಪೂರ್ವಕ ತಿಳ್ಕೊಳ್ತಕ್ಕಂಥ ಭಾಗ ಇದು. ಆ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ಹರಿದ್ವಾರ ಪ್ರಾಂತಕ್ಕೆ ಹೋದಾಗ ಅಲ್ಲಿ ಭೀಮಕುಂಡ ಅಂತ ಇವತ್ತಿಗೆ ದೇವ, ಋಷಿಕೇಶ ಹರಿದ್ವಾರಕ್ಕೆ ಹರಿದ್ವಾರದಲ್ಲಿ ಭೀಮಕುಂಡ ಅಂತ ಕರೀತಾರೆ, ದೊಡ್ಡ ಸರೋವರ. ಅಲ್ಲಿ ಸ್ವಪ್ನ ಆಯಿತು, ಇದರೊಳಗೆ ನರಸಿಂಹದೇವ್ ಸ್ವಪ್ನ, ನಾನು ಒಡಗಿದ್ದೇನೆ, ಇಲ್ಲಿ ಭೀಮಸೇನ ದೇವರು ಮಾಡಿದ ಮೂರ್ತಿ ಇದೆ, ನಾನು ತೊಗೊಂಡು ಪೂಜೆ ಮಾಡಿ ಅಂತ ಹೇಳಿದರು. ತಕ್ಷಣ ಆ ಕುಂಡದಲ್ಲಿ ಹೋಗಿ ವಜ್ರಾಸ ಅವಳು ಮುಳುಗ್ತಾರೆ. ಮುಡುಗಿದರೆ ಒಂದು ಅಪೂರ್ವವಾದಂಥ ಭೀಮಸೇನ, ಇವತ್ತಿಗೂ ಇದೆ ಸೋದೆ ಮಠದಲ್ಲಿ. ಸಾಮಾನ್ಯವಾಗಿ ನರಸಿಂಹದೇವರ ವಿಗ್ರಹ ಎಷ್ಟೋ ಕಡೆ ನೋಡಿರ್ತಾರೆ, ವಿಚಿತ್ರ ನರಸಿಂಹದೇವರು ಬಾ ಇಷ್ಟಾಗಲತ್ತೆ ನೋಡಿ, ಭಯಾನಕವಾದಂಥ ರೂಪ ಇದ್ದಾಗಿದೆ ಅದು. ಅಲ್ಲಿದ್ದು ಭೀಮಸೇನ ಕರಾಚಿತವಾದದ್ದು ನರಸಿಂಹದೇವರು, ಅದನ್ನು ಅಷ್ಟಭಾವ ಅಂದರೆ ಭಾಳ ಅಷ್ಟಭಾವ ಅಲ್ಲ, ಅಷ್ಟಭಾವ ಷೋಡಶ ಬಾಹು ರಾಯನ್ ಮಠದಲ್ಲಿ, ಇವರು ಅಷ್ಟಭಾವ ಇರಲ್ಲ, ಚತುರ್ಭುಜನೇ ಭಾಳ ಅಪೂರ್ವವಾದದ್ದು. ಅದನ್ನು ತಂದು ಇವತ್ತು ಮಠದಲ್ಲಿ ಕಾಣ್ತೇವೆ, ಅದಿತ್ತೇ ನೋಡ್ಬೋದು ನಾವು. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಮತ್ತೊಂದು ಊರಿಗೆ ಹೊರಟು ಪಂಡರಪುರಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಯಾವಾಗಲೂ ಒಂದೊಂದು ರೀತಿ ಒಂದು ತೀರ್ಥಕ್ಕೆ ಒಂದು ಪ್ರಾಬ್ಲಮ್ ಇದ್ದೇ ಇರ್ತವೆ. ಅಲ್ಲಿ ಯಾರೋ ಇವ್ರು ಮಠದ ಶ್ರೀಮಂತಿಗೆ ಭಾರಿ ಇದೆ ಅಂತ ಕೇಳಿ ಅಟ್ಯಾಕ್ ಮಾಡಲಿಕ್ಕೆ ಅಂತ ಒಂದು ದೊಡ್ಡ ದರೋಡೆಗೌರ ಗುಂಪೇ ಬಂತು. ಒಂದು ಕಡೆ ಇಟ್ಕೊಂಡಿದ್ದಾರೆ, ದರೋಡೆಗೌರ ಗುಂಪು ಬಂತು. ವಜ್ರಾಸ ಅವಳು ನೋಡ್ತಾರೆ, ಶಿಷ್ಯರು ಯಥಾಪ್ರಕಾರ ಗೊತ್ತಲ್ಲ, ಊಟಕ್ಕಿರೋ ಹಾಗೆ ಪಾಠಕ್ಕಿರೋಲ್ಲ ಅಂತ ಗೊತ್ತು ನಮಗೆ. ದೇವರು ಎಲ್ಲ ಓಡೋಗ್ಬಿಟ್ಟಿರುತ್ತೆ ಎಲ್ಲ ಕೂಡ, ಎಲ್ಲ ಕಾಲಕ್ಕೆ ಇದ್ದಿದ್ದೆ ಅದು. ವಜ್ರಾಸ ಅವಳೇ ಬಿಟ್ಟು ಹೋಗ್ಬಿಡ್ತಾರೆ, ಏನು ಮಾಡಬೇಕು, ಅವ್ರ ಸೇವೆ ಸೋದೆಗೆ ಹೋಗೋದೆಲ್ಲ ಸಿಗ್ತಾರೆ ಇವತ್ತು ಅಂತದ್ದು. ಅವ್ರನ್ನ ಎದುರಿಗಿದ್ದಾರೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ, ಪ್ರಾಣ ಮುಖ್ಯ ಅಂತೇಳಿ. ತಕ್ಷಣ ಅವ್ರು ಸುಮ್ಮನೆ ಇದ್ರು, ಎಲ್ಲ ಕಳ್ಳರು ಬಂದರು, ಇವ್ರು ನೋಡ್ತಿದ್ದಾರೆ, ಆರಾಮಾಗಿ ಕೂತಿದ್ದಾರೆ, ಏನು ಯೋಚನೆ ಕೂಡ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು, ಯಾರು ಭಗವಂತ ಯಾರಿಗೂ ಹೆದರೋದಿಲ್ಲ, ದೇವರನ್ನು ನಂಬಿದವರಿಗೆ ಯಾವ ಭಯದ ಹೆಸರು ಬರೋದಿಲ್ಲ. ಅಂಜಿಕೆ ಇನ್ಯಾತಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತಕಯ್ಯ, ನಿರ್ಭಯದಿಂದ ಇರ್ತಾರೆ. ದೊಡ್ಡವರ ಕಥೆ ಕೇಳಿದಾಗ ನಮಗೊಂದು ಹೊಸ ಇದು ಬರ್ತದೆ. ಯಾರು ದೇವರನ್ನು ನಂಬ್ತಾರೋ ಅವರು ಎಂದೂ ಭಯಪಡಬೇಕಾದ ಕಾರಣ ಇಲ್ಲ. ದೇವರು ನಂಬಿದ ವ್ಯಕ್ತಿ ದುಷ್ಟನಾಗೋದಿಲ್ಲ, ಪ್ರಾಮಾಣಿಕನಾಗಿರ್ತಾನೆ. ಪ್ರಾಮಾಣಿಕರಿಗೆ ಭಯ ಬರೋ ಚಾನ್ಸಸ್ಸೇ ಇಲ್ಲ, ಅದು ತೋರಿಸಿಕೊಡ್ತಾರೆ. ಹರಿವಾಯಿಗಳು ನಂಬಿದವರು ಭಯ ಎಲ್ಲಿಂದವು. ಆಗ ಅವ್ರು ನೋಡ್ತಾರೆ, ಆಶ್ಚರ್ಯಪಟ್ಟುಬಿಡ್ತಾರೆ, ಇವರು ಪೂರ್ತಿ ಶರಣಾಗ್ತಾರೆ. ಆಮೇಲೆ ವಜ್ರಾಸ ಹೇಳಿದಾರಂತೆ, ಎಲ್ಲ ಸ್ವಾಮಿ ಮಠ ಪೂರ್ತಿ ಬಿಟ್ಟು ಹೋಗ್ಬಿಟ್ಟಿದೆ ಜನಗಳೆಲ್ಲ, ನೀವು ಹೊತ್ಕೊಂಡ್ಬಂದು ಮಠ ಬರೀ ಬಿಡಿ ಅಂತ ಹೇಳಿದಿರಂತವ್ರು. ಯಾರು ಅಟ್ಯಾಕ್ ಮಾಡಕ್ಕೆ ಬಂದಿದ್ರು ಅವ್ರನ್ನೇ ಸರ್ವೆಂಟ್ಸ್, ಇವರಿಗೆ ತಂದು ಮಠಕ್ಕೆ ಬಿಟ್ಟವ್ರು ಅವೆಲ್ಲ ಬಿಟ್ಟು ಯಾವಾಗ ಊಟ ರೆಡಿ ಅಂದ್ರೆ ವಾಪಸ್ ಬಂದ್ಬಿಟ್ರಲ್ಲ ಯಥಾಪ್ರಕ ಹೋಗಿದ್ರು ವಾಪಸ್ ಬಂದರು. ಅಂದರೆ ಯಾರು ಅಟ್ಯಾಕ್ ಮಾಡಕ್ಕೆ ಬಂದರು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ವಶವರ್ತಿಗಳು ಮಾಡ್ಕೋಬೇಕಾದ್ರೆ ಯೋಗ ಶಕ್ತಿ ಅಂದರೆ ಅದು ವಶಿ ವಶೇನ ಕಶ್ಯಾಪಿ, ಇನ್ನೊಬ್ಬರನ್ನು ವಶ ಮಾಡಿಕೊಳ್ಳೋದಕ್ಕೆ ವಶಿತ್ವ ಅಂತ ಕರೀತಾರೆ. ತಾವೇನು ಬೇಕಾದ್ರೂ ಮಾಡೋದಕ್ಕೆ ಈಶಿತ್ವ ಅಂತ ಕರೀತಾರೆ. ತಾವೇನು ಬೇಕಾದ್ರೂ ಮಾಡ್ತಾರೆ ಈಶಿತ್ವ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾರೆ ಅದು ವಶಿತ್ವ. ಮತ್ತು ಯೋಗ ಸಿದ್ಧಿಗಳನ್ನು ತೋರಿಸ್ತಾರೆ. ಸಾಮಾನ್ಯವಾಗಿ ಜ್ಞಾನ ಬರೋದೇ ಭಾರಿ ದುರ್ಲಭ ಈ ಕಾಲದಲ್ಲಿ, ಯೋಗ ಸಿದ್ಧಿ ಬರೋದು ಭಾರಿ ಕಷ್ಟ. ಅದು ಬರೋದು ವಾಮಾಚಾರ ಸಿದ್ಧಿ ಬೇರೆ, ಅದು ಸಿದ್ಧಿಗಳಲ್ಲ, ಅದು ಭಾರಿ ಡೇಂಜರಸ್. ಅದು ಹಾಗೆ ಸ್ಮಗಲ್ ಮಾಡಿ ದುಡ್ಡು ತೊಗೊಂಡ್ರೆ ಯಾವ ಹಾಗೆ. ವಾಮಾಚಾರದ ಸಿದ್ಧಿ ಅಂತದ್ದು ಅಂದರೆ ಭಾರಿ ಶ್ರೀಮಂತ ಸ್ಮಗ್ಲರ್ ಅಂದರೆ ಏನಾಗುತ್ತೆ ಯೋಚನೆ ಮಾಡಿ ನೋಡೋಣಂತೆ. ಅದು ಬೆಲೆ ಇಲ್ಲ, ಅದು ಮೋಸದ ದುಡ್ಡೇ ಹೊರತು ಸರಿಯಲ್ಲ. ದುಡ್ಡಿದೆ ಬಟ್ ನ್ಯಾಯ ಸಂಪಾದನೆ ಅಲ್ಲ. ನ್ಯಾಯವಾದ ಸಂಪಾದನೆ ಇದ್ದರೆ ಹೇಗೆ ಶ್ರೀಮಂತ ಅನ್ನಿಸ್ತಾನೋ, ಸರಿಯಾದ ಯೋಗ ಸಿದ್ಧಿ ಬರಬೇಕು. ಇವತ್ತು ಸಂಪಾದನೆಗೆ ಎರಡು ದಾರಿ ಹೇಗೋ, ಯೋಗಕ್ಕೂ ಎರಡು ದಾರಿ. ವಾಮಾಚಾರದಿಂದನೂ ಯೋಗ ಬರುತ್ತೆ, ಸದಾಚಾರದಿಂದ ಯೋಗ ಬರುತ್ತೆ. ಅಂತ ಸಿದ್ಧಿ ಪಡೆದವರ ಸಂಖ್ಯೆ ಬಹಳ ಕಡಿಮೆ. ಅದರಲ್ಲಿ ಬಹಳ ಮೇಲ್ಮಟ್ಟದ ಸಾಲಿ ಸೇರತಕ್ಕಂಥವ್ರು ವಾದಿರಾಜ ಸ್ವಾಮಿಗಳು. ಅದು ಸಿದ್ಧಿ ತೋರಿಸ್ತಾರೆ. ಒಮ್ಮೆ ಕಾಶಿಗೆ ಹೋದ ಕಾಲಕ್ಕೆ ಅಲ್ಲಿ ನದಿ ತೀರದಲ್ಲೇ ಒಂದು ಕಡೆ ಇಟ್ಕೊಂಡಿದ್ದಾರೆ. ಮೊಸರುಗಳು ತುಂಬ ಇದ್ದವು ಅಂತ, ಮೊಸರುಗಳು ಕಾಶಿ ಗಂಗಾ ನದಿಯಲ್ಲಿ ರಾತ್ರಿ ಹೊತ್ತಲ್ಲಿ ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದಿದ್ದೆ ಶಿಷ್ಯರನ್ನು ತೋಡು. ಎಲ್ಲರಿಗೂ ಗಾಬರಿ ಶಿಷ್ಯರಿಗೆ. ತಕ್ಷಣ ವಾದಿರಾಜ ಸ್ವಾಮಿಗಳು ಒಂದು ಕ್ಷಣ ಒಂದು ಗೆರೆ ಎಳೆದ್ರಂತೆ. ಗೆರೆ ಎಳೆದು ಮಾಡಿಕೊಳ್ಳಿ, ಯೋಚನೆ ಮಾಡಿಬಿಡಿ ಅಂದ್ಬಿಡ್ತಾರೆ. ದಾಟಕ್ಕೆ ಆಗ್ತಾನೆ, ಬೆಳವಳು ಒದ್ದಾಡ್ತಿದ್ದು ದಾಟಕ್ಕೆ ಆಗ್ತಾ ಇಲ್ಲವಂತೆ. ಅದೊಂದು ಇದು ಮಂತ್ರ ಸಿದ್ಧಿ. ಗೆರೆ ದಾಟಿ ಮಂತ್ರಿಸಿ ಬೇರೆ ಗೆರೆ ಹಾಕಿದ್ರೆ, ಮಂತ್ರಿಸಿ ಗೆರೆ ಹಾಕಿಬಿಟ್ರೆ ದಾಟಕ್ಕೆ ಆಗೋದು. ಲೈವ್ ವೈರ್ ಹಾಕಿದ್ರೆ ಹಾಗೂ ಆಗಿ ಲೈವರ್ ಮುಟ್ಟಗೊರ ಶಾಕ್ ಹೊಡಿತಲ್ಲ, ಆ ರೀತಿ ಆಯ್ತು. ಇನ್ನೊಂದು ಮುಟ್ಟಿದ್ರೆ ಸತ್ತೇ ಹೋಗ್ತಾರೆ. ಮೊಸರು ಮತ್ತಿನಿಂದ ಮೊಸರಳ್ಳಿ ಕಾಟನೇ ಹೋಗ್ಬಿಡ್ತಂತೆ ಅಲ್ಲಿಂದ. ಅವರ ಮಾಡಿದ ದಿಗ್ಬಂಧನದ ಪ್ರಭಾವದಿಂದ ಮೊಸರಳ್ಳಿ ಕಾಟನೇ ಇಲ್ಲದಂತೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಅದು ಒಬ್ಬರಿಗೋಸ್ಕರ ಮಾಡಿ ಒಬ್ಬರು ಮರ ಹಾಕ್ತಾರೆ, ಮಳೆ ಬೆಳೆದು ಎಷ್ಟು ಜನಕ್ಕೆ ಉಪಯೋಗ ಆಗಲ್ಲ. ಆಮೇಲೆ ಅದು ಮರ ವೃಕ್ಷಗಳು ಬೆಳೆಸಿದ್ರೆ ಹೇಗೆ ಉಪಯೋಗನೋ ಆ ಥರ ಅವರ ಸಿದ್ಧಿಯಿಂದ ಲೋಕಕ್ಕೆ ಉಪಯೋಗ ಆಯಿತು. ಮತ್ತೊಂದು ಕಡೆ ಸಂಚಾರ ಮಾಡ್ತಾ ಹೋಗ್ತಿದ್ದಾರೆ. ಯಥಾ ಪ್ರಕಾರ ದ್ವಾರಕೆ ಇತ್ಯಾದಿ ಕಳ್ಳರ ಗುಂಪು, ಭಾರಿ ದೊಡ್ಡ ಗುಂಪು ಕಳ್ಳರ ಗುಂಪು, ಅವರೆಲ್ಲ ಮುತ್ತಿಗೆ ಹಾಕ್ಲಿಕ್ಕೆ ಬಂದಾಗ ವಾದಿರಾಸ ಉಂಡು ಎದುರಿಗೆ ಇದ್ದಾರೆ. ಅವ್ರು ಯಾರಿಗೆ ಅವ್ರು ಕಳ್ಳರ ಕಡೆ ಕಾಣ್ತಾನೆ ಇಲ್ಲಿ, ಅವ್ರು ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ, ಬೆಳವರು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಎದುರಿಗೆದುರು ಕಾಣ್ತಾ ಇಲ್ಲ, ಅಂದರೆ ಬೇಕಾದ್ರೆ ಕಾಣಿಸ್ಬೋದ್ರು ಬೇಕಾದ್ರೆ ಕಾಣಿಸದೆ ಇರಬಲ್ಲರು. ಅದೃಶ್ಯತ್ವ ಒಂದು ಸಿದ್ಧಿ, ಅದು ಆ ಸಿದ್ಧಿಯನ್ನು ತೋರಿಸಿಕೊಡ್ತಾರೆ. ಹಾಗೆ ಸಂಚಾರ ಮಾಡ್ತಾ ಮತ್ತೊಂದು ಕಡೆ ಹೋದರು. ಆ ಊರಲ್ಲಿ ಒಬ್ಬ ಇವನು ಶಿಲ್ಪಿ, ಅವನು ಲೋಹದ ವಿಗ್ರಹಗಳನ್ನು ಮಾಡೋದ್ರಲ್ಲಿ ಸಿದ್ಧಹಸ್ತನಾದವನು. ಯಾರೋ ಆರ್ಡರ್ ಕೊಟ್ಟಿದ್ರು ಗಣೇಶನ ವಿಗ್ರಹ ಮಾಡಬೇಕು ಅಂತ ಮಾಡಿದ ಪಾಪ, ಎರಕ ಹಾಕಿಬಿಟ್ಟ. ತೆಗೆದು ನೋಡ್ತಾನೆ ಗಣೇಶ ಹೈಗ್ರೀವಾಗೋಗ್ಬಿಟ್ಟಿದೆ. ಅದು ನಮ್ಮ ಪದ್ಧತಿ ಇದೆ, ಗಣೇಶನ ಮಾಡೋಕ್ಕವ್ರು ಅಪ್ಪನ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಅಪ್ಪ ಅವ್ರ ತಾತನ ಮಾಡಿದಾಗಾಯ್ತಷ್ಟೆ, ಗಣೇಶನಪ್ಪ ಶಿವ ಶಿವನಪ್ಪ ನಾರಾಯಣ ಆದ್ರಿಂದ ಅವ್ರ ತಾತನ ಮಾಡಿ ಕುಡಿಸಿದಾಗಾಯ್ತು. ಸಿಟ್ಟು ಬಂತು ಅವನಿಗೆ, ಅದು ಆರ್ಡರ್ ಮಿಸ್ ಆಗಿಬಿಡುತ್ತಲ್ಲ ಮತ್ತೆ ಆರ್ಡರ್ ಬರ್ಬೇಕು. ಸಿಟ್ಟು ಬಂದು ಭಾರಿ ಸಿಟ್ಟು ಬಂತಂತೆ, ಸ್ವಲ್ಪ ಆರಲಿ ಅದು ಆಮೇಲೆ ಹೊಡಿತೀನಿ ಸರಿ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಇದೆಲ್ಲ ಮಾಡಿ ಟಚ್ ಅಪ್ ಮಾಡಬೇಕಲ್ಲ ಖಾತೆ. ಎಷ್ಟು ದಿವಸ ಆರದೆ ಆಡ್ತಾನೆ ಇಲ್ಲ ಅದು, 3 ದಿವಸ 4 ದಿವಸ ಆಡ್ತಾನೆ ಇಲ್ಲ, ಭಾರಿ ಸಿಟ್ಟು ಬಂತಂತೆ. ಹಾಗೆ ಹೊಡಿಬೇಕು ಅಂತ ಸೂತಿ ಹೊಡ್ಲಿಕ್ಕೆ ಹೋದಂತೆ, ತಕ್ಷಣ ಸ್ವಪ್ನ ಆಯ್ತು, ಮುಟ್ಟಬೇಡ ನನ್ನ ಅಂತ. ಮುಟ್ಲಕ್ಕೆ ಹೋಗಬೇಡ, ಇವತ್ತು ನೀನು ಮುಟ್ಟ ಯೋಗ್ಯತೆ ನಿನಗಿಲ್ಲ, ಇಲ್ಲೊಬ್ರು ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅವ್ರಿಗೆ ಕೊಟ್ಟುಬಿಡು, ಒಪ್ಪಿಸಿಬಿಡು ಅವರಿಗೆ, ನೀನು ಮುಟ್ಟಬೇಡ ಅಂತ ಹೇಳಿದರು. ತಕ್ಷಣ ಆತನ ಗಾಬರಿ ಆಗೋಯ್ತು, ಹುಡುಕೊಂಡು ಹೋಗ್ರಿ, ಅವ್ರಿಗೆ ಸ್ವಪ್ನ ಅಲ್ಲಿ ಹೊಡಿಲಕ್ಕೆ ಕೂತಿದ್ದೆ ನನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ದೇವರಿಗೆ ಹೊಡೆಯೋದು ಉಂಟ, ತಮಾಷೆಯಾಗಿ ಮಾತಾಡ್ತಾರೆ. ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಬಂದು ನೋಡ್ತಾರೆ. ಇವತ್ತು ನಾವು ಸೌದೆ ಮಠದಲ್ಲಿ ಪ್ರಧಾನ ದೇವರು ಆಚಾರ್ಯ ಕೊಟ್ಟು ಭೂವರಹ ದೇವರು, ಆಮೇಲೆ ಪ್ರಧಾನ ಅಂತ ಹೈಗ್ರೀವ್ ದೇವರು. ಶ್ರೀಪಾದರ ಏನು ಮಾಡ್ತಾರೆ, ಗೋಪಿನಾಥ ದೇವರು ರಂಗ ಬಿಟ್ಟಿದ್ದೇವೆ, ಆಮೇಲೆ ಶ್ರೀಪಾದರ ಬರೆದು ಬಂದಿದ್ದು ಅಲ್ಲೂ ಹಾಗೇನೆ, ಮೂಲರಾಮನ ಪಟ್ಟಾಭಿರಾಮ ದೇವರು, ಆಮೇಲೆ ಕೃಷ್ಣದೇವರು ವ್ಯಾಸರಾಜ ಮಠದಲ್ಲಿ. ಹೀಗೆ ಅವರವರ ಕಾಲಕ್ಕೆ ಬಂದ ದೇವರುಗಳು ಪ್ರಸಿದ್ಧಿಗೆ ವಾದಿರಾಜ ಸ್ವಾಮಿಗಳ ಕಥೆ ಬಹಳ ಪೂರ್ವ ನಿದರ್ಶನ. ಹೈಗ್ರೀವ ದೇವರು ಒಲಿದು ಬಂದ ಹೈಗ್ರೀವ ದೇವರು, ಹೈಗ್ರೀವ ದೇವರು ಉಪಾಸಕರು ವಾದಿರಾಜ ಸ್ವಾಮಿಗಳು. ಹೆಚ್ಚಿನ ಗ್ರಂಥದಲ್ಲಿ ಹೈಗ್ರೀವ ದೇವರು ಸ್ತೋತ್ರ ಮಾಡ್ತಾರೆ, ಬಹಳ ಅಪೂರ್ವ ಸ್ತೋತ್ರಗಳನ್ನು ಮಾಡ್ತಾರೆ ವಾದಿರಾಜ ಸ್ವಾಮಿಗಳ ಹೈಗ್ರೀವ ಸ್ತೋತ್ರಗಳನ್ನು ವಾದಿರಾಜ ಸ್ವಾಮಿಗಳು ಬರೆದಷ್ಟು ಯಾರೂ ಬರೆದಿಲ್ಲ. ಹಯಗ್ರೀವ ದೇವರ ಸ್ಮರಣೆಯಿಂದ ಏನಾಗ್ತದೆ ಅಂತ ಹೇಳಿಕೊಡ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಗನ್ಯಾ ಪ್ರವಾಹವತ್. ಯಾರು ಹಯಗ್ರೀವ 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 ಅಂತ 3 ಸತ್ ಹೇಳ್ತಾರೋ ಅವ್ರ ಬಾಯಿಂದ ಮಾತು ಗಂಗಾ ಪ್ರವಾಹ ಬಂದ ಬರ್ತದೆ ಅಂತ ಹೇಳ್ತಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು, ಅದು ಕೃಷ್ಣ ನಾಮಸ್ಮರಣೆಯ ಫಲ. ಹೇಗೋ ಆ ರೀತಿ ಹೈಗ್ರೀವ ನಾಮಸ್ಮರಣೆಯ ಫಲ. ಇವತ್ತು ಪರೀಕ್ಷೆ ಮಾಡಿ ನೋಡಿ, ಯಾರಿಗೆ ಮಾತು ಸರಿಯಾಗಿ ಬರೋದಿಲ್ಲ ಕೆಲವರಿಗೆ, ಅವರಿಗೆ ಹೈಗ್ರೀವ ಮತ್ತು ಮಾತು ಮೂಕರಿರ್ತಾರೆ. ಹೈಗ್ರೀವ ಹೈಗ್ರೀವ ಅನಿಸ್ಬಿಡಿ, ಫಸ್ಟ್ ಕ್ಲಾಸ್ ಮಾತು ಬರ್ತಾರೆ. ಇವ್ರು ಅನಿಸಿ ಇವರಿಗೆ ಗೊತ್ತಿರಬೇಕು ಅಟ್ಟು ಅನಿಸ್ಲಕ್ಕೆ, ಅನಿಸಿದ್ರೆ ಬಂದಿತ ಸಿದ್ಧಿ ಬರುತ್ತೆ, ಅಟ್ ಸಿದ್ಧಿ ಇರೋದು. ಹಯಗ್ರೀವ ಶಬ್ದಕ್ಕೆ ಅರ್ಥ ಇದೆ, ಅದನ್ನು ಹೇಳ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತ. ನಿಮಗೆ ಜ್ಞಾನ ಬೇಕು ಹಯಗ್ರೀವ, ಪಾಪ ಹೋಗಬೇಕು ಹಯಗ್ರೀವ ಸ್ಮರಣೆ ಮಾಡಿ. ಹಯಗ್ರೀವ ಹಯಗ್ರೀವ ಅಂತ ಯಾರು ಹೇಳ್ತಾರೋ ಅಂಥವನು ಪಾಪಗಳು ಹೇಗೆ ಬಿಟ್ಟು ಹೋಗ್ತವೆ ಅಂದರೆ, ದರಿದ್ರನನ್ನೇ ಕಾಮಕಸ್ತ್ರೀಯರು ಬಿಟ್ಟು ಹೋಗ್ತಾರಲ್ಲ ಹಾಗೆ ಅಂತ ಹೇಳ್ಬಿಡ್ತಾರೆ. ದುಡ್ಡಿರೋವರೆಗೂ ಫಾಲೋ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ, ಆ ರೀತಿ ಬಿಟ್ಟು ಹೋಗಿಬಿಡ್ತವೆ. ಹಯಗ್ರೀವೆ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಹಿ, ಯಾರು ಹಯಗ್ರೀವ 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 ಅಂತ ಅಂತಾರೋ, ವೈಕುಂಠ ಉದ್ಘಾಟ ಕವಾಟೋದ್ಘಾಟನ ಧ್ವನಿ, ವೈಕುಂಠದವಾಗಲೇ ತೆಗೆದು ಬಿಡುತ್ತಂತೆ. ಅಷ್ಟರ ಮಟ್ಟಿಗೆ ಹಯಗ್ರೀವ ಶಬ್ದಕ್ಕೆ 3 ಹೇಳಿದ್ರಿ. ಈಗ ಒಂದು ನಮಗೆ ಜ್ಞಾನಪ್ರಾಪ್ತಿ, ಇನ್ನೊಂದು ಪಾಪ ನಿವೃತ್ತಿ, ಮತ್ತೊಂದು ಮೋಕ್ಷ ಪ್ರಾಪ್ತಿ. ಅದು ಹಯಗ್ರೀವ ಅಂತ 3 ಸರ್ತಿ ಹೇಳಿ, 3 ಸರ್ತಿ 9 ಸರ್ತಿ ಹೇಳಿಬಿಟ್ರೆ ಆಗೋಯ್ತು. ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಅದಕ್ಕೆ ಹೆಸರು. 9 ಸರ್ತಿ ಹೇಳಿ ಇಷ್ಟ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನಮ್ಮ ಜನ ಇಷ್ಟು ಹೇಳಿದ್ರೆ ಹೇಳಲ್ಲ ಅಂತ ಗೊತ್ತವರಿಗೆ, ಅದಕ್ಕೆ ಹಯಗ್ರೀವ ಅಂತ ಹೆಸರಿಟ್ಟು ತಲೆ ಇದನ್ನೇ ಮಾಡಿಸಿ ಭಕ್ಷಣೆ ಮಾಡಿಸ್ಬಿಟ್ರು. ಹಯಗ್ರೀವ ಹಾಕಿ ಹಯಗ್ರೀವ ಹಾಕಿ ಹಯಗ್ರೀವ ಹಾಕಿ ಹೇಳಿ ಹೇಳಿ ಕೊನೆಗೆ ಅದೇನಾಯ್ತು ಅಲ್ಲಿಗೆ, ಜ್ಞಾನ ಬರಾಗಾಯ್ತು. ಅದರಿಂದ ಅದು ಹೈಗ್ರೀವ ಸಾಕು ಸಾಕು ಅಂದ್ರೆ ಹೈಗ್ರೀವ ಅಂತ ಅನ್ಬೇಕಲ್ಲ ಮತ್ತೆ, ಅದು ಬೇಕು ಅಂದ್ರೂ ಹೈಗ್ರೀವ ಸಾಕು ಅಂದ್ರೂ ಹೈಗ್ರೀವ. ಈ ರೀತಿ ಮಾಡಿ ಕೊನೆಗೆ ಅವರಿಗೆ ಒಳ್ಳೆ ರೀತಿ ಜ್ಞಾನ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದ. ಇಡೀ ನಮ್ಮ ಪರಂಪರೆಯಲ್ಲಿ ಒಂದು ಪಕ್ಷಕ್ಕೆ ಈ ಜಹಾಂಗೀರಿ ಯಾವುದೋ ಹೆಸರಿಟ್ಟವ್ರು ಇದ್ದಾರೆ, ಮುಸ್ಲಿಂ ಹೆಸರಿಟ್ಟವ್ರು ಇದ್ದಾರೆ, ಶುದ್ಧ ದೇವರ ಹೆಸರಿಟ್ಟಿದ್ದ ದಾಖಲೆ ವಾದಿರಾಜ ಸ್ವಾಮಿಗಳು. ಹೈಗ್ರೀವ ಅಂತ ದೇವರ ಹೆಸರನ್ನೇ ಇಟ್ಬಿಟ್ಟು, ಒಂದು ಸ್ವೀಟ್ ಆದ ಸಾಲಲ್ಲ, ಒಂದು ಖಾರದ್ದಾಗಬೇಕಲ್ಲ. ಗುಳ್ಳ ಬೆಳೆಸಿದವರು ಅವರೇ ಮತ್ತೆ, ಯಾರಿಗೆ ಹೇಳಿ ಗುಳ್ಳವನ್ನು ಬೆಳೆಸಿ, ಅದೊಂದು ದೊಡ್ಡ ಕಥೆ. ವಾದಿರಾಜ ಸ್ವಾಮಿಗಳು ಹೈಗ್ರೀ ದೇವರು ಪ್ರತ್ಯಕ್ಷ ಪ್ರತಿನಿತ್ಯ ನೈವೇದ್ಯ, ನಮ್ಮ ನೈವೇದ್ಯ ಗೊತ್ತಲ್ಲ, ನೀರು ಹಾಕಿ ಕೃಷ್ಣ ಆಡ್ಬಾರ್ದು ಮೂದ್ರದ ನೈವೇದ್ಯ, ಅವ್ರ ನೈವೇದ್ಯ ಹಾಗಲ್ಲ, ದೇವರಿಗೆ ಊಟ ಮಾಡಿಸ್ತಿದ್ರು ಅಂತ. ಹಾಗೆ ಡೈರೆಕ್ಟ್ ದೇವರು ಸ್ವೀಕಾರ ಮಾಡಬೇಕು ಅಂತ ಸಿದ್ಧಿ ಇತ್ತವರಿಗೆ. ಅದರಿಂದಾಗಿ ಒಂದು ಸತ್ತು ಏನಾಯ್ತು, ದಿವಸ ಕೂಡ ಹಾಗೇನೆ ಹೈಗ್ರೀವ ದೇವರಿಗೆ ಈ ಮಡ್ಡಿ ಈ ಇದ್ರದ್ದು ಭಾರಿ ಪ್ರಿಯ, ಕಡಲೆಬೇಳೆ ಹೂರ್ಣ ಮಡ್ಡಿ ಅಂದರೆ ಅಷ್ಟೇನೆ ಭಾರಿ ಪ್ರಿಯ. ಅದನ್ನೆಲ್ಲ ಮಾಡಿದ್ಮೇಲೆ ತಾವು ತಲೆಬೇಟ್ರು ಕೊಡ್ತಾ, ಚಿನ್ನದ ಹರಿವಾಣ ತಲೆಬೇಟ್ರು ಕೊಡ್ತಿದ್ರಂತೆ. ಹೈಗ್ರೀವ ದೇವರು ಬರ್ತಿದ್ರು, ಅದಿಷ್ಟು ತಿಂದು ಇವ್ರು ಎಷ್ಟು ಬೇಕೋ ಅಷ್ಟು ಉಳಿಸ್ತಿದ್ರಂತಷ್ಟೇ ಪ್ರಸಾದ. ದಿವಸ ಹಾಗೆ ನಡೀತಾ ಇತ್ತು, ಇಷ್ಟು ಅದ್ರ ತುಂಬ. ಆಮೇಲೆ ನೋಡಿದ್ರೆ ಇಷ್ಟೇ ಇರ್ತಿತ್ತು ಜನ ಎಲ್ಲ ಕಾಲಕ್ಕೂ, ಕೃಷ್ಣನ್ನೇ ಬಿಟ್ಟಿಲ್ಲ ಜನ ಬಿಡ್ತಾರ, ನವನೀತ ಚೌರ ಗೋಪಿ ಅಂತ ಅಂದಾರಲ್ಲ, ಅದು ಇವ್ರ ಮೇಲೆ ಅಪರಾಧ ಶುರುವಾಯಿತು. ವಾದಿರಾಜ ಸ್ವಾಮಿ ತಿಂತಾರೆ ಅಷ್ಟೇನು, ಕೋಲ ಕೂತ್ಕೊಂಡು ಬಾಲ ಕೊಟ್ಟು ತಿಂದು ಬಿಡ್ತಾರೆ, ಹೆಗ್ರಿಗೆ ಬಂದ ಅಂತ ಹೇಳಿದೆ ಎಲ್ಲ ಸುಳ್ಳು. ಅದು ಅಪ್ರಚಾರ ಶುರು ಮಾಡಿಬಿಟ್ರು. ಆದರೆ ಜ್ಞಾನಿಗಳು ಯಾವಾಗಲೂ ಅದನ್ನು ಪ್ರೊಟೆಸ್ಟ್ ಮಾಡೋದು ಬೇರೆ ರೀತಿ ಮಾಡ್ತಾರೆ, ಈ ರೀತಿ ಮಾಡೋದಿಲ್ಲ, ಕನ್ವಿನ್ಸಿಂಗ್ ಆಗಿ ಮಾಡ್ತಾರೆ ಹೊರತು ಮಾತಿ ಮಾತು ಬೆಳೆಸೋದಿಲ್ಲ. ಸುಮ್ಮನೆ ಇದು ಅಲ್ಲಿ ಕಾಲ ಬರಲಿ ತೋರಿಸ್ತೇವೆ ಅಂತ ಹೇಳಿದರು. ಒಂದು ದಿವಸ ಏನಾಯ್ತು, ಇವರೆಲ್ಲ ಒಂದು ಯೋಚನೆ ಮಾಡಿದರು, ಹೈಗ್ರೀವ ದೇವರು ತಿಮ್ಮದಲ್ಲಿ ಇವರೇ ತಿಂತಾರೆ, ಇವರು ತಿಂತಾರಲ್ಲ ಅದು ಸಿಕ್ಕಾಕೊಂಡ್ಬಿಡ್ಬೇಕು ಅಂತ ಹೇಳಿ ಅಡುಗೆವನ್ನು ಕೇಳಿ ವಿಷ ಹಾಕಿಸ್ಬಿಟ್ರು. ಅವರು ವಾದಿರಾಜ ಸ್ವಾಮಿ ವಿಷ ಹಾಕ್ಸೋರು ಅಡುಗೆವನ್ನು ಅಂಥವ್ರು ಅವನೆಂಥ ಪಾಪಿಸ್ತ ಇರಬೇಕು ಲೆಕ್ಕಾಗಿ. ದುಡ್ಡು ಕೊಟ್ಟರೆ ಏನು ಕೆಲಸ ಮಾಡ್ತಾರಲ್ಲ ನಿದರ್ಶನ ಅದು. ಈ ಕಿಲ್ಲರ್ಸೆಲ್ಲ ಅಂಥವರೇ, ಈ ಬಾಡಿಗೆ ಕಿಲ್ಲರ್ಸಲ್ಲಿ ಅಂತ ಸುಪಾರಿ ಕಿಲ್ಲರ್ಸ್ ಅಂದರೆ ಅಂಥವರೇ ಅವರೆಲ್ಲ. ಅಡುಗೆ ಎಷ್ಟೋ ಜನ ಮಠಗಳೇ ಒಬ್ಬರದೇ ಅಲ್ಲ, ಎಷ್ಟೋ ಜನ ಸ್ವಾಮಿಗಳಿಗೆ ವಿಷ ಹಾಕಿದವರೆಲ್ಲ ಅಡಿ ಚಿಕ್ಕ ಅಡುಗೆಯವರೇನೆ. ಅವು ಅಲ್ಲೇ ತಿಂದು ಬೆಳೆದಿರ್ತಾರೆ. ಅಂಥದ್ದು ಬುದ್ಧಿ ಬರುತ್ತೆ ಅಂದರೆ ಯಾವ ಜನದ ಪಾಪ ಇರಬೇಕು ಲೆಕ್ಕ. ಅವನ ವಿಷ ಹಾಕಿದ ಯಥಾ ಪ್ರಕಾರ ತಂದರು ಇಟ್ಕೊಂಡ್ರು. ಅವತ್ತು ದಿವಸ ಏನಾಯ್ತಂತೆ, ಹೈಗ್ರೀವ ದೇವರು ಎಲ್ಲ ಚೂರು ಉಳಿಸ್ತಾ ಇಲ್ಲ, ಅದರಲ್ಲಿ ದಿವಸ ಸ್ವಲ್ಪ ಉಳಿಸ್ತಿದ್ದಲ್ಲ, ಸ್ವಲ್ಪ ಉಳಿಸ್ಲಿಲ್ಲ. ಇವರಿಗೆ ಆ ಭಾರಿ ಅಷ್ಟು ಇವತ್ತ್ಯಾಕೆ ಉಳಿಸ್ಲಿಲ್ಲ ಅಂತ ನೋಡ್ತಾರೆ. ಹೈಗ್ರೀವ ದೇವರು ಮೈಯೆಲ್ಲ ನೀಲಿ ಬಣ್ಣ ಆಗಿಬಿಟ್ಟದ್ದು, ವಿಷ ಪ್ರಯೋಗ ಆದರೆ ಹಾಗೋ ಹಾಕಿ ನೀಲಿ ಬಣ್ಣ ಆಗಿತ್ತು. ಏನು ಅಂತ ಕೇಳಿ ಹೇಳಿದ್ರು, ವಿಷ ಹಾಕಿದ್ರು ಅವರು, ಅದಕ್ಕೆ ನಿಮಗೆ ತಿಳಿಸ ಏನು ಉಳಿಸಿಲ್ಲ ನಾನು ಇವತ್ತಿನ ದಿವಸ, ಏನು ಉಳಿಸಿಲ್ಲ ಇವತ್ತಿನ ದಿವಸ. ಅದು ದೇವರು ಎಷ್ಟು ಏನು ಕರುಣಾನಿಧಿ ಹರಿವ ನಿದರ್ಶನ. ದೇವರು ಅನುಗ್ರಹ ಮಾಡಿದರೆ ಇವು ತಿಂದ್ರೆ ಏನಾಗೋದಿಲ್ಲ ವಿಚಾರ ಬೇರೆ. ಇದೊಂದು ಪದ್ಧತಿ, ಒಂದೇ ಪದ್ಧತಿ ಮಾಡಬೇಕು ಅಂತೇನೂ ಇಲ್ಲ, ಒಂದೊಂದು ಒಂದು ಪದ್ಧತಿ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಈಗ ಬೈಯೆಲ್ಲ ನೀಲಿ ಬಣ್ಣ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಒಂದು ಮೊಟ್ಟು ಅನ್ನೋ ಸ್ಥಳದಲ್ಲಿ ಗುಳ್ಳ ಬೆಳೆಸ್ಬೇಕು, 48 ದಿವಸ ನೈವೇದ್ಯ ಮಾಡಬೇಕು. ಅವಾಗ ಹೋಗುತ್ತೆ ಅಂತೇಳಿದ ತಕ್ಷಣ ಅಲ್ಲಿ ಜನಗಳು ಶಿಷ್ಯರಾಗಿ ಬರ್ತಾರೆ, ಭದ್ರಾಸವರು ಬೆಳೆಸ್ತಾರೆ. ಅಲ್ಲೊಂದು ನೈವೇದ್ಯ ಮಾಡಿದ್ರೆ ಎಲ್ಲ ಹೋಯ್ತಂತೆ. ಕಂಠದಲ್ಲಿ ಮಾತ್ರ ಸ್ವಲ್ಪ ಉಳ್ಕೊಳ್ತಂತೆ, ಗುರುತದು ಒಂದು ಎಲ್ಲ ಸುಳ್ಳು ಅಂತ ಆಗಿಬಿಡಬಾರ್ದು ಅಂತ ಹೇಳಿ ಗುರುತು ಉಳ್ಕೊಳ್ತು ಅಂತ ಹೇಳಿದ. ಇದೆಲ್ಲ ಯೋಚನೆ ಮಾಡಿದರೆ ಎಂಥ ಸಿದ್ಧಿಯಿಂದ ಇದು ಮಾಡಿದ ಮಹಾನುಭಾವರು ಎಲ್ಲ ಒಂದು ಕಡೆ ಇಳ್ಕೊಂಡಿದ್ರು. ಮತ್ತೆ ಆ ಊರಿನಲ್ಲಿ ಭಾರಿ ಒಬ್ಬ ಕಡಲೆ ಬೆಳೆಯೋನು, ಶೇಂಗಾ ಬೆಳೆಯೋನು, ಅವನೇನು ಮಾಡ್ದ, ಒಂದು ಕುದುರೆ ಬಂತು ಇನ್ನೊಂದು ನೋಡಿಬಿಟ್ಟ, ಅಡಿ ಸಿಟ್ಟು ಬಂತು ಅವನಿಗೆ, ಓಡಿಸ್ಬೇಕಂತ ಬಂದ, ಓಡ್ಕೊತ ಬಂತು ಕುದುರೆ. ಇವ್ರು ಇಳ್ಕೊಂಡು ಜಾಗ ಒಳಗೆ ಹೋಗ್ಬಿಡ್ತು ಮಠದೊಳಗೆ, ಸಿಟ್ಟು ಬಂದು, ಓ ಮಠದ ಕುದುರೆ ಅಂತ ತಿಳ್ಕೊಂಡ ತಮ್ಮ. ಹಿಂದಿನ ಕಾಲ ಮಠದ ಕುದುರೆ ಆನೆಲ್ಲ ಇರ್ತಿದ್ದು, ಕುದುರೆ ಆನೆ ಮೇಣೆ ಸಮಚಾರ ಮಾಡ್ತಿದ್ವಿ. ಮಠದ ಕುದುರೆ ಅಂತ ತಿಳ್ಕೊಂಡ, ಗಲಾಟೆ ಮಾಡೋಕ್ಕೆ ಬಂದ, ನಿಮ್ಮ ಕುದುರೆ ಲಾಸ್ ಬೇಕಪ್ಪ ನೋಡ್ತಾ ನಮ್ಮಲ್ಲಿ ಕುದುರೆ ಏನಿಲ್ಲಪ್ಪ ಅಂತ ಹೇಳಿದ್ರು. ನಾನೇ ನೋಡಿದ್ದೇನೆ ಒಳಗೆ ಬಂದಿದ್ದೇನೆ, ಹುಡುಕೊಂದು ಎಲ್ಲಿ ಹುಡುಗರು ಕುದುರೆ ಇಲ್ಲ, ಒಳಗೆ ಹೋಗಿದ್ದು ನೋಡಿದ್ದಾನೆ ಎಲ್ಲೂ ಕಾಣ್ತಾ ಇಲ್ಲ. ಆಗ ಅವನು ಆಶ್ಚರ್ಯ ಆಯ್ತು, ಇದು ಹೇಗಾಯ್ತು ಕೇಳಿದರೆ, ಯೋಚನೆ ಮಾಡಬೇಡ, ಇದು ನಾಳೆ ಬೆಳಿಗ್ಗೆ ನೋಡು, ಎಲ್ಲಿ ಕಡಲೆ ತಿಂದಿಲ್ಲ, ನಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀಯಲ್ಲ, ಅಲ್ಲೆಲ್ಲ ಬಂಗಾರದ ಕಡಲೆ ಆಗಿರುತ್ತೆ ಅಂತ ಹೇಳಿದ್ರು. ಅದೆಲ್ಲ ಚಿನ್ನ, ದೇವ್ರು ಬಿಟ್ಟರೆ ಯಾವ್ದು ಅಸಾಧ್ಯ. ಅರಸಿ ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಯಾವುದು ಪರಶು ಶಿಲೆ ಮುಟ್ಟಿದ್ರೆ ಬಂಗಾರ ಆಗ್ಬೇಕಾದ್ರೆ, ದೇವ್ರು ಮುಟ್ಟಿದ್ರೆ ಕೇಳಬೇಕಾ, ನೋಡ್ತಾನೆ ಎಲ್ಲ ಬಂಗಾರದ ಕಡಲೆಗಳು. ಅವನಿಗೆ ಖುಷಿ ಆಯ್ತಂತೆ, ಬಂದು ಹೇಳ್ತಾರೆ, ಸ್ವಾಮಿ ದಯವಿಟ್ಟು ನೀವೇ ತೊಗೊಂಬಿಡಿ ಹೊಲ ಅಂತ ಹೇಳ್ತಾರೆ. ತಾನಿಟ್ಕೊಳ್ಳೋಕೆ ಹೋಗೋದು ಎಲ್ಲ ಕೃಷ್ಣಾರ್ಪಣ ಅಂತ ಕೊಟ್ಬಿಟ್ಟ. ಯಾವುದೋ ಜನ ಯೋಗ ಅವರಿಗೆಲ್ಲ ಸಾಧನೆ ಮಾಡಿ, ಕಲಿಯುಗದಲ್ಲಿ ಸಾಧನೆ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ, ಕೊಟ್ಟರೆ ಭಾರಿ ಪುಣ್ಯ, ಕಳ್ಕೊಂಡ್ರೆ ಅಷ್ಟೇ ನಷ್ಟ. ಅದು ಒಂದು ಒಳ್ಳೆ ರೀತಿಯಲ್ಲಿ ಕೊಟ್ಟು ಕೃಷ್ಣಾರ್ಪಣ ಅಂದು ಬಿಟ್ಟನಂತೆ, ಆ ರೀತಿ ಎಷ್ಟು ಸರ್ತಿ ಆಗುತ್ತೋ ಲೆಕ್ಕನೇ ಇಲ್ಲ. ಊರಿಗೂರು ಹೋದಲ್ಲ ಜಾಗೀರಿ ಅವರಿಗೆ, ಊರಿಗೂರು ಹೋದ ಭಯಂಕರ ಕಾಣಿಕೆಗಳು. ಸಿಂಧೆ ಸೋದಸವ್ರು ದೊಡ್ಡವ್ರು ಹೇಳ್ತಾ ಇದ್ರು, ನಾವು ಯಾರು ಹೋದ ಹೇಳ್ತಾರೆ ಸ್ವಾಮಿ ಮಠದ್ದು ಅಂತ ಹೇಳ್ತಾರೆ, ಆಗಲೇ ನಿಮಗೆ ಗೊತ್ತಾಗುತ್ತೆ ಅಷ್ಟಿದೆ ವಜ್ರಾಸವಳ ಅಷ್ಟಿನ ಲೆಕ್ಕನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇವು ಎಷ್ಟಿದೆ ಲೆಕ್ಕನೇ ಸಿಕ್ಕಿಲ್ಲ, ಸಂಚಾರ ಹೋಗ್ತಾ 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 ಜನಗಳೆಲ್ಲ ಹೇಳ್ಕೊಂಡು ಬರ್ತಾರೆ, ಅಷ್ಟರ ಮಟ್ಟಿಗೆ ವಜ್ರಾಜ ಸ್ವಾಮಿ ಜನ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೂ ಸಂಚಾರ ಮಾಡ್ತಾ ಹೊರಟರು, ಡೆಲ್ಲಿ ಪ್ರಾಂತದಲ್ಲಿ ಹೋಗಿದ್ರು, ಒಂದು ಕಡೆ ದೊಡ್ಡ ಜಾಗ ಇಳ್ಕೊಂಡ್ರು. ಒಂದು ಕಡೆಗೆ ಶಿಷ್ಯರು ಗೊತ್ತಲ್ಲ ಯಾವ ತಮ್ಮ ತೋಚಿದ ಜಾಗದಲ್ಲಿ ಏನೋ ಮಾಡಿ ಹಾಕ್ಬಿಡ್ತಾರೆ. ಒಂದು ಒಳ್ಳೆ ಎತ್ತರ ಜಾಗ ಕಾಣಿಸ್ತು, ಆಯ್ತು ಪೀಠ ಹಾಕಿ ದೇವ್ರ ಪೂಜೆಗೆ ಏರ್ಪಾಟು ಮಾಡೇಬಿಟ್ಟ ಶಿಷ್ಯ, ಒಳ್ಳೆ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿದ. ಒಂದು ಪೂಜೆ ಶುರು ಮಾಡಿಬಿಟ್ಟು ಅಟ್ಟದ್ದು ಯಾರೋ ಬಂದರು, ಸ್ವಾಮಿ ಅದು ಗೋರಿ, ಅದು ಇವತ್ತಟ್ಟದ ಸುಲ್ತಾನ್ ನವಮನ ಸತ್ತೋಗ್ಬಿಟ್ಟಿದ್ದಾನೆ, ಗೋರಿ ಮಾಡಿ ಶ್ರೀಮಂತನು ನೀಟಾಗಿ ಮಾಡಿ ಹೋಗಿದ್ದಾರೆ ಅಷ್ಟೇ, ಇವ್ರು ಪೀಠ ಅಂತ ತಿಳ್ಕೊಂಡು ಹಾಕಿಬಿಟ್ಟಿದ್ವಿ. ಹೇಳಿದ್ದಾರೆ ವಾರ ಸಡಿಲ್ಲ, ಇಲ್ಲ ನಮ್ಮ ದೇವ್ರು ಕೂತ ಮೇಲೆ ಅದು ಬೈಲಿಗೆ ಆಗೋ ಸಾಧ್ಯತೆನೇ ಇಲ್ಲ. ಬೈಲಿಗೆ ಇಲ್ಲ ಅಂದ್ರೆ ಬದೇ ಸತ್ತಿಲ್ಲ ಅಂತ ಅರ್ಥ. ಅವರು ಸ್ಪೆಷಲ್ ಆಗೋದು ಯಾವಾಗ ಸತ್ತಿದ್ರೆ, ಸತ್ತಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯಿತು. ತಕ್ಷಣ ಹೋಗಿ ರಾತ್ರಿ ಹೇಳಿದ್ರಂತೆ, ನಾವು ಓಡ್ಕೋತಾ ಬರ್ತಾನೆ, ಹಠದ ಪೂಜೆ ಎಲ್ಲ ಮುಗಿಸಿದ್ರು, ಸ್ವಾಮಿ ದಯವಿಟ್ಟು ತಮ್ಮ ಮಾತು ಸತ್ಯ ಮಾಡಬೇಕು ಅಂತ ಹೇಳಿದ ತಕ್ಷಣ ತೆಗೀರಿ ಅಂತ ಹೇಳಿದ್ರೆ ತೆಗಿತಾರೆ. ಒಂದು ನೀರು ಘೋಷಣೆ ಮಾಡಿದ್ರೆ ಹಾಗೆ ಎದ್ದು ಕೂತಂತ ಹೊಡೆದು. ಎಷ್ಟು ಸಿದ್ಧಿ, ಸತ್ತೋರು ಬದಸೋದು ಅಂದರೆ ಸೈನ್ಸ್ ಇವತ್ತೂ ಸಾಧ್ಯ ಆಗಿಲ್ಲ, ಸಾಧ್ಯ ಆಗಿಲ್ಲ ಅಂತ ಹೇಳೋದಿಲ್ಲ, ಡಾಕ್ಟರ್ ಬದಸಿದ್ರು ಅಂತ ಹೇಳಿ ತಮಗೆ ಸಾಧ್ಯ ಆಗಿಲ್ಲ, ಕರೆಕ್ಟು ಬದಸಿ ಸುಳ್ಳು ಒಂದು ಬಿಡ್ತಾರೆ ಅಷ್ಟೇ, ಅವರು ತಮಗೆ ಆಗದಿದ್ದೆಲ್ಲ ಸುಳ್ಳು ಅಂದರೆ ತಪ್ಪಾಗುತ್ತೆ. ಇವತ್ತು ಸಾಮಾನ್ಯಕ್ಕೆ ಇವತ್ತು ಇದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇತ್ತು 100 ವರ್ಷಗಳಿಂದ, ಏ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ನೋಡಿದರೆ ನಂಬಿಕೆ ಮೀರಿ ಹೋಗಿಬಿಟ್ಟಿದ್ದೆ, ಆ ಕಾಲ ಬಂದಿದೆ. ಅದು ಅರ್ಥ ಮಾಡಿಕೊಳ್ಳೋ ಒಂದು ಯೋಗ್ಯತೆ ಬೇಕಂತೇನೆ. ಯೋಚನೆ ಮಾಡಿ ಭಾಳ ಸಂತೋಷ ಪಡ್ತಾರೆ, ಸಂಭ್ರಮ ಪಡ್ತಾನೆ. ಅವ್ರಿಗೆ ಎಷ್ಟು ಆನೆ ಒಂಟೆಗಳ ಮೇಲೆ ಸಾಮಾನ್ಯ ಮಕ್ಕಳು ಬದಸಿದರೆ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ರಾಜ ಕೇಳಬೇಕಾ, ಆನೆ ಒಂಟೆಗಳ ಮೇಲೆ ಸಂಪತ್ತನ್ನು ತುಂಬಿಸಿ ತಗೊಳ್ಳಿ ಅಂತ ಕೊಡ್ತಾರೆ. ಅವ್ರು ಹೇಳ್ತಾರೆ ನಮಗೆ ಬೇಡ ಅಂತ ಹೇಳ್ತಾರೆ, ಬಿಡೋದಿಲ್ಲ, ಇಂದು ಹೋದಲ್ಲೇ ಕಳ್ಸಿ ಕೊಟ್ಟನಂತ. ಹೋದ್ರೆ ಸುತ್ತಗೋದ್ರೂ ಹೋಗ್ತಾರೆ, ಎಲ್ಲಿ ಹೋದ್ರೂ ಹೋಗ್ತಾ ಇರು ಅಂತೇಳಿ ಕೊನೆ ಉಡುಪಿ ವಾಪಸ್ ಬಂದರು. ಅವರು ಬಂದು ನೋಡ್ತಾರೆ, ಮತ್ತೆ ಹಬ್ಬ ಹೊತ್ಕೊಂಡ್ಬಂದಿದ್ದಾರೆ ಎಲ್ಲ ಕೂಡ. ಅವ್ರು ಏನು ಮಾಡಿದ್ರಂತಾಗ, ಸರಿ ನಮಗೆ ಬೇಡ ಅಂತ ಹೇಳಿ ಎಲ್ಲ ಭೂಗತ ಮಾಡಿಸಿ ಮೇಲೆ ನಾಗಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತಿಗೂ ಅಲ್ಲಿರೋ ಸುಬ್ರಹ್ಮಣ್ಯ ದೇವರು ಏನಿದ್ದಾರಲ್ಲ, ನಾಗಪತಿ ಕೆಳಗೆ ತಪ್ಪಾದ ಸಂಪತ್ತಿನ ರಾಶಿ ಅದು, ಮುಂದೆ ಬೇಕಾದ್ರೆ ಉಪಯೋಗಿಸೋದು ತಿಳ್ಕೊಂಡ್ಬಿಟ್ಲಿಲ್ಲ ಅವರದು. ಅಂದರೆ ತಾವು ಮಾಡಿದ ಇದಕ್ಕೆ ಉಪಕಾರಕ್ಕೆ ಪ್ರತಿಫಲ ತಗೊಳ್ಳೋಕೆ ಹೋಗಲಿಲ್ಲ ಅಂತ ತಿಳ್ಕೊಂಡ್ರೆ ನಾವು ಬಾಯಲ್ಲಿ ಮಹಾಫಲೇಶ ಕದಾಚಾರ ಅಂತ ಹೇಳ್ಬೋದು, ನಡೆಸೋದು ಕಷ್ಟ. ಅಂತ ಈಶ್ವರದ ರಾಶಿಯನ್ನೇ ತ್ಯಾಗ ಮಾಡಬೇಕಾದ್ರೆ ಅಂತ ವೈರಾಗ್ಯ ಇತ್ತು ಅನ್ನೋದನ್ನು ಗೊತ್ತಾಗಲ್ಲ. ಅದೇ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ಮತ್ತದ್ದು ಕುಡಿಬೋದು. ಅಲ್ಲೂ ಕೂಡ ಅಷ್ಟೇ, ಒಬ್ಬ ಬ್ರಾಹ್ಮಣ, ಅವನಿಗೆ ಅನೇಕ ವಿಧವಾದ ಸಮಸ್ಯೆಗಳು. ನಿತ್ಯ ದಶಮಸ್ಕಂದ ಪಾರಾಯಣ ಮಾಡೇ ಊಟ ಮಾಡ್ತಿದ್ದ, ಅಂತ ಸಿದ್ಧಿ ಹಿಂದಿನ ಕಾಲ ಜನ ಆಗಿತ್ತು. ವಿಚಿತ್ರ ಪದ್ಧತಿ ಹಾಕ್ಕೊಟ್ಟಿರ್ತೀವಿ. ಬ್ರಹ್ಮಸೂತ್ರ ಭಾಷೆ ಪೂರ್ತಿ ಪಾರಾಯಣ ಮಾಡಿದ್ರೆ ಊಟ ಮಾಡೋದಿಲ್ಲ ಅಂತ ಕೆಲವರು, ಇಷ್ಟು ದಿವಸದಲ್ಲೇ ಸರ್ವಮೂಲ ಮುಗಿಸ್ಲೇಬೇಕು ಅಂತ ಮತ್ತೆ ಕೆಲವರು, ಭಾಗವತ ಪಾರಾಯಣ ಕೆಲವರು ಏನೇನೋ ಯೋಚನೆ. ಇವತ್ತು ದಶಮಸ್ಕಂದ ಪೂರ್ತಿ ಪಾರಾಯಣ ಮಾಡ್ತಿದ್ದ ಪುಣ್ಯಾತ್ಮ, ಆಮೇಲೆ ಊಟ ಮಾಡ್ತಿದ್ದ, ವಯಸ್ಸಾಯಿತು, ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ತನ್ನ ನಿಯಮ ಹೋಗುತ್ತಲ್ಲ ಅಂತ ಭಾರಿ ಸಂಕಟ, ಯಾರೋ ದೊಡ್ಡವ್ರನ್ನ ಕೇಳಬೇಕು ಅಂತ ಕಾಯ್ತಿದ್ದ. ವಾದಿರಾಸ ಅವಳು ಬಂದರು, ತನ್ನ ದುಃಖ ಹೇಳಿಕೊಂಡ. ತಕ್ಷಣ ಯೋಚನೆ ಮಾಡಬೇಡ, ಒಂದು ಕೀರ್ತನೆ ಬರ್ಕೊಡ್ತೀವಿ, ದಿವಸ ಹೇಳು ಪುಣ್ಯ ಬರುತ್ತೆ ಅಂತ ಹೇಳಿ. ಆ ಪುಣ್ಯ ಹೇಳಿದ ತಕ್ಷಣ ಆ ಕ್ಷಣಕ್ಕೆ ಅವತ್ತಿನಿಂದ ಆ ಒಂದೇ ಹಾಡು ಇವತ್ತಿಗೆ ಸಿಗ್ತದೆ ನಮ್ಗೆ ಹಾಡೋದು. ಆ ಹಾಡು ಹೇಳಿದ ತಕ್ಷಣ ಪೂರ್ತಿ ದಶಮಸ್ಕಂಧ ಪಾರಾಯಣ ಮಾಡಿದ ಫಲ ಪರಿಚಿ ಬರ್ಕೊಟ್ರು ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಮಾಡಿದ ಪಾರಾಯಣ ಮಾಡಿದ ಫಲ ಬರಲಿಕ್ಕೆ ಅಣುಭಾಷ್ಯ ಬರೆದ್ರಲ್ಲ. ಅಪ್ಪ ಅದು ಕನ್ನಡದಲ್ಲೇ ಬರೆದು ಇನ್ನೂ ಅನುಕೂಲ ಆಯ್ತು, ಮನೆಯವರೆಲ್ಲ ಹೇಳಕ್ಕೆ ಅನುಕೂಲ ಮಾಡಿಕೊಟ್ರು, ಅದೊಂದು ಅನುಕೂಲ ಆಯಿತು. ಸಂಚಾರ ಮಾಡ್ತಾ ಮಾಡ್ತಾ ತಿರುಪತಿಗೆ ಹೊರಟು, ಬೆಟ್ಟ ಹತ್ತಲಿಕ್ಕೆ ಅಂತ ಹೊರಟಾಗ ಏನಾಯ್ತು ಅವರಿಗೆ, ಇವೆಲ್ಲ ವಾದಿರಾಜ ಸ್ವಾಮಿಗಳು ಮತ್ತೊಂದು ವೈಶಿಷ್ಟ್ಯ, ಎಷ್ಟೆಷ್ಟು ಕಡೆ ಸಂಚಾರ ಮಾಡಿದ್ರು ಅದ್ರ ಬಗ್ಗೆ ಶ್ಲೋಕಗಳಿಂದ ಬರೋ ತೀರ್ಥ ಪ್ರಬಂಧ ಅಂತ ಗ್ರಂಥನೇ ಬರೆದ್ಬಿಟ್ಟಿದ್ದಾರೆ. ಇದೊಂದು ವಿಶೇಷ ಅಂಶ, ಇಡೀ ನಮ್ಮ ಪರಂಪರೆಯಲ್ಲಿ ತೀರ್ಥಕ್ಷೇತ್ರವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದೇ ಒಂದು ವೈಷ್ಣವ ಕೃತಿ ಅಂದರೆ ತೀರ್ಥ ಪ್ರಬಂಧ ಒಂದೇ. ಎಷ್ಟು ಹೊಸ ಕಲ್ಪನೆ ಅದು. ತೀರ್ಥಯಾತ್ರೆ ಯಾವುದೇ ತೀರ್ಥಕ್ಕೆ ಹೋದರೆ ದೇವರು ಯಾರಿದ್ದಾರೆ, ಮುಖ್ಯವಾಗಿರ್ತಕ್ಕಂಥ ಮಂತ್ರ ಏನು ಹೇಳಬೇಕು ಯಾರಿಗೂ ಗೊತ್ತಿರೋದಿಲ್ಲ. ಅದು ಯಾವ ದೇವರಿದ್ದರು ಅಲ್ಲಿ ಯಾವ್ದು ಯಾವುದು ಯಾರು ಹೇಳ್ತಾರೆ ಯಾವ ದೇವರಿತ್ತು ಅಂತ ಕೇಳಿದ್ರೆ ತಲೆ ಕೆಳಗೆ ಶುರು ಮಾಡಿಬಿಡ್ತಾರೆ, ಏನಿತ್ತು ಏನಿತ್ತು ಅಂತೇಳಿ. ಅಷ್ಟರ ಮಟ್ಟಿಗೆ ಅವ್ರದ್ದು ನೋಡಿ ತೀರ್ಥಯಾತ್ರೆ ಮಾಡಿ ಬಂದಿರ್ತಾರೆ ಪುಣ್ಯಾತ್ಮ. ತೀರ್ಥ ಪ್ರಬಂಧ ಓದದೆ ಹೋದರೆ ಎಷ್ಟು ಕನ್ಫ್ಯೂಷನ್ ಆಗೇ ಆಗ್ತದೆ. ತೀರ್ಥ ಪ್ರಬಂಧ ಓದಿದರೆ ಸಮಸ್ಯೆನೇ ಇರೋದಿಲ್ಲ, ಎಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ತಿರುಪತಿಗೆ ಅತಿ ಹೆಚ್ಚು ಶ್ಲೋಕ ಬರೆದಿರೋದು ತೀರ್ಥ ಪ್ರಬಂಧದಲ್ಲಿ ಶ್ರೀನಿವಾಸ ದೇವರ ಮೇಲೆ, ಆದಿರಾಜ ಸ್ವಾಮಿ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತು ಮೇ ಮನಃ. ಅಲ್ಲಿಯ ಶ್ಲೋಕ ಇದೆ, ಬಹಳ ಪೂರ್ವವಾದ ಶ್ಲೋಕವನ್ನು ಬರೀತಾ ಇದ್ದಾರೆ. ಅಲ್ಲಿ ಹತ್ತಕ್ಕೆ ಅಂತ ಹೋದರು, ಅವ್ರು ಇಡೀ ಬೆಟ್ಟ ಸಾಲಿಗ್ರಾಮವಾಗಿ ಕಾಣಿಸ್ತದೆ, ಇಡೀ ಬೆಟ್ಟ ಸಾಲಿಗ್ರಾಮವಾಗಿ ಕಾಣಿಸ್ತದೆ. ಆಗ ಅವರಿಗೆ ಕಾಲಿಟ್ಟು ಹತ್ತೋ ಮನಸ್ಸು ಬರಲಿಲ್ಲ, ಕಾಲಿಟ್ಟು ಹತ್ತೋ ಮನಸ್ಸು ಬರಲಿಲ್ಲ. ನಾವು ಯೋಚನೆ ಮಾಡಿ ಕಥೆ ಕೇಳಿದ ಮೇಲೆ ತಿರುಪತಿ ಬೆಟ್ಟನ ಹೇಗೆ ನೋಡಬೇಕು ಅಂತ ಹೇಳ್ಕೊಡ್ತಾರೆ, ಎಷ್ಟು ಗಲೀಜು ಮಾಡಿಬಿಡ್ತಾರೆ ಹೋದ್ರೆ ಗೊತ್ತಾಗಲಿ. ಆ ರೀತಿ ಎಂದೂ ಮಾಡಬಾರ್ದು. ಅಲ್ಲಿ ಹೋದರೆ ಪವಿತ್ರ ಸ್ಥಳ ಹೇಗೆ ಗರ್ಭಗುಡಿ ಹೇಗೆ ನೋಡಿ ಮಂಟಪ ನೋಡಬೇಕಲ್ಲ ಹಾಗೆ ನೋಡಬೇಕು. ನಿರ್ವಾಯ ಇಲ್ಲ ಅಂತ ನಾವು ಕಾಲಿಟ್ಟು ಹತ್ತೋದು ಇದು ಮಾಡಬೇಕೆ ಹೊರತು ಅಲ್ಲಿ ಅತಿ ಪವಿತ್ರವಾದ ಸ್ಥಳ ನೋಡ್ತಾರೆ. ಹತ್ತಿರ ಬರಸ್ ಬರದೆ ಏನು ಮಾಡಿದ್ರಂತೆ, ಮೊಣಕಾಲಿಗೆ ಹತ್ತಿದ್ರೆ ಕಾಲು ಊರಬಾರ್ದು ಅಂತೇಳಿ ಮೊಣಕಾಲಿಗೆ ಹತ್ತೋದ್ರೆ. ಅದಕ್ಕೆ ಅವ್ರು ಹೇಳ್ತಾರೆ ಆ ಸಮಯದಲ್ಲಿ, ಸಾರಿದೇನೋ ನಿನ್ನ ವೆಂಕಟ ರನ್ನ ಅಂತೇಳಿ ಒಂದು ಪದ್ಯ ಬರೆದಿದ್ದ, ಆ ಹಾಡು ಹೇಳ್ಕೊತಾ ಹತ್ತಿದ್ರಂತೆ. ದರ್ಶನ ಮಾಡಿ ಭಾಳ ಅಪೂರ್ವ ರೀತಿಯಲ್ಲಿ ಪರಮಾತ್ಮನಿಗೆ ತಾವು ಎಲ್ಲೆಲ್ಲಿ ವಾದಿಗಳನ್ನು ನಿಗ್ರಹ ಮಾಡಿದ್ರಲ್ಲ ಅದ್ರ ಗುರುತಾಗಿ ಒಂದು ಸಾಲಿಗ್ರಾಮ ಸರವನ್ನು ಶ್ರೀನಿವಾಸ ದೇವರಿಗೆ ಹಾಕಿದ್ರು. ಇವತ್ತಿಗೂ ಅರ್ಚಕರು ಹೇಳ್ತಾರೆ ಕೆಲವು ಸಾಲಿಗ್ರಾಮಗಳು ವಾದಿರಾಜ ಸ್ವಾಮಿಗಳ ಕಾಲದಿಂದ ಬರೆದಿರೋ ಸಾಲಿಗ್ರಾಮಗಳು ಕೆಲವೆಲ್ಲ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆ ವಿಚಾರ ಬೇರೆ. ಅಂತೂ ಅವರು ಅರ್ಚಕರು ಹೇಳ್ತಕ್ಕಂಥ ಸತ್ಯ ಅಂದರೆ ವಾದಿರಾಜ ಸಾಲಿಗ್ರಾಮ ಶಿಲೆ ಹಾಕಿದ್ದ ಅವರ ಚರಿತ್ರೆಯಲ್ಲಿ ಹೇಗೆ ಬರ್ತದೋ, ಉಡುಪಿ ನಮ್ಮ ತಿರುಪತಿ ದೇವಸ್ಥಾನದ ದಾಖಲಾತಿಯಲ್ಲೂ ಕೂಡ ಅದು ಮೆನ್ಷನ್ ಆಗಿದೆ, ಅದನ್ನು ಹಾಕ್ತಾರೆ. ಆಮೇಲೆ ಮರುದಿವಸ ಆ ಸಾಲಿಗ್ರಾಮ ಮುಟ್ಟಿದ್ದಕ್ಕೆ ಶ್ರೀನಿವಾಸರು ಏನು ಮಾಡಿದ್ರಂತೆ, ಶ್ರೀಭೂ ಸಮೇತ ಚಿನ್ನದ ಶ್ರೀನಿವಾಸ ದೇವರನ್ನು ಅರ್ಚಕರಿಗೆ ಅವರಿಗೆ ವಾದಿರಾಜ ಸ್ವಾಮಿಗೆ ಪ್ರಸಾದ ಅಂತ ಕೊಡಿ ಅಂತ ಹೇಳಿದರು. ಚಿನ್ನದ ಇವತ್ತಿಗೂ ಮಠದಲ್ಲಿದೆ, ವಾದಿರಾಜ ಸ್ವಾಮಿ ಮಠದಲ್ಲಿ ಇದ್ದ ದೇವರ ಸಂಖ್ಯೆ ಲೆಕ್ಕನೇ ಇಲ್ಲ. ಸಂಖ್ಯೆಗಳು ಸಂಚಾರ ಮಾಡ್ತಾ ಮಾಡ್ತಾ ಪ್ರಯಾಗ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಸಂಧ್ಯಾಮಠ ಅಂತ ಒಂದು ಸ್ಥಳ, ಅಲ್ಲಿ ಕೂತಿದ್ದಾರೆ, ಪ್ರವಚನಾದಿಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಬ್ಬರು ವ್ಯಕ್ತಿ ಸರಸರಸರ ಬಂದುಬಿಡ್ತಾರೆ, ಒಂದು ತಕ್ಷಣ ಹೇಳ್ತೀವಿ ನೋಡ್ತಾರೆ ಭಾರಿ ತೇಜಸ್ವಿಗಳು, ಅವರು ಎದ್ದು ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳಿದ್ರಂತೆ, ನಿಮ್ಮ ತಾಯಿ ನನಗೆ ಲಕ್ಷ ಅಲಂಕಾರ ಮಾಡ್ತೀನಿ ಅಂತ ಹೇಳಿದರು, ಮಾಡಿಸೇ ಇಲ್ಲ, ನೀವು ಮಾಡಿಸ್ಬೇಕು ಅಂದ್ರೆ. ಹಿಂದಿನ ಕತೆ ಇದು, ಒಂದು ಯಾವ ಹಿಂದಿನ ಕತೆ, ಹರ್ಷ ಅದಕ್ಕೆ 12 ವರ್ಷಕ್ಕೆ ಅಂತ ಹೇಳ್ತಾರೆ. ಇವರು ದೊಡ್ಡವರಾಗಿದ್ದು ಯಾವುದೋ ಕಾಲಕ್ಕೆ ಮಾಡಿದ್ದವರು, ಇನ್ನು ಮಕ್ಕಳೆಲ್ಲರ ಕಾಲ ಕರಕೆ ಹೊತ್ತಿದ್ದಾರೆ. ನನಗೊಬ್ಬ ಒಳ್ಳೆ ಮಗ ಹುಟ್ಟಿದರೆ ಲಕ್ಷ ಆಭರಣಗಳನ್ನು ಮಾಡಿಸ್ತೇನೆ ಅಂತೇಳಿ ವೇದವ್ಯಾಸಿಯವರು ಹರಕೆ ಹೊತ್ತಿದ್ದಾರೆ. ಈ ಒಂದು ಕೇಳ್ತಾರೆ, ನಿಮ್ಮ ತಾಯಿ ಹರಕೆ ತೀರಿಸೇ ಇಲ್ಲ, ತೀರಿಸ್ರಿ ಅಂದ್ರಂತೆ. ಆಯಿತು, ತೀರಿಸ್ತೇನೆ, ಏನು ಅಲಂಕಾರ ಬೇಕು ಅಂದ್ರಂತೆ. ಮಹಾಭಾರತಸ್ಯ ಲಕ್ಷಾಲಂಕಾರಂ ಕುರುವಿತಿ ಪ್ರಭು, ಅವರೇ ಬರೀತಾರೆ ಈ ಮಾತನ್ನು. ಲಕ್ಷಾಲಂಕಾರ ಅಂತ ಮಹಾಭಾರತಕ್ಕೆ ಟಿಪ್ಪಣಿ ಬರೆದಿದ್ದಾರೆ, ಕೊನೆಗೆ ಉಪಸಂಹಾರ ಮಾಡ್ತಾ ಹೇಳ್ತಾರೆ. ಈಗ ಅಂತ ಯಾತಕ್ಕೆ ಬರೆದ್ವಿ ಅಂದರೆ, ಅದು ವೇದವ್ಯಾಸ ದೇವರೇ ಕಣ್ಣಿಗೆ ಕಾಣಿಸ್ಕೊಂಡು ಹೇಳಿದರು, ಎಂಥ ದಾಖಲೆ ಗೊತ್ತಾಯಿತು. ಯಾರೋ ಕಾಣಿಸ್ಕೊಂಡು ಹೇಳಿದರು ಅಂತ ಹೇಳೋದು ಬೇರೆ, ಅವರೇ ಸ್ವತಃ ಬರೀತಾ ಇದ್ದಾರೆ. ವೇದವ್ಯಾಸದೇವರು ಬಂದು ದರ್ಶನ ಕೊಟ್ಟು ಬರೀ ಅಂತ ಹೇಳಿದ್ರು ಬರೆದಿದ್ದೇವೆ, ದೊಡ್ಡ ಗ್ರಂಥ, ಅದನ್ನು ಅರ್ಪಣೆ ಮಾಡ್ತಾರೆ. ಲಕ್ಷಾಲಕಾರ ಸಮರ್ಪಣೆ ಆಯಿತು. ತಾಯಿಗೆ ಸ್ವಪ್ನ ಆಗ ವೇದವ್ಯಾಸ ತುಂಬ ಆಭರಣಗಳ ಸಮೇತ ದರ್ಶನ ಕೊಟ್ರಂತ, ಅವ್ರ ಮನಸ್ಸಲ್ಲಿ ಆತಂಕ ಇರಬಾರ್ದಲ್ಲ, ಹರಿಕೆ ತೀರಿಸಲಿಲ್ಲ ಅಂತ ಹೇಳಿಬಿಟ್ಟು. ತಂದೆ ತಾಯಿ ಹರಿಕೆ ಹೋದ್ರೆ ಯಾರು ತೀರಿಸ್ಬೇಕು, ಮಕ್ಕಳು ಜವಾಬ್ದಾರಿ. ಇವರು ಇನ್ನೂ ಜಾಸ್ತಿ ಸಾಲ ಮಾಡಿಸ್ಕೋ, ಕೃಷ್ಣಾರ್ಪಣೆ ಮಾಡಿಬಿಟ್ರೆ ಬಂದಿದ್ದೆ ಆಗ್ತದೆ. ತೀರಿಸಬೇಕಾದ ಒಂದು ನಿಯತ್ತಿ ಇರಬೇಕು, ತೋರಿಸಿಕೊಡ್ತಾರೆ. ಅದಕ್ಕೆ ಹೇಳಿದ ಜ್ಞಾನ ಕಾರ್ಯಕ್ಕಿಂತ ಅಲಂಕಾರ ದೇವರಿಗೆ ಇನ್ನೊಂದಿಲ್ಲ. ನಾವು ಯಾವುದೇ ಒಂದು ಲೌಕಿಕ ಅಲಂಕಾರ ಮಾಡಿದರೆ ಅದಕ್ಕೊಂದು ಬೆಲೆ ಕಟ್ಟಬಹುದು ನಾವು, ಆದರೆ ಜ್ಞಾನ ಕಾರ್ಯಕ್ಕೆ ಅಲಂಕಾರಕ್ಕೆ ಲಕ್ಷಾಲಂಕಾರನೇ ಯಾಕೆ ಮಾಡಿದರು ಅಂದರೆ, ಮಹಾಭಾರತ ಶ್ಲೋಕ ಇರೋದಷ್ಟು ಲಕ್ಷ ಶ್ಲೋಕಗಳು, ಅದಕ್ಕೆ ಟಿಪ್ಪಣಿ ಬರೋದು ಅದೇ ಅಲಂಕಾರ. ಸೊ ಲಕ್ಷಾಲಂಕಾರ, ಲಕ್ಷ ಶ್ಲೋಕಗಳಿಗೆ ಮಾಡಿದ ಅಲಂಕಾರ. ಅಲ್ಲ, ಮಹಾಭಾರತಕ್ಕೆ ಮಾಡಿದರೆ ದೇವರಿಗೆ ಮಾಡಿದಾಗಾಯ್ತಾ ಅಂತ ಪ್ರಶ್ನೆ. ಭಾಷ್ಯಕ್ಕೆ ಏನಂತ ಕರೀತಾರೆ, ರೂಪಮನ್ಯದಿವ ಧನ್ಯ ಮಹಾತ್ಮನ. ಆಚಾರ್ಯ ಕೃತಿಗಳು ಅಂದ್ರೆ ಏನು? ಅವರ ರೂಪಗಳು. ಮಹಾಭಾರತ ಅಂದ್ರೆ ವೇದವ್ಯಾಸರ ರೂಪ, ಅದೇ ಟಿಪ್ಪಣಿ ಬರೆದ್ರೆ ಅಲಂಕಾರ ಆಯ್ತಲ್ಲ, ಸಿಂಪಲ್. ಅವರ ಗ್ರಂಥ ಅಂದ್ರೆ ಅವರ ಪ್ರತಿರೂಪ ಇದ್ದಾಗ, ಫೋಟೋ ಅಂದ್ರೆ ಅವ್ರ ವ್ಯಕ್ತಿತ್ವ. ಸಣ್ಣ ಪೀಸ್ ಆಫ್ ಪೇಪರ್ ಫೋಟೋ ಆಗೋದಾದ್ರೆ ಗ್ರಂಥ ಯಾಕೆ ಫೋಟೋ ಆಗೋದಿಲ್ಲ? ಆಗೋದಿಲ್ಲ. ಅದು ಭಗವದ್ಗೀತೆನ ಕೃಷ್ಣನ ರೂಪ ಅಂತ ಕರೀತಾರೆ, ಭಾಗವತವನ್ನ ಕೃಷ್ಣ ರೂಪ ಅಂತಾರೆ, ಮಹಾಭಾರತ ವೇದವ್ಯಾಸ ರೂಪ ಅಂತಾರೆ. ಲಕ್ಷ ಶ್ಲೋಕಗಳಿಗೆ ಬರೆದ ಟಿಪ್ಪಣಿ ಲಕ್ಷಾಲಂಕಾರವಾಯಿತು. ಈ ಮೂಲಕ ನಮಗೆ ತೋರಿಸಿಕೊಡ್ತಾರೆ, ಜ್ಞಾನ ಕಾರ್ಯಕ್ಕೆ ಸಮನಾದ ಮತ್ತೊಂದು ಅಲಂಕಾರ ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ತಿಳಿಸಿಕೊ ಸುಭಾಷಿತಕಾರರು ಹೇಳುತ್ತಾರೆ, ಕೇಯೂರ ನಹಿ ಭೂಷಯಂತಿ ಪುರುಷಂ. ಎಷ್ಟು ಕೇಯೂರ ಬೇಕಾದ್ರೆ ಹಾಕ್ಕೊಳ್ಳಿ, ಎಂತೆಂಥ ಅಲಂಕಾರ ಮಾಡಿಕೊಳ್ಳಿ, ಅವ್ರ ದಡ್ಡ ಅಂದರೆ ಅಯ್ಯೋ ಪಾಪ ಫ್ಯಾನ್ಸಿ ಡ್ರೆಸ್ ಅಂದು ಬಿಡ್ತಾರೆ ಅಷ್ಟೇ. ಆದರೆ ಅದೇ ಜ್ಞಾನ ಎದ್ಬಿಟ್ರೆ ಓ ಭಾರಿ ವೈಭವ. ಅದಕ್ಕೆ ಹೇಳ್ತಾರೆ, ಜ್ಞಾನಕ್ಕೆ ಇರತಕ್ಕಂಥ ಮಹತ್ವ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರಿಸಿಕೊಟ್ಟು ಜನಕ್ಕೆ ಅಧ್ಯಯನ ಮಾಡಲಿಕ್ಕೆ ಮನಸ್ಸು ಮಾಡಿಕೊಟ್ಟು, ಈಗಿನ ಸಂಚಾರ ಹಾಗೆ ಮಾಡ್ತಾ ಮಾಡ್ತಾ ಅನೇಕ ಕಡೆ ಸಂಚಾರ ಮಾಡ್ತಿದ್ದಾಗ ಮತ್ತೊಂದು ಯೋಚನೆ ಮಾಡಿದ್ರಂತೆ, ಮುಂದೆ ಗ್ರಂಥಗಳೆಲ್ಲ ಹಾಳಾಗಿ ಹೋಗ್ತವೆ, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಶಿವಮೊಗ್ಗದ ಸಾಗರ ಕಡೆಗೆ ಹೋದರೆ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಎಲ್ಲ ಗ್ರಂಥ ಭೂಗತ ಮಾಡಿದರು ಅಂತ ಹೇಳ್ತಾರೆ. ಮೂಲ ಗ್ರಂಥಗಳನ್ನು, ಸರ್ವಮೂಲಗಳನ್ನು, ತಮ್ಮ ಗ್ರಂಥಗಳನ್ನೆಲ್ಲ ಭೂಗತ ಮಾಡಿ ರಕ್ಷಣೆ ಮಾಡಿಸಿದ್ದಾರೆ. ಆಚಾರ್ಯ ಕಟ್ಟುತ್ತಿಲ್ಲ ಅಂಬಲ್ಲಿ ಹಾಗೆ ರಕ್ಷಣೆಗೆ ವ್ಯವಸ್ಥೆ ಮಾಡಿದ್ರಲ್ಲ, ಇವರೇ ಹಾಗೆ ಮಾಡಿದರು ಪ್ರತೀತಿವು. ಅಲ್ಲಿ ವೇದಾಂಗತೀರ್ಥ ವೃಂದಾವನ ಇದೆ ಇವತ್ತು ಕೂಡ, ಅದಕ್ಕೆ ಬೀಳಿಗೆ ಅಂತ ಊರಿನ ಹೆಸರು, ಬೀಳಿಗೆ ಅಂತ ಹೆಸರು. ವೇದಾಂಗತೀರ್ಥರ ಮೂಲ ವೃಂದಾವನ ಇರೋದು ಅಲ್ಲೇನೆ, ಅಲ್ಲಿ ಆ ಕೆಲಸ ಮಾಡಿಬಿಟ್ಟು ಇವತ್ತು ಕೂಡ ಒಂದು ಹೊಸ ದಾಖಲೆಯನ್ನು ಆಚಾರ್ಯರು ಮಾಡಿದ ಹಾಗೆ ಮಾಡಿ ಮುಂದಿನ ಜನ ತೋರಿಸು. ನಾವೇನೋ ಮಾಡಿ ಅಂದ್ಬಿಡ್ತೇವೆ ಬಟ್ಟೆ, ನಾವು ಮಾಡಕ್ಕೆ ಬರೆದವ್ರ ಗ್ರಂಥ ಪ್ರಿಂಟಾರೂ ಮಾಡಿಸ್ಬೇಕು ಕಾಲಕಾಲಕ್ಕೆ. ಯಾವ ಮನೇನೂ ಮತ್ತೆ ಉಳಿಯೋದಿಲ್ಲ, ಗ್ರಂಥಗಳು ಮಾತ್ರ ಉಳಿಯೋದು ನೆನಪಿರಬೇಕು. ಗ್ರಂಥಗಳಿಂದ ಗ್ರಂಥಗಳು, ಗ್ರಂಥಗಳು ದೀಪಾ ದೀಪಾತಾರಮ್ಯಥ. ಒಂದು ಮನೆಯಿಂದ ಇನ್ನೊಂದು ಮನೆ ಹುಟ್ಟೋದಿಲ್ಲ, ಡಿವಾಲಿಷ್ ಮಾಡಬೇಕು ನಾಳೆ. ಅಂದರೆ ಗ್ರಂಥಗಳು ಹಾಗಲ್ಲ, ಒಂದು ರೀತಿಯ ಸೀರೀಸ್ ಬೆಳ್ಕೋತ ಹೋಗ್ತಾ ಇರುತ್ತದೆ. ಅದು ನಿದರ್ಶನವಾಗಿ ಅಲ್ಲಿ ಭೂಗತ ಮಾಡಿದ್ದಾರೆ. ಇನ್ನು ಇಂಥ ಅನೇಕ ಮಹಿಮೆಗಳು ಸಂಚಾರ ಮಾಡ್ತಾ ಹೋದಲ್ಲೆಲ್ಲ ಒಂದು ಮೂಡುಬಿದರಿ ಅಂತ ಉಡುಪಿ ಹತ್ತಿರದ ಸ್ಥಳ, ಅಲ್ಲಿ ಜೈನರ ಪ್ರಾಬಲ್ಯ ಜಾಸ್ತಿ. ಇವತ್ತು ಉಡುಪಿ ಸುತ್ತಲೂ ಜೈನರು ಭಾರಿ ಜಾಸ್ತಿ ಇದ್ದಾರೆ. ಮೂಡುಬಿದರೆ ಜೈನರ ಒಂದು ಇದಕ್ಕೆ ಇದಕ್ಕೆ ಭಾರಿ ಪ್ರಸಿದ್ಧವಾದದ್ದು. ಅಲ್ಲಿ ಒಬ್ಬ ರಾಜ ವಾದಿರಾಜ ಸ್ವಾಮಿ ಭಾರಿ ಗೌರವ ಆತರಿ. ಆತೇನು ಮಾಡಿದ, ಅವರಲ್ಲಿ ನವರತ್ನದ ವಿಗ್ರಹಗಳು ಇದ್ವಂತ. ಅವರ ಮೂಡುಬಿದರೆಯಲ್ಲಿ ನವರತ್ನದ ವಿಗ್ರಹಗಳು ಸ್ವಲ್ಪ ನೋಡಬೇಕು ನೀವು ಬಂದು ಅಂತ ಹಠ ಹಿಡಿತಾರೆ. ಬಂದು ನೋಡಬೇಕು ನೀವು, ನಾವು ಬರೋದಿಲ್ಲ ಅಂತ ಇವರಂತಾರೆ. ಇಲ್ಲ, ದಯವಿಟ್ಟು ಬಂದು ನೋಡಬೇಕು ಹೇಗಿದೆ ನೋಡಬೇಕು ನಮ್ಮ ವೈಭವ ಅಂತ ಹೇಳಿದರು. ಇವರಂದ್ರಂತೆ, ನೋಡಿ ನಾವೇನೋ ಬಂದುಬಿಡ್ತೇವೆ, ನಾವು ನೋಡಿಬಿಡ್ತೇವೆ, ನಿಮ್ಮ ದೇವರು ನಮ್ಮ ದೇವರಾದ್ರೆ ಏನು ಮಾಡ್ತೀರಿ ಅಂದ್ರಂತೆ. ನಿಮ್ಮ ದೇವರು ನಮ್ಮ ದೇವರಾದ್ರೆ ಏನು ಮಾಡ್ತೀರಾಗ, ಹಾಗೆಲ್ಲ ಆಗಲ್ಲ ಅಂತ. ಆಯಿದ್ರೆ ಏನು ಮಾಡ್ತೀರಿ ಅಂತಾರೆ, ನಿಮಗೆ ಕೊಟ್ಬಿಡ್ತೀವಿ ಅಂದರೆ ನಾವು ಹೇಳಿ ಆಮೇಲೆ ಏನು ಮಾಡಾಗಿಲ್ವಲ್ಲ, ಆಯ್ತು ಬರ್ತೇನೆ ನಡಿ ಅಂತ ಹೋಗ್ತಾರೆ. ಅಲ್ಲಿ ಒಳ್ಳೆ ಸಾಲ ನವರತ್ನ ವಿಗ್ರಹ ಇಟ್ಟಿದ್ರೆ ಒಂದು ವಿಗ್ರಹ ನೋಡ್ತಾರೆ. ಆ ಜೈನ ವಿಗ್ರಹ ಅಷ್ಟೇ, ಒಂದು ಏನೋ ಇದ್ರದ್ದು ಅಷ್ಟೇ ನೋಡ್ತಾರೆ, ಧ್ಯಾನ ಮಾಡ್ತಾರೆ ವಿಠಲನನ್ನು. ವಿಠಲ ಆಗಿ ನೋಡ್ತಾರೆ ಟ್ರಾನ್ಸ್ಫಾರ್ ಮಾಡಿಬಿಡ್ತದೆ. ಸಿ ಡಿಗಳು ನೋಡ್ತಾ ಎಲ್ ಸಿ ಡಿ ಏನೋ ಆಗಿಬಿಟ್ಟಿದೆ ಈಗಾಗಲೇ, ಡಿ ಟಿ ಎಸ್ ಟೆಕ್ನಿಕ್ ಅಂತ ಹೇಳೋದಿಲ್ಲ, ಏನೋ ತಕ್ಷಣ ಚೇಂಜ್ ಆಗಿಬಿಡುತ್ತೆ. ನೋಡ್ತಾರೆ ಆಶ್ಚರ್ಯ ಪಟ್ಟುಬಿಡ್ತಾರೆ, ಸ್ವಾಮಿ ತಗೊಳ್ಳಿ ಅಂತ. ಇದು ಮಠದಲ್ಲಿದೆ ಇವತ್ತಿನ ದಿವಸ, ಇವೆಲ್ಲ ಕಥೆಗಳಲ್ಲೆಲ್ಲ ಮಠದಲ್ಲಿ ಕಣ್ಣಾರೆ ಕಾಣಬಹುದಾದದ್ದು. ಆ ರೀತಿ ನೋಡಿದ್ರೆ ಮಠ ತುಂಬ ವಿಚಿತ್ರ ರೀತಿ ದೇವರುಗಳು. ಇನ್ನೊಂದು ಕೆಲಸವನ್ನು ವಾದಿರಾಜ ಸ್ವಾಮಿಗಳು ಮಾಡ್ತಾರೆ. ಪರ್ಯಾಯದ ಕ್ರಮ ಇತ್ತಲ್ಲ, 2 ತಿಂಗಳಿಗೊಮ್ಮೆ ಮೊದಲಿತ್ತಂತೆ. ಅದು ಕಾಲಾಂತರದಲ್ಲಿ ಆ ಕಾಲಕ್ಕೆ ಸರಿ ಹೋಯಿತು. ಬರ್ತಾ ಬರ್ತಾ ಏನಾಯಿತು, ಎರಡು ತಿಂಗಳಲ್ಲಿ ಇವರು ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ 2 ವರ್ಷಕ್ಕೆ ಬದಲಾಯಿಸ್ತಾರೆ. ಇವರೇ 15-32 ಫಸ್ಟ್ ಪರ್ಯಾಯ ಇವರು, ಇವರು ಪರ್ಯಾಯ ಮಾಡಿದ್ರೆ ಫಸ್ಟ್ ಪರ್ಯಾಯ ಇವರು. ಅಂದರೆ 16 ವರ್ಷ ಒಟ್ಟು 5 ಪರ್ಯಾಯ ಮಾಡಿದ ದಾಖಲೆ ವಾದಿರಾಜ ಸ್ವಾಮಿಗಳು. 5 ಪರ್ಯಾಯಗಳನ್ನು ಮಾಡಿದ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಫಸ್ಟ್ ಪರ್ಯಾಯಕ್ಕೆ ವ್ಯಾಸರಾಜರು ಕರೆಸಿದ್ರಂತೆ, ವ್ಯಾಸರಾಜರ ಹತ್ರ ವಿಜಯನಗರದಲ್ಲಿ ಇದ್ರಲ್ಲ ಕರೆಸಿದ್ರಂತೆ. ಆಗ ಅವ್ರು ಹೋಗ್ತಾ ಆ ಮಾರ್ಗದಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ. ಅಲ್ಲಿ ವ್ಯಾಸರಾಜರು ಹೋಗಿ ಅತ್ತ ವ್ಯಾಸರಾಜ ಮಠಕ್ಕೂ ಅವತ್ತಿನಿಂದ ವಾದಿರಾಜ ಕಾಲದಲ್ಲೇ ವ್ಯಾಸರಾಜ ಮಠ ಶುರುವಾಯಿತು, ಅಲ್ಲಿ ಕಟ್ಟಡಕ್ಕೆ ಅನುಕೂಲ ಆಯಿತು ಅಂತ ಹೇಳಿಕೊಡ್ತಾರೆ. ಹಿಂದೆ ಸಂಚಾರ ಮಾಡ್ತಾ ಮತ್ತು ವಿಜಯನಗರಕ್ಕೆ ಒಂದ್ಸರ್ತಿ ಅಲ್ಲೇ ಅಧ್ಯಯನ ಮಾಡಕ್ಕೆ ಅಲ್ಲಿದ್ದರು ವಾದಿರಾಜ ಸ್ವಾಮಿಗಳು. ಮುಂದೆ ವ್ಯಾಸರಾಜ ವೃಂದಾವನ ಸ್ಥಳ ಅಚ್ಯುತ ದೇವರಾಯ ಪೀಠಕ್ಕೆ ಬಂದ, ಕೃಷ್ಣದೇವರಾಜ ಹೋಗಿದ್ದ. ಆಗ ಒಂದು ದಾರಿದ್ರ್ಯ ಬಂತು, ಚಾಮಾದಿಗಳ ಕಾಲದ ಭಯಂಕರ ದಾರಿದ್ರ್ಯ ಬಂತು ರಾಜ್ಯಕ್ಕೆ. ಆಗ ವಾದಿರಾಜ ಸ್ವಾಮಿ ಸಂಚಾರ ಮಾಡ್ತಿದ್ದ, ಕೇಳಿಕೊಂಡ, ಸ್ವಾಮಿ ಭಾರಿ ದಾರಿದ್ರ್ಯ ಇದೆ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಯಿತು ಅಂತ ಹೇಳಿ ಕರ್ಕೊಂಡು ಹೊರಟ್ರಂತೆ. ಅದು ಗೊತ್ತಲ್ಲ, ವಾಲಿ ಸುಗ್ರೀವರ ಕಾಲದ ದೊಡ್ಡ ಅಪಾರವಾದ ರಾಮಾಯಣ ಕಾಲದ ಇದು ಒಂದು ದೊಡ್ಡ ಬೆಟ್ಟ, ಅಲ್ಲಿ ಗುಹೆಗಳು, ವಾಲಿ ಗುಹೆ ಸುಗ್ರೀವ ಗುಹೆಗಳು, ಅಲ್ಲಿ ಒಳಗೆ ಕರ್ಕೊಂಡು ಹೋದ್ರಂತೆ. ನೋಡಿದರೆ ಇವರಲ್ಲಿ ಯಾರಿಗೆ ಗೊತ್ತಿರಬೇಕು, ಕೇವಲ ಜ್ಞಾನಿಗಳಿಗೆ ಮಾತ್ರ ಗೋಚರಿಸ. ಅಲ್ಲಿ ಹೋಗಿಬಿಟ್ಟು ದೊಡ್ಡ ಅಪೂರ್ವ ದೊಡ್ಡ ಬಂಡೆಗಳು ತೆಗೆದು ನೋಡಿದರೆ ರತ್ನಗಳ ರಾಶಿ ತಗೊಳ್ಳಿ ಬೇಕಷ್ಟು ಹೇಳ್ತಾರೆ. ದೈವಿಕವಾದ ನಿಧಿಯನ್ನು ಹಾಕ್ಕೊಡ್ತಾರೆ. ಇಂಥ ಎಂಥ ಗುರುಗಳು, ನಿಧಿ ತಗೊಳ್ಳೋ ಗುರುಗಳು ಸಿಗ್ತಾರೆ, ಹೊರತು ಕೊಡೋರು ಸಿಗೋದು ಸುಲಭನ. ಆಶ್ಚರ್ಯ ಆಗಿ, ಸ್ವಾಮಿ ಸಾಪ್ ತಗೊಳ್ಳಿ, ನಾವೇ ತಗೊಂಡು ನಾವೇನು ಮಾಡೋಣ ಅಂತ ಹೇಳ್ತಾರೆ. ನಾವೇನು ಮಾಡೋಣ, ನಿಧಿಗಾಗಿಯೇ ಪೀಠ ಅಂತ ಆಗಿಬಿಟ್ಟಿದೆ ಇವತ್ತಿನ ಕಾಲಕ್ಕೆ. ಆದರೆ ಅವರು ನಿಧಿ ನೋಡಿ ನಮಗೇನು ಬೇಕಿಲ್ಲ ಅಂತ ಹೇಳಿದ್ರು, ಭಾರಿ ಒತ್ತಾಯ ಮಾಡ್ತಾರೆ. ಸರಿ ಆಗಿದ್ದರೆ ಅಂತ 2 ದೇವರು ವಿಗ್ರಹ ತಗೊಂಡ್ರಂತೆ, ಒಂದು ರಾಮದೇವರು ವಿಠಲ ದೇವರು ತಗೊಂಡ್ರಂತೆ. ಅದು ಯಾವುದು ಗೊತ್ತಾ, ವಾಲಿ ಸುಗ್ರೀವರು ಪೂಜೆ ಮಾಡೇ ದೇವರುಗಳು. ಅದು ಮಠದಲ್ಲಿವೆ. ಇವತ್ತು ಎರಡು ಇವತ್ತು ಮಠದಲ್ಲಿ ನೋಡಬಹುದು. ವಾಲಿ ಪೂಜಿತ ರಾಮದೇವರು, ಸುಗ್ರೀವ ಪೂಜಿತ ವಿಠಲ ದೇವರು, ಎರಡನ್ನೂ ಕೂಡ ಆ ಕಾಲದ ಎಷ್ಟು ಕೋಟ್ಯಂತರ ವರ್ಷ ರಾಮಾಯಣ ನಡೆದಿದ್ದು ಈ ತೀರ್ಥಾಯಗದಲ್ಲ 24ನೇ ತೀರ್ಥಾಯಗ, 2 ಕೋಟಿ ವರ್ಷ ಗ್ಯಾಪ್ ಇದೆ. ಆದ್ದರಿಂದ ದೈವಿಕವಾದ ರಕ್ಷಣೆ ಇದ್ದರೆ ಹೇಗೆ ಸಂಪತ್ತು ಉಳಿಯುತ್ತೆ, ಮೂರ್ತಿಗಳು ಏನು ಅಚ್ಛೇದ್ಯ ಅಭೇದ್ಯ ಸಿಗುತ್ತೆ ಎಂಬ ನಿದರ್ಶನ ರಾಜನ ಕೊಟ್ಟು ಬರ್ತಾರೆ. ಭಾರಿ ಸಂಭ್ರಮ ಪಟ್ಟವರಿಗೆ ಅನೇಕ ಸನ್ಮಾನವನ್ನು ಮಾಡ್ತಾನೆ. ಒಂದು ಉಡುಪಿಗೆ ಬಂದು ಬದ್ಧ ಸರೋವರ ಜೀರ್ಣೋದ್ಧಾರ, ಕೃಷ್ಣ ಮಠ, ಅನಂತೇಶ್ವರ ಮಠ, ಚಂದ್ರಮೌಳೇಶ್ವರ ಎಲ್ಲ ಕೂಡ ವಿಜಯನಗರದ ಅರಸರು ಬಂದು ಆಮೇಲೆ ಕಾಣಿಕೆ ಕೊಟ್ಟು ಇದು ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿ ಶಾಸನ ಕೂಡ ಉಂಟು, ಅವರ ಸೇವಾ, ವಿಜಯನಗರದ ಅರಸರಗಳ ಸೇವಾ ಅಂತ ಹೇಳಿದ್ದೆ. ಶಾಸನ ಕೂಡ ಉಂಟು. ಅಷ್ಟರ ಮಟ್ಟಿಗೆ ವಾದಿರಾಜ ಸ್ವಾಮಿಗಳ ಪ್ರಭಾವ ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತಾರೆ. ಅದೇ ಸಂಚಾರ ಮಾಡ್ತಾ ಮಾಡ್ತಾ ಅವರು ಸೋದೆ ಪ್ರಾಂತಕ್ಕೆ ಹೊಂಟಿದ್ರು. ಅದು ಒಂದು ದೊಡ್ಡ ಅರಸೊತ್ತಿಗೆ, ಆಗ ಅರಸೊತ್ತಿಗೆ ಅಲ್ಲ, ಎಲ್ಲೇನಾಗಿತ್ತು, ಒಬ್ಬ ಲಿಂಗಾಯತ ಗುರುವ ರಾಜನಿಗೆ, ಅರಸಪ್ಪ ನಾಯಕರಿಗೆ ಲಿಂಗಾಯತರ ಗುರು ಒಬ್ಬನು. ಅದು ಒಂದು ರೀತಿ ಇವತ್ತು ಆಧುನಿಕರು ಹೇಗೋ ಆತ ಹಾಗೆ ಇದ್ದಾನೆ. ಇವರೆಲ್ಲ ನಿತ್ಯಾನಂದ ಗಿತ್ಯಾನಂದ ಬರ್ತಾರಲ್ಲ ಆ ಟೈಪ್. ಅದೇನು ಮಾಡಿದ್ದ, ರಾಜನ್ನು ಇದು ಮಾಡಿಬಿಟ್ಟು ಎಲ್ಲ ತನ್ನ ಇದು ಕನ್ವರ್ಟ್ ಮಾಡ್ಕೋಬೇಕು, ಎಲ್ಲರನ್ನೂ ಲಿಂಗಾಯತನ ಮಾಡಿಬಿಡಬೇಕು ಅಂತ ಪ್ಲಾನ್ ಮಾಡಿಬಿಟ್ಟು ಎಲ್ಲ ಬಲಾತ್ಕಾರದಿಂದ ಮಾಡೋದಿಲ್ಲ, ಜನ ಒಪ್ಪೋದಿಲ್ಲ ಅಂತ ಗೊತ್ತಲ್ಲ. ಅದಕ್ಕೇನು ಸಂಚಿ ಮಾಡಿದ್ರು ಅಂದರೆ ಅದು ದಿವಸ ಮೇಲಿನಿಂದ ಕೆಳಗಿಡ್ತಿದ್ದ, ದಿವಸ ಮೇಲಿನಿಂದ ಕೆಳಗಿಳಿಯೋದು, ಎರಡು ಸಭೆಯೊಳಗೆ ಇಳಿದ್ರು ಸರ್ರಾದ ಕೆಳಗಿಳಿದು ಬಿಡ್ತಿದ್ದ. ಕೇಳಿದರೆ ನಾನು ಕೈಲಾಸದಿಂದ ಬಂದೆ, ಈಗ ಪಾರ್ವತಿ ಪ್ರದೇಶ ನೋಡ್ಕೊಂಡು ಬಂದೆ ಅಂತ ಹೇಳೋದು. ಇದು ನೋಡಿದ ಮೇಲಿನಿಂದ ನೋಡ್ಮೇಲೆ ನಂಬಬೇಕಲ್ಲ ಜನಗಳು, ಭಾರಿ ಆಶ್ಚರ್ಯ ಪಡ್ತಿದ್ರು. ಏನು ಸಂದೇಶ ಕೊಟ್ಟರು ಅಂದರೆ ಜನವಾರ ತೆಗೆಸಿರಿ ಲಿಂಗ ಕಟ್ಟರಿ ಅಂತ ಹೇಳಿದರು. ಇದು ರುದ್ರೇಗಳ ಮಾತುಗಳಿವೆಲ್ಲ ಕೂಡ. ರಾಜ ಒಪ್ಪಿಟ್ಟಿದ್ದ ಪಾಪ, ಈ ಮಾಡಿ ಎಲ್ಲ ರೀತಿ ಮಾಡಿದ್ರು. ಬ್ರಾಹ್ಮಣರು ಭಾರಿ ಸಂಕಟ ಆಯಿತು. ವಾದಿರಾಜ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡ್ರು, ಸ್ವಾಮಿ ನಮ್ಮ ರಕ್ಷಣೆ ಮಾಡಬೇಕು, ನಾವು ಎಷ್ಟು ಉಪಯೋಗ ಮಾಡಿದ್ದಾರೆ ವಾದಿರಾಜ ಸ್ವಾಮಿ ಅಂತ ಕ್ರಾಂತಿ ಆಯ್ತು ಯೋಚನೆ ಮಾಡಬೇಕು. ಇವತ್ತು ಆ ಕಡೆ ಇವರು ಪ್ರಾಬಲ್ಯ ಜಾಸ್ತಿ ಇರೋ ಕಾಲ ಅದು. ಅವರೇನೋ ಪೂಜೆ ಆ ವಿಷಯ ಬೇರೆ, ಗೊತ್ತಾಗಿಲ್ಲ ಮತಾಂತರ ಮಾಡೋದೆಂಬುದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾವು ಬೇರೆ ಮತಕ್ಕೆ ಹೋಗೋದು ನೋಡ್ತೇವೆ, ಇಲ್ಲೇ ಒಂದು ಕ್ಲಾಶ್ ಬರುತ್ತೆ ಅನುಭವ ಇತ್ತು. ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಆ ಸಮಯದಲ್ಲಿ 2 ಪ್ರಸಂಗ ನಡೆದಿತ್ತು. ಇದು ಒಂದು ಪತ್ರ, ಅದು ಹಿಂದೆ ಒಂದು ಘಟನೆ. ಅರಸಪ್ಪ ನಾಯಕನ ಮೇಲೆ ಶತ್ರುಗಳು ದಂಡೆತ್ತಿ ಬಂದುಬಿಟ್ಟು ಆ ಪೂರ್ತಿ ಅದನ್ನು ನಾಶ ಮಾಡಿಕೊಂಡಿದ್ರು. ಆ ಅಂಕ ಇವನ್ನು ಅರಮನೆ ವಶ ಮಾಡಿಕೊಂಡ್ರು, ಸೈನ್ಯ ಸೋಲಿಸಿಬಿಟ್ರು. ಇವನೇನಿಲ್ಲ, ಒಬ್ಬನೇ ರಾಜ, ಗಾಬರಿಂದ ಒಳ್ಳೆ ಶುರು ಮಾಡಿಬಿಟ್ಟಿರ್ತಾನೆ. ಈ ಗುರು ಕೈ ಕೊಟ್ಬಿಡ್ತಾನೆ. ಅಷ್ಟೊತ್ತು ಮಾಡಿದವನು ಕೈಲಾಸಕ್ಕೆ ಹೋದ ಕೈಲ, ಅವನು ಕೈಲಾಸಕ್ಕೆ ಹೋಗಿದ್ದೆ, ಏನು ಹತ್ರ ಬರಲೇ ಇಲ್ಲ. ಪಾಪ ಓಡ್ತಾ ಓಡ್ತಾ ಹೋಗ್ತಾನೆ, ಬದುಕಿದ್ರೆ ಸಾಕು ಅಂತ ಹೋಗ್ತಾನೆ. ವಾದಿರಾಜ ಸ್ವಾಮಿಗಳು ಊರಿನ ತಪೋವನ, ಇವತ್ತಿಗೂ ಶಾಲ್ಮನ ನದಿ ಹರಿತಕ್ಕಂಥ ಜಾಗ, ಅಲ್ಲಿ ತಪಸ್ ಮಾಡ್ತಾ ಕೂತಿದ್ರು ವಾದಿರಾಜ ಸ್ವಾಮಿ. ಇದು ದಾಖಲೆಗಳು ಬಹಳ ಆಶ್ಚರ್ಯ, ಯಾಕೆಂದರೆ ಆಗಿನ ಕಾಲಕ್ಕೆ ಇವತ್ತಿಗೂ ಭಯಾನಕವಾದ ಸ್ಥಳ, ಯಾರೂ ಸಾಯಂಕಾಲ ಹೋಗೋದಿಲ್ಲ ಅಲ್ಲಿ. ಹೇಳಿದ್ರೆ ನಾವೇನು ಮಾಡಿ ಬರಲ್ಲ ಅಂತ ಹೇಳ್ತಾರೆ. ಇವತ್ತು ಕ್ರೂರ ಪ್ರಾಣಿ ಇರತಕ್ಕಂಥ ಜಾಗ, ಅಲ್ಲಿ ತಪಸ್ ಮಾಡ್ತಾ ಕೂತಿದ್ರು. ಅಂದರೆ ಎಷ್ಟು ಮಟ್ಟಿಗೆ ನಿರ್ಭಯವಾದ ವ್ಯಕ್ತಿತ್ವ ಅವರದಿತ್ತು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತಿಯ ಲಕ್ಷಣ ಹೇಳಬೇಕಾದ್ರೆ, ದೈವಿ ಸಂಪತ್ತಿನ ಮೊದಲ ಲಕ್ಷಣ ಏನು ಅಂದರೆ ಅಭಯಂ ಸತ್ವ ಸಂಶುದ್ಧಿ, ನಿರ್ಭೀತವಾಗಿ ಬದುಕೋದು ದೈವಿ ಸಂಪತ್ತಿನ ಮುಖ್ಯ ಲಕ್ಷಣ. ಕೂತಿದ್ರು, ಅವನು ಹೋಗಿ ನೋಡಿದ, ಎಷ್ಟು ಜನರು ಪುಣ್ಯ ಮಾಡಿದ್ದ ನೋಡಬೇಕಾದ್ರೆ, ಅವರು ಗ್ರಂಥ ನೋಡಲೇ ಪುಣ್ಯ ಮಾಡಿರಬೇಕು, ನಾವು ಸ್ತೋತ್ರ ಹೇಳಿ ಪುಣ್ಯ ಮಾಡಿರಬೇಕು ಅಂತದ್ದು ಸಾಕ್ಷಾತ್ತ ಕಂಡ. ಏನೋ ಅನಿಸ್ತು ಪಾಪ, ದಟ್ಟೆ ಕಾಲು ಹಿಡ್ಕೊಂಡ, ಸ್ವಾಮಿ ಕ್ಷಮಿಸಬೇಕು, ನಾವು ಉದ್ಧಾರ ಮಾಡಬೇಕು ಅಂತ ಕೇಳಿದ. ಏನು ಹಿಂದೆ ಸೈನ್ಯ ಒಚ್ಚಿಕೊಂಡು ಬರ್ತಾ ಇದೆ ನನ್ನನ್ನು, ಬದುಕೋದೇ ಕಷ್ಟ ಅಂತ ಹೇಳಿ. ಅಷ್ಟು ಏನು ಯೋಚನೆ ಮಾಡಬೇಡ, ನೀನು ಸೈನ್ಯದ ಬಗ್ಗೆ ಯೋಚನೆ ಮಾಡಬೇಡ, ನೀನು ಏನು ಬೇಕು ಅಂತ ಕೇಳಿದ್ರು. ದಯವಿಟ್ಟು ರಕ್ಷಣೆ ಮಾಡಿ ಅಂತ ಅಷ್ಟ ಒಂದು ಮಂತ್ರ ಕೊಟ್ಟು, ತಗೋ ನೀನು ಇಲ್ಲೇ ಕೂರಬೇಡ, ಹೋಗಿ ವಾಪಸ್ಸು ಅಂತ ಹೇಳಿದ್ರು. ಸ್ವಾಮಿ ಎಲ್ಲ ಅಡ್ಸ್ಕೊಂಡು ಬರ್ತಿದ್ದಾರೆ, ಏನು ಸುಮ್ಮನೆ ಹೋಗಿ ಎಲ್ಲ ಏನಾಗುತ್ತೆ ನೋಡು ಅಂತ ಹೇಳ್ತಾರೆ. ತಷ್ಟ ಹಿಡ್ಕೊಂಡು ವಾಪಸ್ ಬರ್ತಿದ್ದಾರೆ. ಆ ಸೈನ್ಯ ಬರ್ತಿ ನೋಡ್ತಾರೆ, ಆ ಸೈನಿಗೆ ಏನು ಕಾಣುತ್ತೆ ಗೊತ್ತಾ, ಏನು ಸಾವಿರಾರು ಅಶ್ವಾರೋಹಿ ಸೇರಿದ್ರು ಬಂದಾಗ ಕಾಣಿಸ್ತಾ ಇದೆ ಕುದುರೆಗಳಿಗೆ. ಅವ್ರಿಗೆ ಗಾಬರಿ ಆಗೋಯ್ತು. ಈ ಕಡೆ ಆ ಕಡೆ ಓಡೋದು ಬಿಡಲಿಲ್ಲ, ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅಷ್ಟೇ. ಈ ಕಡೆ ಆ ಕಡೆ ಓಡಕ್ಕೆ ಶುರು ಮಾಡಿದರು, ಓಡ್ತಾ ಓಡ್ತಾ ಬಂದರು, ಇದನ್ನು ಬಡ್ಸ್ಕೊಂಡು ಬರ್ತಾ ಕಾಣಿಸ್ತಾ ಇದೆ ಆತನಿಗೆ ಹಾಗೇನೆ. ಆಮೇಲೆ ನೋಡ್ತಾರೆ, ಅದಕ್ಕೆ ಆ ಊರವ್ರಿಗೆ ಬರಲಿಲ್ಲ, ಎಲ್ಲ ಗಾಬರಿ ಓಡೋಗ್ಬಿಡ್ತಾರೆ ಊರು ಬಿಟ್ಟು. ಅಲ್ಲಿ ಬಂದು ಸುರಕ್ಷತೆ ಸೆಟ್ಲಾಗ್ತಾರೆ, ಮತ್ತೆ ಬರದೇ ಎಲ್ಲ ಓಡೋಗ್ಬಿಡ್ತಾರೆ. ಎಂಥ ಸಿದ್ಧಿ ಅದು, ಬರೀ ಮಂತ್ರಾಕ್ಷತೆಯಿಂದ ಎಷ್ಟು ಮಾಡಿದೆ ಕೆಲಸ, ಬರೀ ಅಕ್ಷತೆ ಮಂತ್ರಿಸಿಬಿಟ್ರೆ ಎಷ್ಟು ಸಿದ್ಧಿ ಬರುತ್ತೆ ನೋಡಬೇಕು ನಾವು ಅದನ್ನು. ಭಾರಿ ಖುಷಿಯಾಯಿತು, ತಾನು ಉಳ್ಕೊಂಡ, ರಾಜ್ಯ ಉಳಿತು, ಹೆಂಡತಿ ಮಕ್ಕಳು ಉಳ್ಕೊಂಡ್ರು, ಖುಷಿಯಾಗೋಯ್ತು. ಇವರು ಸ್ವಾಗತ ಮಾಡಿದ ಅಷ್ಟೊತ್ತಿಗೆ ಯಥಾ ಪ್ರಕಾರ ಅವ್ರು ಕಾಣಿಸ್ತಿದ್ದಲ್ಲ ಶಿಷ್ಯ, ಮೇಲಿಂದ ಹಾರ್ಮಾರ ಸಕ್ತ ಮಾಡ್ತಿದ್ದಲ್ಲ. ತಕ್ಷಣ ಹೇಳಿದರು, ನೀನು ಭಾಳ ತೊಂದರೆ ಕೊಡ್ತಾ ಇದ್ದೀ ಇಲ್ಲಿ ಜನಗಳಿಗೆಲ್ಲ, ತಪ್ಪು ಮಾಡ್ತಾ ಇದ್ದೆ ಅಲ್ಲಿ ಮಾಡಬಾರ್ದು ಅಂತ ಹೇಳಿದ ತಕ್ಷಣ, ನಮ್ಮ ಅವನ ಗುರು ಗಂಟು ಬಿದ್ದಿದ್ದಾನೆ, ಅವನು ಯಾವಾಗ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಆಯಿತು, ಅವನು ಬರಲಿ ಮಾತಾಡ್ತೇವೆ, ವಾಕ್ಯಾರ್ಥ ಮಾಡ್ತೇವೆ ಅಂತ ಹೇಳಿದ್ರು. ಸಭೆಯಲ್ಲಿ ಕೂತ್ಕೊಂಡ್ರು, ತುಂಬಿದ ಸಭೆ. ಯಥಾ ಪ್ರಕಾರ ಬಂದ, ಇಳಿ ಬಂತಲ್ಲ, ಓಡೋಗೋದು, ಆಮೇಲೆ ಕೆಲಸ ಬಂದಾಗ ಆಪತ್ತು ಬಂದಾಗ ನಾಪತ್ತೆ, ಲಾಟ್ರಿ ಹೊಡೆದಾಗ ಎಲ್ಲ ಬಂದ್ಬಿಡ್ತಾರಲ್ಲ ಏಕ ಪ್ರಕಾರ. ಎಲ್ಲ ಓ ರಾಜ ನನ್ನ ಅನುಗ್ರಹ ಅಂತ ಹೇಳಕ್ಕೆ ಬಂದ ಮೇಲಿಂದ, ಅವನು ದಪ್ಪತ್ತ ಬಿದ್ದ, ಅವತ್ತು ದಿವಸ ಹಿಡಿತಿದ್ದ, ಅವತ್ತು ಇಳಿಲ್ಲ ಬಿದ್ದ ಅಷ್ಟೇ. ಅವತ್ತು ಅವ್ರು ಪಿಶಾಚಿಗಳಿಂದ ಬರ್ತಿದ್ದ ಕಣ್ಣಿಗೆ ಕಾಣದಾಗೆ, ಇವ್ರು ನೋಡಿ ಪಿಶಾಚಿ ಓಡಿ ಅಂತ ದಪ್ಪಂತ ಬಿದ್ದ ಅವನು. ಎಲ್ಲ ಅವಮಾನ ಆಯ್ತು ಅವನಿಗೆ. ಏನಂತ ಕೇಳಿದರೆ, ಏನೋ ಕಥೆ ಶುರು ಮಾಡಿದ ಹಾಗೆ, ಅವೆಲ್ಲ ಇಲ್ಲ, ಇನ್ನು ಮೋಸ ಮಾಡ್ತೀವಿ ಗೊತ್ತಾಯ್ತಲ್ಲ, ವಾಕ್ಯಾರ್ಥ ಬಾ ಅಂತ ಕರೀತಾರೆ. ಆಗ ವಾಕ್ಯಾರ್ಥ ಅಂತ ಹೇಳಿದರೆ ಹಿಂದಿನ ಕಾಲಕ್ಕೆ ನಿಬಂಧನೆ ಹಾಕ್ಕೊಂಡು ವಾಕ್ಯಾರ್ಥ ಮಾಡಬೇಕು. ಸೋತರೆ ಹೀಗಾಗಬೇಕು, ಗೆದ್ದರೆ ಹೀಗಾಗಬೇಕು, ಸೋತು ಬಿಟ್ಟರೆ ಪೂರ್ತಿ ಬಿಟ್ಟು ಹೋಗಬೇಕು, ಜಾಸ್ತಿ ಪಾಸ್ತಿ ಬಿಟ್ಟು ಹೋಗಬೇಕು, ಎಲ್ಲ ದೊಡ್ಡ ಕರಾರಾಗಿ ವಾದ ಶುರು ಮಾಡ್ತಾರೆ. ಅದು ಸೋತು ಬಿಡ್ತಾನೆ, ವಾದ್ರೊಳಗೆ ಸೋತು ಬಿಟ್ಟು ಎಲ್ಲ ಬಿಟ್ಟು ಹೋಗ್ತಾನೆ. ಹಾಗೆ ಬಸವನ ಗಂಟೆ, ಇವತ್ತಿಗೂ ಕೂಡ ಬಸವನ ಗಂಟೆ, ವ್ಯಾಸರಾಜ ಮಠದಲ್ಲೂ ಬಸವನ ಗಂಟೆ ಇದೆ, ಸೋದೆ ಮಠದಲ್ಲೂ ಬಸವನ ಗಂಟೆ ಇದೆ. ಮುಖ್ಯ ಪ್ರಾಣ ಗರಡ ಇರಬೇಕಾದ್ದು ವೈಷ್ಣವ ಗಂಟೆಗಳ ಲಕ್ಷಣ. ಅಲ್ಲಿ ಹಾಗಲ್ಲ, ಯಾಕೆಂದರೆ ಆತ ಸೋತು ಒಪ್ಪಿಸಿ ಹೋಗಿದ್ದು ಗುರುತು, ಅದು ಪರಾಜಿತನಾಗಿದ್ದು ಗುರುತಾಗಿ ಇವತ್ತಿಗೂ ಅದು ಕಾಣುತ್ತೇವೆ. ಅದು ಬಿಟ್ಟು ಓಡೋಗಿಬಿಡ್ತಾನೆ. ಅವತ್ತಿನಿಂದ ರಕ್ಷಣೆ ಬಂದು ಅರಸಪ್ಪ ನಾಯಕ ಶುದ್ಧ ವೈಷ್ಣವನಾಗಿ ಬಿಡ್ತಾನೆ. ಲಿಂಗಾಯತನ ವೈಷ್ಣವನಾಗಿ ಸುಮಾರು 100 ವರ್ಷಗಳ ಕಾಲ ವೈಷ್ಣವನಾಗೇ ಇರ್ತಾನೆ. ಆಮೇಲೆ ಆತನ ವಂಶದಲ್ಲಿ 3 ತಲೆ ಆದರೂ ಮತ್ತೆ ವಾಪಸ್ ಹೋಗಿಬಿಡ್ತಾನೆ. ಇವತ್ತು ಹಿಸ್ಟ್ರಿ ಸಿಗುತ್ತೆ, ಅಥವಾ ಸೋದೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. ರಾಮಚಂದ್ರ ನಾಯಕ ಎಲ್ಲ ವಿಷ್ಣುವಿನ ಹೆಸರುಗಳು ಮುಂದೆ ಬಂದವರು, ಮತ್ತೆ ವಾಪಸ್ ಚೇಂಜ್ ಆಗಿಬಿಡ್ತಾರೆ. ಯಾವ ಲಿಂಕ್ ತಪ್ಪಿ ಹೋಗುತ್ತಲ್ಲ ಮುಂದೆ ಹೊರಟೋರು. ಇವರ ಪ್ರಭಾವ ವಂಶ ಪಾರ್ವೆ ನಡೆದು ಬಂದು ಕೊನೆಗೆ ಒಂದು ಕಾಲದಲ್ಲಿ ಬಿಟ್ಟು ಹೋಯ್ತು ಅಷ್ಟೇ. ಆತನೇ ಅವ ದೊಡ್ಡ ತುಂಬ ಸೇವಕನಾಗ್ತಾನೆ. ಆಗ ತನ್ನ ಮೇಲೆ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಇದೇ ಕಾಲಕ್ಕೆ ಇವರು ವೇದವೇದ್ಯ ತೀರ್ಥರು ಅಂತ ಶಿಷ್ಯರು, ಅವರಿಗೆ ವಯಸ್ಸಾಗ್ತಾ ಬಂತು, ಯೋಚನೆ ಶುರುವಾಯಿತು. ನಮ್ಮ ಗುರುಗಳು ಒಳ್ಳೆ ಇನ್ನೂ ಜೋರಾಗೇ ಇದ್ದಾರೆ, ನಮಗೆ ಜಾಸ್ತಿ ವಯಸ್ಸಾಗಿಬಿಟ್ರೆ ಪರ್ಯಾಯ ಮಾಡೋ ಯೋಗ ಸಿಗುತ್ತೋ ಇಲ್ಲೋ ಅಂತ ಆತಂಕ ಶುರುವಾಯಿತು. ಬಾಯ್ಬಿಟ್ಟು ಯಾರ ಮುಂದೆ ಹೇಳಲಿಲ್ಲ ಪಾಪ ಅವರು. ಅಂಥ ಕಾಲ ಇತ್ತಾಗ ಮನಸ್ಸಲ್ಲೇ ಯೋಚನೆ, ಒಂದ್ಸತ್ತಾರು ಪರ್ಯಾಯ ಪೂಜೆ ಸಿಗುತ್ತೋ. ಪರ್ಯಾಯ ಪೂಜೆ ಎಂಬುದು ಒಂದು ಪೂರ್ಣಾಶ್ರಮ ಸಿದ್ಧಿದ ಲಕ್ಷಣ. ಅದು ಉಡುಪಿ ಪೀಠಾಧೀಶರಾಗಿದ್ದೆ, ಕೃಷ್ಣ ಪೂಜೆ ಸಿಕ್ಕರೆ ಪೂರ್ತಿ ಸಾರ್ಥಕವಾದಾಗ ಲೆಕ್ಕ. ಯೋಚನೆ ಮಾಡ್ತಾ ಇದ್ದಾರೆ ಇವರು, ಜ್ಞಾನಿಗಳು, ಮನಸ್ಸನ್ನು ಗೊತ್ತಾಗಿಬಿಡ್ತು. ಹೇಳ್ತಾರೆ ವೇದವೇದ್ಯರೇ, ಈ ಸರಿ ಪರ್ಯಾಯ ನಿಮ್ಮದೆ ಅಂತ ಹೇಳಿದರು. ನಿಮ್ಮ ಪರ್ಯಾಯ ಅವ್ರಿಗೆ ಆಶ್ಚರ್ಯ ಇದೆಯಾರು, ಯಾರೋ ಹೇಳಿಬಿಟ್ರ ಅಂತ ಹೇಳಿ ತಾವು ಯಾರೂ ಹೇಳೇ ಇಲ್ಲ ಪಾಪ. ನಿಮಗೆ ಯೋಚನೆ ಮಾಡಬೇಡಿ, ನಿಮ್ಮ ಆತಂಕ ಅರ್ಥ ಆಗಿದೆ ನನಗೆ, ನಿಮ್ಮದೇ ಪರ್ಯಾಯ ಇಲ್ಲೇ ಇರಿ, ನಾವು ಬೇರೆ ಕಡೆ ಮಾಡ್ತೇವೆ ಪರ್ಯಾಯ ಅಂತ ಹೇಳ್ತಾರೆ. ಉಡುಪಿ ಇತಿಹಾಸದಲ್ಲೇ ರೆಕಾರ್ಡ್ ಅದು, ಒಂದು ಪರ್ಯಾಯ ಸ್ವಾಮಿಗಳು ಪರ್ಯಾಯದ ಅಲ್ಲದೆ ಬೇರೆ ಕಡೆ ಮಾಡಿತ್ತು. ಸೋದೆಯಲ್ಲೇ ಎಲ್ಲ ಏರ್ಪಾಟು ಮಾಡ್ತಾರೆ. ಇಲ್ಲಿ ಕೃಷ್ಣ, ಅಲ್ಲಿ ತ್ರಿವಿಕ್ರಮ, ಇಲ್ಲಿ ಚಂದ್ರಮೌಳೇಶ್ವರ, ಅಲ್ಲಿ ಚಂದ್ರಮೌಳೇಶ್ವರ, ಇಲ್ಲಿ ಮತ್ತೊಸರ ಅಲ್ಲ ಧವಳಗಂಗಾ, ಎಲ್ಲ ಉಡುಪಿಗೆ ಏನೇನು ಬೇಕು ಪ್ಯಾರಲ್ಲ ಎಲ್ಲ ಮಾಡ್ತಾರೆ. ಅದು ಸಿದ್ಧಿ ಮಾಡ್ಕೋತಾರೆ. ಅರಸಪ್ಪ ನಾಯಕ ದಾಸಾನೋ ದಾಸ, ಆತ ವಿಜಯನಗರದ ಅರಸರಿಗೆ ಮಾಂಡಲಿಕ ರಾಜ ಆತ. ಎಲ್ಲ ದಾಸಾನದ ಎಲ್ಲ ಕೆಲಸನೂ ಮಾಡಿಕೊಡ್ತಾನೆ. ಪ್ರತಿಷ್ಠಾಪನೆ ಆಗಬೇಕಲ್ಲ, ಪ್ರತಿಷ್ಠಾಪನೆ ಎಲ್ಲ ಮೂರ್ತಿ ದೇವ ವಿಗ್ರಹನೇ ಇಲ್ಲ, ಗುಡಿ ಆಯಿತು, ಎಲ್ಲ ಆಯಿತು, ಮಜೆ ವಿಷ್ಠೆ ಮಾಡಿ ವರ್ಣ ಇಲ್ಲ ಅಂದ್ರೆ ಹಾಗಾಗಿದೆ ಅಷ್ಟೇ. ಛತ್ರ ಸಿಕ್ಕಿದೆ, ವರ ಸಿಕ್ಕಿಲ್ಲ, ಆ ಸ್ಥಿತಿ ಬಂದಾಗಿದೆ, ಎಲ್ಲ ಮುಗಿದೋಗಿದೆ, ಬರ್ತಾನೆ ಇಲ್ಲ. ಆಗ ತಕ್ಷಣ ಹೇಳಿದರು, ಸ್ವಾಮಿ ವಿಗ್ರಹ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ, ಬಂದಿಲ್ಲ. ಅದು ಇನ್ನೇನು ಪ್ರತಿಷ್ಠಾಪನೆ ಮುಹೂರ್ತ ಬಂತ ಆಗ ಹೇಳ್ತಾರೆ. ಆಗ ಬಂದದ್ದು ಭೂತರಾದಿರುವ ಶಿಷ್ಯರಾಗಿದ್ದರಲ್ಲ, ಅದು ಹೊತ್ಕೊಂಡು ಆಕಾಶ ಮಾರ್ಗದಲ್ಲಿ ಬಂದಂಥವು. ಇದು ರಥದ ಸಮೇತ, ರಥದಲ್ಲಿ ದೇವರ ಸಮೇತ ಬರ್ತಾ ಇದ್ದಾರೆ, ಕಾಶಿಯಿಂದ ತಗೊಂಡು ಬಂದರು ಅಂತ ಶಾಸನದಲ್ಲಿದೆ. ಅಲ್ಲಿ ಆಶ್ಚರ್ಯ ಏನು ಗೊತ್ತಾ, ಬಹುಶಃ ನೀವು ಹಂಪಿಯ ಕಲ್ಲಿನ ರಥ ನೋಡಿದ ಮೇಲೆ ಅಂಥದ್ದು ನೋಡೋದು ಸೋದಿಯಲ್ಲಿ ಒಂದೇ ದೇವಸ್ಥಾನ ಪೂರ್ತಿ ಗರ್ಭಗುಡಿ ಪೂರ್ತಿ ರಥ. ಅದು ಗರ್ಭಗುಡಿ ಕಟ್ಟಡದಲ್ಲ, ರಥನೇ ಗರ್ಭಗುಡಿ. ಅದರಲ್ಲಿ 3 ಗಾಲಿ ಇದೆ, 1 ಗಾಲಿ ಇಲ್ಲ. ಅದಕ್ಕೆ 3 ಗಾಲಿ ಇದೆ, 1 ಗಾಲಿ ಇಲ್ಲ. ಯಾಕೆ ದಾರಿಯಲ್ಲಿ ಅವನೊಬ್ಬ ರಾಕ್ಷಸ ಅಡ್ಡಿ ಮಾಡಿದಂತೆ, ಮೂರ್ತು ಗೊತ್ತಾಗುತ್ತೆ, ಅದು ಗಾಲಿ ತೊಗೊಂಡು ಹೊಡೆದಾಕಿದ್ರು, ಕಿತ್ತಿ ಹಸ್ತು ಬಿಟ್ಟಿರುತ್ತೆ, ಸತ್ತು ಹೋಗ್ತಾನೆ. 3 ಗಾಲಿ ಮಾತ್ರ ರಥ, ಅದನ್ನು ರಥಾಕಾರದ ಒಂದು ಗರ್ಭಗುಡಿ ಅಂದರೆ ಅದೊಂದೇ. ತ್ರಿವಿಕ್ರಮ ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ. ವಾದಿರಾಜ ಚೌಳ ಹೈಗ್ರೀವ ದೇವರು ಭಕ್ತರು, ಭೂವರಾಹ ದೇವರು ವರಾಹ ಸ್ತೋತ್ರ ಬೇಕಾಷ್ಟು ಬರುತ್ತಾರೆ, ತ್ರಿವಿಕ್ರಮ ಸ್ತೋತ್ರ ಬರೆದಿದ್ದಾರೆ. ಜೊತೆಗೆ ತ್ರಿವಿಕ್ರಮ, ವರಾಹ, ಹಯಗ್ರೀವ, 3 ಬಹಳ ಪ್ರಿಯವಾದ ಆರಾಧ್ಯ ರೂಪಗಳು. ಮುಂದೆ ಸ್ವಪ್ನ ಆಯ್ತಂತೆ, ನನ್ನಾಗಿ ಬಿಟ್ಟರೆ ಪ್ರತಿಷ್ಠಾಪನೆ ಮಾಡಿ ಅಂತ ಲಕ್ಷ್ಮೀದೇವಿ ಕೇಳಿದ್ರಂತೆ. ಆಗ ರಮಾ ತ್ರಿವಿಕ್ರಮ, ರಮಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ತ್ರಿವಿಕ್ರಮ ದೇವರು, ಮುಂದೆ ರಮಾದೇವಿ. ಜೊತೆಗೆ ಹೋದರೆ ಎಲ್ಲ ಗೊತ್ತಾಗ್ತದೆ. ಅವರ ಮೇಲೆ ಜನಗಳೆಲ್ಲ ಭಾರಿ ಸಿಟ್ಟು, ಇವ್ರ ಮೇಲೆ ಯೋಗ್ಯರನ್ನು ಕಂಡ್ರೆ ಯೋಗ್ಯರ ಸಿಟ್ಟು ಬರೋದು ಸಹಜ ಅಲ್ಲ. ಏನಾದರೂ ಮಾಡಿ ಇವ್ರನ್ನ ನಾಶ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ತ್ರಿವಿಕ್ರಮ ದೇವರ ರಥ ಬೇರೆ ಕಲ್ಲಿಡ್ಲಕ್ಕೆ ಹೊರಟಾಗ ಅದು ಜಾರಿ ಬಿಡೋ ಸ್ಥಿತಿ ಬಂದುಬಿಡುತ್ತೆ. ಇನ್ನೇನು ಕೆಳಗೆ ಬಿದ್ದು ಹೋಗುತ್ತೆ ಅನ್ನೋ ಸ್ಥಿತಿ. ಅಲ್ಲಿ ಕೆಳಗೆ 100 ಜನ ಬರ್ಕ್ ಪೇಪರ್ ಬರ್ತಿರುತ್ತೆ, ಹಾಗಾಗಿ ಕಟ್ಟಡ ಕುಚಿದು ಸಾವು ಅಂತೇಳಿ ಅಂತ ಪ್ರಸಂಗ ಆಗಬೇಕಾಗಿತ್ತಾಗ ತಕ್ಷಣ ಶಿಲ್ಪಿಗೆ ವಾದಿರಾಜ ಭಾರಿ ಭಕ್ತಿ ಅವರಿಗೆ ಹೇಳಿದಂತೆ, ನೀನು ಬಿದ್ದರೆ ವಾದಿರಾಜ ಅವಳು ಆಣೆ ಅಂದಂತ ಅವ್ರು ಪುಣ್ಯಾತ್ಮ ತಷ್ಟ ಹಾಗೆ ನಿಂತ್ಬಿಡುತ್ತೆ. ಇವೆಲ್ಲ ಭಕ್ತಿ ಇದ್ದವರಿಗೆ ಅನುಭವಕ್ಕೆ ಬರ್ತಾ, ಇಲ್ಲದವ್ರು ಬರೋದಿಲ್ಲ. ಹಾಗೆ ಮುಂದೆ ಎಲ್ಲ ಸರಿಯಾಗಿ ವ್ಯವಸ್ಥಿತ ಮಾಡಿಬಿಡ್ತಾರೆ. ಅದೇ ರೀತಿ ಇಲ್ಲಿ ಮುಂದೆ ಮುಂದಿನ ಒಂದು ಕಾಲಕ್ಕೆ ವೃಂದಾವನಸ್ಥರಾದ ಮೇಲೆ ಒಂದು ಕಾಲಕ್ಕೆ ಧ್ವಜಸ್ತಂಭ ಇಡ್ಲಕ್ಕೆ ಹೋಗ್ತಾರೆ. ಇಡ್ಲಕ್ಕೆ ಹೋದರೆ ನಿಲ್ತಾರೆ, ಏನು ಮಾಡಿ ನಿಲ್ತಾ ಇರಲಿಲ್ಲ. ಆಗ ನಮ್ಮ ಹಂಸವಾಹನ ಚಿತ್ರ ಬರೀ ನಿಲ್ಲುತ್ತೆ ಅಂತ ಹೇಳಿದ್ರಂತೆ. ನಿಂತು ತೋಗಿನ ಮ್ಯಾಜಿಕ್ ಅಂದರೆ ನಿಮಗೆ ಬೇಲೂರು ಹಳೆಬಿಡ್ನಲ್ಲಿದೆ, ಈ ಕಡೆ ಕರ್ಚಿಫ್ ಹಾಕಿ ಎಳ್ಕೋಬಹುದು ನೋಡಿದ್ರೆ. ಇಲ್ಲೂ ಹಾಗೆ ಸೋದಿಯಲ್ಲೂ ಕೂಡ ಹಾಗೇನೆ, ಸ್ವಲ್ಪ ನಿಲ್ಲಿಸಿದಾರಷ್ಟೇನೆ, ಫಿಕ್ಸ್ ಆಗಿರೋದಲ್ಲ, ನಿಲ್ಲಿಸಿರೋದಷ್ಟೇ. ಹಾಗೆ ನಿಂತಿದೆ, ಎಂಥ ಮಳೆ ಗಾಳಿ ಚಳಿಗೂ ಉರುಳೋದೇ ಇಲ್ಲ, ಹಾಗೆ ನಿಂತು ಬಿಟ್ಟಿದೆ. ನಮ್ಮ ಅನುಗ್ರಹ ಇದೆ, ನಿಲ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದಕ್ಕೆ ಭಾರಿ ಇದೆ. ಭೂತರಾಜರು ಅವರ ಪಟ್ಟ ಶಿಷ್ಯರು, ಅವ್ರದ್ದು ದೊಡ್ಡ ಕಥೆ. ವ್ಯಾಸರಾಜರ ಹತ್ರ ಓದಲಿಕ್ಕೆ ಅಂತ ವಾದಿರಾಜ ಸ್ವಾಮಿ ಹುಡಿದ ಕಾಲಕ್ಕೆ ಒಂದು ಸಾಧನೆದು ಅರ್ಚಿ ಬಂತು. ಇವ್ರು ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ವಾದಿರಾಜ ಸ್ವಾಮಿ. ಬೆಳಗ್ಗೆ 4 ಗಂಟೆ 5 ಗಂಟೆ ಆಗೋಗ್ಬಿಟ್ಟಿದೆ. ಅಲ್ಲಿ ವ್ಯಾಸರಾಜರು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ಆ ಸೂರ್ಯೋದಯ ಆಗ್ತಾ ಇದೆ, ತೀರ್ಥಕ್ಕೆ ಹೇಳಿ ಕಳಿಸಿದ್ದಾರೆ ಅವ್ರನ್ನ. ಇವ್ರು ನೋಡಿದ್ರು ಗುರುಗಳು ಹೇಗೆ ಹೋಗೋ, ಸೀದಾ ಹೋಗಿಬಿಟ್ರು. ಸ್ನಾನ ಮಾಡಿಲ್ಲ, ಯಾತ್ರದಿಲ್ಲೇ ಇಲ್ಲ, ಏಕಾಶಿ ಮಾಡಿದ್ದಷ್ಟು ಆಸೆ. ಸೀದಾ ಹೋದ್ರು ಕೈ ಚಾಯ್ತಾರೆ, ತೀರ್ಥ ತೊಗೊಂಡ್ರೆ ಊಟ ಕುತ್ಕೊಂಡೋಗ್ಬಿಟ್ರಿ ಅಂತ. ಒಬ್ಬ ಶಿಷ್ಯ ನೋಡ್ತಾ ಇದ್ದ, ಆಪ್ತರು ಡೇಂಜರಸ್ ಅದು ನೋಡ್ತಾ ಇರ್ತಾರಲ್ಲ, ನೋಡ್ತಾ ಇತ್ತು. ಓ, ನಮ್ಮ ಗುರು ಸ್ನಾನ ಕೂಡ ಮಾಡಿಲ್ಲ ಇವತ್ತು, ಪೂಜೆ ಕೂಡ ಮಾಡಿಲ್ಲ, ಏನು ಮಾಡಿಲ್ಲ, ತೀರ್ಥ ತೊಗೊಂಡ್ಬಿಟ್ರಲ್ಲ, ಏನು ಮಾಡ್ತಾರೆ ನೋಡೋಣ ಅಂತ ಭಾರಿ ಕುತೂಹಲದ ಕಾಯ್ತಾ ಇದ್ದ. ಗುರು ಶಿಷ್ಯರಾದ ಚಾಡಿ ಆಡಿಕೊಂಡು ಓಡಾಡ್ಬಿಡ್ತಾರೆ, ನಮ್ಮ ಗುರುಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಹಾಗೆ ಮಾಡಲಿಲ್ಲ. ಇವು ದೊಡ್ಡವರು ಅಂತ ಗೊತ್ತು ಅವನಿಗೆ, ಹೇಗೆ ಮಾಡಿ ನೋಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ. ಊಟ ಎಲ್ಲ ಮುಗೀತು, ಉಳಿದವರೆಲ್ಲ ಎಲ್ಲ ಹೊರಟುಬಿಟ್ರು, ಬೇಸರ ಆದರೂ ಧ್ಯಾನಕ್ಕೆ ಕೂತರು. ಇವರು ಸೀದಾ ಹೊರಟರು, ನದಿ ಕಡೆ ಹೊರಟರು. ಶಿಷ್ಯ ಫಾಲೋ ಮಾಡಿದೆ, ಮೇಲೆ ಏನು ಮಾಡ್ತಾ ನೋಡೋಣ ಅಂತೇಳಿ ಒಂದು ಕಡೆಗೆ ಹೋದರು. ಹೋದವರು ಏನು ಮಾಡಿದಾರಂತೆ, ತಿಂದಿದ್ದೆಲ್ಲ ಒಳಗಿಟ್ಬಿಟ್ರು, ತೆಗೆದುಬಿಟ್ರು. ಪೂರ್ತಿ ಬಿಸಿ ಬಿಸಿ ಹಾಗೆ ಇತ್ತು, ಸಪ್ರೇಟಾಗಿ ಪೂರ್ತಿ ಹೋದ ಕಲ್ಸ್ಕೊಂಡು ತಟ್ಟೆಯಲ್ಲೇ ಚೇಂಜ್ ಮಾಡೋಕ್ಕೆ ಬರಲ್ಲ, ಕಲ್ಸ್ಕೊಂಡ ಮೇಲೆ ಬಾಯಲ್ಲಿ ಹೋದ್ಮೇಲೆಲ್ಲ ಅದು ಪೂರ್ತಿ ಸಪ್ರೇಟ್ ಎಲ್ಲ ತೆಗೆದಿಟ್ಬಿಟ್ರು. ತೆಗೆದಿಟ್ಟು ಸ್ನಾನ ಮುಗಿಸಿ ಮಾನ್ಯಕ ಪೂಜೆ ಎಲ್ಲ ಮುಗಿಸಿ ಅದನ್ನು ನೈವೇದ್ಯ ಮಾಡಿ ಆಮೇಲೆ ಕೃಷ್ಣಾರ್ಪಣೆ ಮತ್ತೆ ಊಟ ಮುಗಿಸಿ ಬಂದರಂತೆ ಈ ಕಡೆ. ಅಲ್ಲಿಂದ ಇವನು ಮರ ನೋಡ್ಕೋದು ಕ್ಲಿಯರ್ ವಿಷನ್ ಬೇಕಲ್ಲ, ನರ ಮರ ಕೂತಿದ್ದ ನೋಡ್ಕೋತ ಕೂತಿದ್ದ ನಾರಾಯಣ ಬರ್ತಾ ನೋಡ್ತಾರೆ, ಏ ಇಳಿದು ಬಾ ಅಂತ ಹೇಳ್ತಾರೆ ತಕ್ಷಣ. ನಾರಾಯಣಾಚಾರ ತನ್ನ ಹೆಸರು, ಕಡೆಗಳು ನಡಿಬಿಡ್ತಾರೆ. ಪರೀಕ್ಷೆ ಮಾಡೋಕ್ಕೆ ಬರ್ತೀಯ ನೀನೀಗ, ಇದು ಬ್ರಾಹ್ಮಣರು ಪರೀಕ್ಷೆ ಮಾಡೋದು ರಾಕ್ಷಸರ ಕೆಲಸ, ಬ್ರಹ್ಮರಾಕ್ಷಸನಾಗೋ ಚಾಪ ಕೊಟ್ಬಿಟ್ರು. ಬ್ರಹ್ಮರಾಕ್ಷಸನಾಗ ದೊಡ್ಡವರನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು, ಅರ್ಥ ಮಾಡ್ಕೋಬೇಕು, ಅರ್ಥ ಆಗದಿದ್ದರೆ ಅರ್ಥ ಆಗಿಲ್ಲ ಅನ್ಬೇಕೆ ಹೊರತು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಹಾಗಾಯಿತು, ಚಾವು ಅದು ನಾರಾಯಣ ಭೂತ ಅಂತಲೇ ಹೆಸರಾಯಿತು, ನಾರಾಯಣಾಚಾರ ಹೆಸರು ನಾರಾಯಣ ಭೂತ ಅಂತ ಹೆಸರಾಯಿತು. ತುಂಬ ದುಃಖ ಪಡ್ತಾರೆ, ತಪ್ಪಾಯಿತು, ಕ್ಷಮಿಸಬೇಕು ಅಂತ ಕೇಳ್ಕೊಂಡ ಮೇಲೆ ಆಯಿತು, ಒಂದು ಮಾತು ಹೇಳ್ತೇನೆ. ಅದನ್ನು ಕಂಡವನು ಕೇಳ್ತಾ ಇರು, ಯಾರು ಉತ್ತರ ಕೊಡ್ತಾರಲ್ಲ ಅವತ್ತೇ ಬ್ರಹ್ಮಾಕ್ಷರ ಜನ್ಮ ಹೋಗುತ್ತೆ ಅಂತ ಹೇಳಿದರು. ಆ ಕಾ ಮಾ ವೈ ಕೋ ನಸ್ನಾತಃ, ಇದು ಪ್ರಶ್ನೆ, ಕೇಳ್ತಾ ಹೋಗು, ಯಾರು ಉತ್ತರ ಕೊಡ್ತಾರೋ ಅವತ್ತೇನು ಬ್ರಹ್ಮಾಕ್ಷರ ಪಿಶಾಚಿ ಹೋಗುತ್ತೆ ಅಂತ ಹೇಳಿದರು. ಹೇಳಿದ ಯಾ ಉತ್ತರ ಯಾರು ಕೊಡ್ತಾನೆ ಇರಲಿಲ್ಲ, ಅದರಿಂದಾಗಿನೇ ಇವತ್ತು ಬರೀ ಆ ಕಾವು ಏನೇ ಅರ್ಥ ಆಗುತ್ತೆ, ಏನು ಅರ್ಥನೇ ಆಗೋದಿಲ್ಲ. ಕೊನೆಗೆ ವಾಜರಾಸರ ಸಂಚಾರ ಮಾಡ್ತಾ ಹೊರಟಿದ್ರು, ಅವ್ರು ಎದುರಿಗೆ ಬಂದ, ಇವ್ರನ್ನೇ ಕೇಳಿದೆ ಬಿಡಲಿಲ್ಲ, ಇವ್ರಿಗೆ ಜ್ಞಾನ ಇಲ್ಲ ಅಂತ, ಪಿಶಾಚಿ ಬಿಟ್ಟರೆ ಜ್ಞಾನ ಇಲ್ಲ ಈಗ. ಆ ಕಾಮ ವೈ ಕೋ ನಸ್ನಾತ ಅಂತ ಕೇಳಿದ, ತಕ್ಷಣ ಉತ್ತರ ಕೊಟ್ಟರು, ತೊಮ್ ನಸ್ನಾತ ಅಂಥೇಳಿ. ಆ ಕಾಮ ವೈ ಅಂದರೆ ಆಷಾಢ ಕಾರ್ತಿಕ ಭಾರ್ಗ ಮಾಘ ವೈಶಾಖ, ನಾಲ್ಕು ಮಾಸಗಳಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಪ್ರಾತಃ ಸ್ನಾನ ಅಂತ ಅರ್ಥ. ಆ ಕಾಮ ವೈ ಕೋ ನಸ್ನಾತ ತೊಮ್ಮನ ನಿನ್ನಂಥ ಶಾಪ, ಯಾರು ಆಗ ನಾಲ್ಕು ತಿಂಗಳಲ್ಲಿ ಪಾತ್ರ ಸ್ನಾನ ಮಾಡೋದಿಲ್ಲೋ ಅವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಅರ್ಥ. ನಿನ್ನಂಥವ್ರು ಮಾಡೋದಿಲ್ಲ ಅಂದರು, ತಕ್ಷಣ ಶಾಪ ಪರಿಹಾರ. ಅವತ್ತಿಂದ ಅವರು ದಾಸದಾಸನಾಗಿ ಭೂತರಾಜ ಅಂತ ಹೆಸರಾಗಿ ಹೋದೆಲ್ಲ ಸದಾಕಾಲ ಜೊತೆಗೆ ಇರ್ತಾಯಿ. ಇದರಿಂದ ಮತ್ತೊಂದು ಕ್ರಾಂತಿ ಮಾಡಿದ್ರು, ಆ ದಕ್ಷಿಣ ಕನ್ನಡದಲ್ಲಿ ಭೂತಾರಾಧನೆ ಭಾರಿ ಜಾಸ್ತಿ. ಇವತ್ತಿಗೂ ಭೂತಾರಾಧನೆ ಮಾಡೋದ್ರಿಂದ ಎಷ್ಟೋ ಜನ ಇವತ್ತು ಪಂಡಿತರು ಕೂಡ ಭೂತಗಳ ಆರಾಧನೆ ಮಾಡೋದ್ರೆ ಸಿಗ್ತಾರಲ್ಲ, ಗೊತ್ತಾಯ್ತು. ಇವತ್ತಿಗೂ ಕೂಡ ಅಂಥ ಒಂದು ವಾತಾವರಣ ಇದೆ, ವಾಜ್ರಾಶ್ರಮ ತಪ್ಪಿಸ್ಬೇಕು, ಬರೀ ಭೂತ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭೂತಕ್ಕೆ ಏನು ಕೊಡಬೇಕೀಗ, ವೈಷ್ಣವತ್ವ ಬರಬೇಕು. ಅದಕ್ಕೆ ವೈಷ್ಣವ ಭೂತಾರಾಧನೆ ಶುರು ಮಾಡಿಸಿದ ವಾದಿರಾಜ ಸ್ವಾಮಿಗಳು. ಅದರಿಂದ ಒಂದು ವೈಷ್ಣವರೆಲ್ಲ ಬದಲಾಗಿಬಿಟ್ರು ಪೂರ್ತಿ. ಭೂತರಾಜನ ಆರಾಧನೆ ಎಂಬುದು ವೈಷ್ಣವ ಪದ್ಧತಿ ಆಯಿತು ಹೊರತು ನಿಷಿದ್ಧ ಪದ್ಧತಿ ಆಗಲಿಲ್ಲ. ಹೊಸ ಕ್ರಾಂತಿ ಅಂದರೆ ವಾದಿರಾಜ ಸ್ವಾಮಿಗಳ ಜೀವನದಲ್ಲಿ ಅವರು ಏನು ಮಾಡ್ತಾರೆ ಅದು ಲೋಕ ಕಲ್ಯಾಣಕ್ಕೆ ಕಾರಣ ಆಗಬೇಕು, ಕೆಟ್ಟ ಸಂಪ್ರದಾಯ ಪರಿಹಾರ ಆಗಬೇಕು ಅಷ್ಟೆಲ್ಲ ಮಾಡಿಕೊಂಡು ಅಲ್ಲಿದ್ದಾಗ ಜನಗಳು ಮತ್ತೆ ಒಂದು ಗಲ್ಲಾನೆ ಶುರು ಮಾಡಿದರು. ಇವರು ಏನು ಮಾಡಿದರೂ ಆರೋಪ ಹೊರತಕ್ಕಾಗ್ತಾ ಇಲ್ಲ. ಒಂದು ಆರೋಪ ಹೊರಿಸಿದರು, ಈ ಹುಡುಗನ ಕೊಲೆ ಮಾಡಿಸಿಬಿಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು, ಸುದ್ದಿ ಹಬ್ಬಿಸಿಬಿಟ್ರು. ಒಬ್ಬ ಹುಡುಗನ ಕೊಲೆ ಮಾಡಿಸಿಬಿಟ್ಟಿದ್ದಾರೆ, ಯಾವುದೋ ಬ್ರಾಹ್ಮಣ ಹುಡುಗನ ಸುದ್ದಿ ಹಬ್ಬಿಸಿದ್ರು. ದೊಡ್ಡ ವಿಚಾರಣೆ ಶುರುವಾಯ್ತು ಆಗ. ಕೊಲೆ ಕೇಸು ಅಂದರೆ ಹೇಳೋದು ಇವತ್ತಿನಂತೆ 20 ವರ್ಷ 30 ವರ್ಷ ಹಾಗೆ ಕೇಸ್ ಪೆಂಡಿಂಗ್ ಆಗ ಕಾಲ ಅಲ್ಲ. ಇವತ್ತು ಒಂದ್ಸರ್ತಿ ಮುಂದೆ ಹಾಕಿಬಿಟ್ಟು 2-3 ತಿಂಗಳು ಮುಂದೆ ಹಾಕ್ಬಿಡ್ತಾರೆ. ಇವತ್ತು ಕಳ್ತಾನ ಸುಡ್ತಾನೆ ಅದು ಜಾಸ್ತಿ ಆಗಿದೆ ಅಂದರೆ ನಾವು ಸಿಗೋದಿಲ್ಲ, ಸಿಕ್ಕರೆ ಎನ್ಕ್ವೈರಿ ಮುಗಿಯವತ್ತಿ ಅವರಾರಿರಲ್ಲ ನಾವಾರಿರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗುವ ಫಾಸ್ಟೆಸ್ಟ್ ಇದು ಬರಬೇಕು, ತಷ್ಟ ಎನ್ಕ್ವೈರಿ ಶುರುವಾಯಿತು. ಆಗ ಅವರೆಲ್ಲ ನೀವು ಕೊಂದಿದ್ದೀರಿ ಶುರು ಮಾಡಿ ಗಲಾಟೆ ಮಾಡ್ತಿದ್ದಾರೆ. ಅವ್ರು ಏನು ಮಾಡಿದ್ರು ಗೊತ್ತಾ, ಆ ಹುಡುಗನ ಒಯ್ದು ಕೊಲ್ಲೂರಲ್ಲಿ ಮುಚ್ಚಿಟ್ಬಿಟ್ಟಿದ್ದಾರೆ, ಮೂಕಾಂಬಿಕಾ ದೇವಸ್ಥಾನದಲ್ಲಿ ಭದ್ರ ಮುಚ್ಚಿಟ್ಬಿಟ್ಟಿದ್ದಾರೆ ಹುಡುಗನ. ಈ ಕೇಸ್ ಮುಗಿದು ಇವರು ಶಿಕ್ಷೆ ಆಗೋವರೆಗೂ ಬರಬಾರ್ದು ಹುಡುಗ ನಿಲ್ಲಿಸಿದ್ದಾರೆ, ವಿಚಾರಣೆ ನಡೀತಾ ಇದೆ. ಆಗ ಏನು ಮಾಡಿದ್ರಂತ ವಾದಿರಾಜ ಸ್ವಾಮಿಗಳು, ನಾನು ಹುಡುಗನ ಕೊಲಿಸಿಲ್ಲ ಕೊಂದಿಲ್ಲ, ಇದು ಮೂಕಾಂಬಿಕೆಯ ಸಾಕ್ಷಿ ಅಂದರೆ. ಎಲ್ಲಿದೆ ಗೊತ್ತು ಬಗು ವಾದಿರಾಜ ಸ್ವಾಮಿಗಳು ಎಲ್ಲಿಟ್ಟಿದ್ದಾರೆ ಗೊತ್ತು ಅವರಿಗೆ. ಅದು ಏಕಾಂತಿಕ ಜನ ಮೂಕಾನ ಕೃತಮೇ ಶತ್ರುವಿನ ಏಕಾಂತಿಕ ಜನಪ್ರಿಯ ಅಂಥೇಳಿ ತೀರ್ಥಪುರ ಸ್ತೋತ್ರ ಮಾಡ್ತಾರೆ. ಆ ಯಾವಾಗ ಮೂಕಾಂಬಿಕೆ ಸಾಕ್ಷಿ ಅಂತ ಹೇಳಿಬಿಟ್ರಲ್ಲ, ಆ ಕ್ಷಣಕ್ಕೆ ಅಲ್ಲಿ ಶುರುವಾಯಿತು. ಮೂಕಾಂಬಿಕೆ ನಿಂತ್ಕೊಂಡು ಹೊಡಿತಾ ಇದ್ದಾರೆ ಹುಡುಗರನ್ನ, ಮದ್ದು ಹೋಗಿಲ್ಲಿಂದ ಮದ್ದು ಹೋಗು ಅಂತ ಹೇಳಿಬಿಟ್ಟು. ಎಲ್ಲಿಗೆ ಹೋಗ್ಬೇಕು, ವಾದಿರಾಜ ಸ್ವಾಮಿಗಳ ಹತ್ರ ಹೋಗ್ಬೇಕು ನೀನೀಗ. ಹುಡುಗ ಓಡ್ಕೊತ ಬರ್ತಾನೆ, ಬೇಗ ನಡೀತಾ ಇದೆ, ಇನ್ನು ಫೈನಲ್ ಸ್ಟೇಜು, ಇನ್ನು ಯಾರು ಕೊನಿಸಿದ್ದಾರೆ ಗ್ಯಾರಂಟಿಯ ಸ್ಥಿತಿ ಬಂದುಬಿಟ್ಟಿದೆ. ಹುಡುಗ ಓಡ್ಕೊತ ಬರ್ತಾನೆ, ನೋಡ್ತಾರೆ ಅವ್ರಿಗೆ ಆಶ್ಚರ್ಯ. ಮುಚ್ಚಿಟ್ಟು ಹೇಳ್ತಿರೋದು ಆ ಹುಡುಗನ ಬಗ್ಗೆನೆ, ಅವನ್ನೆಲ್ಲ ಕತೆ ಹೇಳಿಬಿಡ್ತಾನೆ. ಒಂದು ವಾದಿರಾಜ ಸ್ವಾಮಿಗಳ ಆರೋಪ ಹೋಯಿತು ಅಷ್ಟೇ ಅಲ್ಲ, ಅವನ್ನೆಲ್ಲ ಸಿಕ್ಕಾಕೊಟ್ರೆ ಕಳ್ಳರೆಲ್ಲ ಕೂಡ. ಅವತ್ತಿನಿಂದ ಅವ್ರು ಮಾಡಿದ ಸ್ತೋತ್ರ ಇವತ್ತಿಗೂ ಕೂಡ ಬಹಳ ಪ್ರಖ್ಯಾತವಾದದ್ದು. ದೇವತೆಗಳು ಹೇಗೆ ಸಹಾಯ ಮಾಡ್ತಾರೆ, ಪ್ರಾಮಾಣಿಕರಾಗಿದ್ದರೆ ತೋರಿಸಿಕೊಡ್ತಾರೆ. ಸ್ವತಃ ವಾದಿರಾಜಗಳಿಗೆ ಶಕ್ತಿ ಇತ್ತು ಅಷ್ಟೊಂದು, ತೋರಿಸಿಕೊಡ್ತಾರೆ, ದೇವತೆ ಅನುಗ್ರಹ ಮಾಡ್ತಾರೆ, ತೋರಿಸಿಕೊಟ್ಟುಬಿಟ್ಟು ಲೋಕೋದ್ಧಾರ ಮಾಡಿದರು. ಎಷ್ಟೋ ಕೆಲಸಗಳನ್ನು ಮಾಡ್ತಾ ಮತ್ತೊಂದು ಕಡೆಗೆ ಹೋದರು. ಅಲ್ಲಿ ವಿಶೇಷವಾಗಿ ಒಂದು ಇದರ ಹತ್ರ ಕುಮಾರಧಾರ ನೇತ್ರಾವತಿ ಸಂಗಮ, ಅದು ಕಟೆ ಶಿವಾಲಯ ಅಂತ ದೇವಸ್ಥಾನ. ಅಲ್ಲಿ ಸಾವಿರ ಲಿಂಗಗಳು ಮೇಲ್ಗಡೆ, ಸ್ವಲ್ಪ ತಗ್ಗಿನಲ್ಲಿ ನದಿ, ಅಲ್ಲಿ ಬಂದು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ದು ಎಲ್ಲರಿಗೆ ಹೇಳಿದ್ರಂತೆ, ಇಲ್ಲಿ ಸ್ವಾಮಿ ಭಾರಿ ಎತ್ತರದ ಜಾಗ, ನೀರು ತರೋದೇ ಭಾರಿ ಕಷ್ಟ, ಅದಕ್ಕೆ ಮಾಡೋದಕ್ಕಾಗೋದಿಲ್ಲ, ಒಂದೆರಡಕ್ಕೆ ಮಾಡಿಬಿಡ್ತೇವೆ ಅಷ್ಟೇ ಅಂದ್ರಂತೆ. ಇಲ್ಲ ಇಲ್ಲ, ಎಲ್ಲದಕ್ಕೂ ಮಾಡಬೇಕು ಅಂತ, ಭಾರಿ ಕಷ್ಟ ಅಂದ್ರಂತೆ. ನಾ ಮಾಡಿ ತೋರಿಸ್ತೇವೆ ಅಂದ್ರಂತೆ. ದಂಡ ತೊಗೊಂಡು ಗೆರೆ ಎಳೆದ್ರಂತೆ. ನದಿದು ಹಾಗೆ ಬಂದು ಹೀಗಿಂದ ಹೀಗಿಡಿಯೋದು ಕಷ್ಟ, ನದಿ ನೀರಿದ್ರೆ ನಿಲ್ಲಕ್ಕೆ, ಹೀಗಿಂದ ಹಚ್ಚೋಗಿ ನೀರಿನ ಮೇಲೆ ಹರಿದ್ಬಿಟ್ಟು ಒಂದು ಪೂರ್ತಿಯಾಗಿ ನೀರು ಎಲ್ಲ ಕಡೆ ಫ್ಲೋ ಆಗಿ ಶುರುವಾಗಿಬಿಡುತ್ತೆ. ಎಲ್ಲ ಕೇಳ್ಕೊಂಡ ಮೇಲೆ ಮತ್ತೆ ವಾಪಸ್ ಇಳಿಸಿದಾರೆ. ಅದು ಅಷ್ಟು ಲಿಂಗಕ್ಕೂ ನದಿಯ ಮೇಲೆ ಬರ ಹಾಗೆ ಮಾಡಿದರು ಅಂತ ಹೇಳ್ತಾರೆ. ಬಬ್ಬರಿಂದ ಮಾಡೋಕ್ಕೆ ಬರ್ತದೆ, ಅವರ ಶಕ್ತಿ ಯೋಗ ಶಕ್ತಿಯಿಂದ ಹಾಗೆ ಮಾಡಿ ತೋರಿಸಿಬಿಟ್ಟು ಇವತ್ತಿಗೂ ಕೂಡ ಆ ಥರ ಎಲ್ಲ ವಾದಿರಾಜ ಸ್ವಾಮಿ ಸೇರಿಸ್ಬಿಟ್ಟು ಯಾರು ಎಲ್ಲೆಲ್ಲಿ ಮಾಡ್ತಿದ್ರು ಕೃಷ್ಣಾರ್ಪಣದ ಒಪ್ಪಿಸ್ಬಿಡ್ತಾ ಇದ್ರು. ಸ್ವಾಮಿ ನೀವೇ ತಗೊಳ್ಳಿ, ನಮಗೆ ಬೇಕಿಲ್ಲ ಅಂಥೇಳಿ ಅಂತ ಮಹಿಮೆ ಎಷ್ಟು ಮಾಡ್ತಾರೋ ಲೆಕ್ಕನೇ ಇಲ್ಲ. ಮಹಾನುಭಾವರು ಇಷ್ಟೆಲ್ಲ ಮಾಡಿ ಒಟ್ಟು ಅವತಾರ ಮಾಡಿದ್ದು 5ನೇ ವರ್ಷಕ್ಕೆ ಉಪನಯನ, 8ನೇ ವರ್ಷಕ್ಕೆ ಸನ್ಯಾಸ, ಆಮೇಲೆ ಪೀಠಾಧಿಪತ್ಯ. ಒಟ್ಟಿದ್ದು 120 ವರ್ಷ ಇರ್ತಾರೆ ಕಲಿಯುಗದಲ್ಲಿ. ಪೂರ್ಣ ಇಷ್ಟು 120 ವರ್ಷ ಅಂತ ಪಂಚಾಂಗದಲ್ಲಿ ಕೇಳ್ತೇವೆ ನಾವು. ಆ ಪೂರ್ತಿ ಬದುಕಿ ತೋರಿಸ್ತವ್ರು ವಾದಿರಾಜಸ್ವಾಮಿ 120 ವರ್ಷ ಪೂರ್ತಿ ಇರ್ತಾರೆ. ಅದು 120 ವರ್ಷ ಹೇಗಿದ್ರು ಗಟ್ಟಿಮುಟ್ಟಾಗಿರ್ತಾರೆ, ಮತ್ತೆ ಜ್ವರ ಇಲ್ಲ, ಚಳಿ ಇಲ್ಲ, ಕೈಯಲ್ಲಿ ಏನೇ ಯೋಚನೆ ಇಲ್ಲ, ರೋಗದ ಹೆಸರು ಕೂಡ ಇಲ್ಲ. 120ನೇ ವರ್ಷ ಬಂತು ತಿರುಕುರು ರಥೋತ್ಸವ. ಅಲ್ಲಿಗೆ ಇಂದ್ರದೇವರ ದೂತರು ಬಂದರಂತೆ, ಸ್ವಾಮಿ ತಮ್ಮ ಆಯುಷ್ಯದ ಕಾಲ ಮುಗಿದಿದೆ, ಭೂಲೋಕದ ವಾಸ ಮುಗಿದಿದೆ, ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡ್ರೆ ಅಂದ್ರಂತೆ, ನಾವೀಗ ಬರೋದಿಲ್ಲ, ಹುಣ್ಣಿಮೆ ಮೊನ್ನೆ ಹುಣ್ಣಿಮೆ ರಥೋತ್ಸವ ಇಲ್ಲ ಆಗೋದು, ತ್ರಿವಿಕ್ರಮ ರಥೋತ್ಸವ ನಡೆಯೋದು ಹುಣ್ಣಿಮೆನೆ. ಆ ತ್ರಿವಿಕ್ರಮನೇ ಯಮಿವರಣೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣ ತೊರೆಯದೆ. ರಥೋತ್ಸವ ಮುಗಿಸಿ ಬರ್ತೇನೆ, ಈ ಸದ್ಯ ಬರೋಲ್ಲ, ಬೇಕಾದ್ರೆ ಕಾಯ್ಕೊಂಡಿರಿ ಅಂದ್ರೆ. ದೇವತೆಗಳ ವಿಮಾನ ಅಲ್ಲೇ ಹೈಗ್ರೀವ ಸಮುದ್ರ ಅಂತ ಅಂದಿದೆ, ಅಲ್ಲೇ ಕಾಯ್ಕೊತಾ ನಿಂತ್ಕೊಂಡಿದ್ದಂತೆ. ಮೊನ್ನೆ ಹುಣ್ಣಿಮೆ ಮುಗಿಸಿ ಮತ್ತೆ ತಕ್ಷಣ ಎಲ್ಲ ಅವಮೃತ ಸ್ನಾನ ಆಗಬೇಕಲ್ಲ, ಆಮೇಲೆ ಎಲ್ಲ ಮುಗಿಸಿ ತೃತೀಯ ದಿವಸ ಬಂತು. ಆಗ ಅವ್ರು ಏನು ಮಾಡ್ತಾರೆ, ಘೋಷಣೆ ಮಾಡ್ತಾರೆ, ಇವತ್ತು ಸಸಿ ವೃಂದಾವನ ಪ್ರವೇಶ, ಸಸಿರಿಯರ ವೃಂದಾವನ ಪ್ರವೇಶ. ವಾದಿರಾಜ ಸ್ವಾಮಿಗಳು ರಾಘವೇಂದ್ರ ಇಬ್ಬರೇ ಆ ಕೆಲಸವನ್ನು ಮಾಡಿದವರು. ಅನೌಸ್ಪ ಎಲ್ಲ ಜನ ಎಷ್ಟೋ ಸಾವಿರಾರು ಗಂಟೆ ಜನ ಸೇರ್ತಿರ್ತಾರೆ ಮಧ್ಯದ ಹೊತ್ತಿನೊಳಗೆ. ಮೊನ್ನೆ ಮಧ್ಯಾಹ್ನ ಎಲ್ಲರಿಗೂ ತೀರ್ಥ ಕೊಟ್ಟು ಇದನ್ನು ಮಾಡಿ ವೃಂದಾವನದಲ್ಲಿ ಮತ್ತೆ ವೃಂದಾವನ ಮಾಡಿಸಿಕೊಂಡು ಒಳಗೆ ಕೂತ್ಕೊಂಡು ಬಿಟ್ಟು ಭೂತರಾಜನ ಕರೆದು ಜಪ ಮಾಡ್ತಾ ಇರ್ತೇವೆ, ಜಪಸ್ಥಾನ ಬಿಟ್ಟು ತಕ್ಷಣ ಮುಚ್ಚಬೇಕು ಅಂತ ಹೇಳಿರ್ತಾರೆ. ಎಲ್ಲ ತಯಾರು, ಪಂಚವೃಂದಾವನ, 4 ವೃಂದಾವನ, ವಾದಿರಾಜರು ಬಲ್ಲವು, ದಶಾವತಾರ ವೃಂದಾವನಗಳು, ಮಧ್ಯದಲ್ಲಿ ತಮ್ಮ ವೃಂದಾವನ ಅಷ್ಟೇ. ದೇವರ ಮಧ್ಯೆ ನಾವಿದ್ದೇವೆ ತೋರಿಸೋಕ್ಕೋಸ್ಕರ ಪಂಚವೃಂದಾವನದ ಕಾನ್ಸೆಪ್ಟನ್ನು ಅವ್ರು ತಂದಿದ್ದು ಅವ್ರ ಕಾಲಕ್ಕೆ ಬಂತು. ಮುಂದೆ ವೇದವ್ಯಾಸ ದೇವರು, ಅವರೇ ಪ್ರತಿಷ್ಠಾಪರು, ವೇದವ್ಯಾಸ ದೇವರಿದ್ದಾರೆ ವೃಂದಾವನದ ಮುಂದೆ. ಅಷ್ಟು ಮಾಡಿಕೊಂಡು ಕೂತಿದ್ದಾರೆ, ಚಪಸ್ಸರ ಬೀಳುತ್ತೆ, ತಕ್ಷಣ ಮುಚ್ಚಿಬಿಡ್ತಾರೆ ಭೂತರಾಜರು. ಆಮೇಲೆ ನೋಡ್ತಾರೆ ಮೇಲೆ ವಜ್ರಾಸ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಮೇಲ್ಗಡೆಗೆ. ಎಲ್ಲ ತಿರುಗಿದ್ದಾರೆ, ಆಶ್ಚರ್ಯ ಆನಂದ ದುಃಖ. ವಜ್ರಾಸ ಮಾಡಿದ್ರು, ಏನು ಯೋಚನೆ ಮಾಡಬೇಡಿ, ನಮ್ಮ ನೆನಪಿಗಿರಲಿ ಅಂತ ಹೇಳಿ ತಮ್ಮ ಶಾಟಿನ ಪಾದುಕೆಗಳನ್ನು ಅಲ್ಲಿಂದ ಕೆಳಗೆ ಹಾಕಿದ್ದಾರೆ. ಎರಡು ಇವತ್ತಿಗೂ ಇದೆ ಸೋದೆ ಮಠದಲ್ಲಿ, ಇವತ್ತಿಗೂ ಶಾಟಿ ಇದೆ, ಪಾದಗಳು ಇವತ್ತಿಗೂ ನೋಡ್ಬೋದು. ಅದಕ್ಕೆಲ್ಲ ಬೇರೆ ಒಳ್ಳೆ ಸ್ವರ್ಣ ಸುವರ್ಣ ಅಲಂಕಾರ ಮಾಡಿ ಇಟ್ಕೊಂಡಿದ್ದಾರೆ. ಶಾಟಿ ಎಷ್ಟು ಹಳೇ ಕಾಲದ ಶಾಟಿ ಅದು, ನೋಡ ಅಷ್ಟು ಜೀರ್ಣ ಆಗಿರೋದು. ಅದು ವಾದಿರಾಜ ಸ್ವಾಮಿಗಳು ಮೈ ಮೇಲಿದ್ದ ಶಾಟಿನ ನೋಡೋ ಭಾಗ್ಯ ಅಂದರೆ ಸಾಮಾನ್ಯ ಅಲ್ಲ, ಇಷ್ಟು ಹಳೆ ಸಿಗೋದು ಭಾರಿ ದುರ್ಲಭ. ಅದನ್ನೆಲ್ಲ ಹಾಕಿ ಹೋಗಿದ್ದಾರೆ. ಇವತ್ತಿಗೂ ಕೂಡ ಶೋಧ ಕ್ಷೇತ್ರ ಅಂದರೆ ಒಳ್ಳೆ ಸಿದ್ಧಿ ಕ್ಷೇತ್ರ, ಅಪೂರ್ವವಾದಂತಹ ಅನೇಕ ಫಲ ಕಂಡದ್ದು ಜನ ಏಕಾಶನ ಸಿಗ್ತಾರೆ ಅಲ್ಲಿಗೆ ಹೋದವರು, ಆ ಕೆಲಸ ಮಾಡ್ತಾರೆ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ವೇದವೇದ್ಯರು ವಶಿಷ್ಠರಿರ್ತಾರಲ್ಲ, ಉಡುಪಿಯಲ್ಲಿ ಪರ್ಯಾಯ ಮಾಡಿ ಇನ್ನೊಂದು ಪರ್ಯಾಯನೂ ಮಾಡ್ತಾರೆ. ಆಮೇಲೆ ಅವರು ಎರಡು ಪರ್ಯಾಯ ಮಾಡ್ತಾರೆ, ಅವ್ರು ಅಷ್ಟು ಹೇಳ್ಬೋದಾಗಿತ್ತು, ಅಷ್ಟು ಹೇಳಿದರೆ ಬರೀ ಬಾಯಿ ಮಾತಾಗುತ್ತೆ ಅಂತ ಆ್ಯಕ್ಚುಲಿ ತೋರಿಸ್ಕೊಟ್ಟ ಒಂದು ಹಿರಿವೆ. ಉಡುಪಿಯ ಪರ್ಯಾಯ ಹೊರಗೆ ಮಾಡಿ ದಾಖಲೆ ಮಾಡಿದ್ರ ಜೊತೆಗೆ ಇನ್ನೊಂದು ಪರ್ಯಾಯದ ಅವಕಾಶವನ್ನು ಕೊಟ್ಟರು. ಒಂದ್ಸರ್ತಿ ಅವ್ರಿಗೆ ಅನಿಸ್ತಂತೆ, ನಮ್ಮ ಗುರುಗಳನ್ನು ನೋಡಬೇಕು ವೃಂದಾವನದಲ್ಲಿ ಧರಿಸ್ತಂತವ್ರು, ಅದಕ್ಕೋಸ್ಕರ ಅವರು ಆರಾಧನೆ ಮಾಡ್ತಾರೆ. ಸ್ವಪ್ನದಲ್ಲಿ ಕೇಳಿದ್ರಂತೆ, ನಿಮ್ಮ ಜೊತೆ ಮಾತಾಡಬೇಕೋ ನೋಡಬೇಕೋ ಕೇಳಿ ಅಂತ. ಎರಡರಲ್ಲಿ ಒಂದು ಕೊಡ್ತೀವಿ, ಎರಡು ಕೊಡೋದಿಲ್ಲ ಅಂದ್ರಂತೆ, ನಾವು ನೋಡಬೇಕು ಅಂತ ಹೇಳಿದ್ರೆ. ತಕ್ಷಣ ಮರುದಿವಸ ಧ್ಯಾನ ಕೂತ ಕಾಲಕ್ಕೆ ಭೂತರಾದರೆ ಒಂದು ತೆಗೆದ್ರಂತೆ, ಧ್ಯಾನ ಮಾಡ್ತಾ ಕೂತಿರ್ತಾರೆ ವಾದಿರಾಜ ಸ್ವಾಮಿ. ಖುಷಿಯಾಗುತ್ತೆ, ಮಾತಾಡೋಕೆ ಬಾಯಿ ತೆಗೆ ಒಂದು ಮಾತೆ ಆಡಿ ಬಂದು ಮಾತಾಡೋದು ಬಾಯಿ ತೆಗೆದ ತಕ್ಷಣ ಬಂದು ಮುಚ್ಕೊಂಡ್ಬಿಡ್ತಂತ ಹಾಗೆ. ವೃಂದಾವನ ಸಂವಿಧಾನ ಇದೆ ಅಂತ ಪ್ರೂವ್ ಮಾಡೋದಕ್ಕದು, ಸನ್ನಿಧಾನ ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಅದರಿಂದ ಮುಂದೆ ಒಂದು ಕಾಲಕ್ಕೆಲ್ಲ ಕಾಡಿನ ಮುದಿಗಿಂತ ದೊಡ್ಡ ಗಲಾಟೆ ಬಿಸಿಬಿಟ್ಟಿದ್ರು. ಅದು ಪ್ರಾಜೆಕ್ಟ್ ಬಂದಾಗ ಸೋದೆ ಮುಳುಗೋಗುತ್ತಂತ ಏನೋ ಗಲಾಟೆ ಬಿಸಿದ್ರೆ ಏನೂ ಆಗಲಿಲ್ಲ, ಅದು ಹಾಗೆ ಪರಿಹಾರ ಆಗಿ ಮುಗಿದೋಯ್ತು. ಅದು ದೊಡ್ಡ ಆತಂಕ ಸೃಷ್ಟಿಸಿದ್ರು. ಇನ್ನು ಸೋದೆ ಕೆಲವರಂತೂ ಇದೇ ವರ್ಷ ಕೊನೆ, ಮುರಿದು ಮುಂದೆ ಸೋದೆನೇ ಇರೋದಿಲ್ಲ, ಏನೋ ಗಲಾಟೆ ಆಗಿತ್ತು, ಏನೂ ಆಗಲಿಲ್ಲ, ಅವೆಲ್ಲ ಸುಳ್ಳು ಕಥೆಗಳು. ವಾದಿರಾಜ ಸ್ವಾಮಿ ಅಷ್ಟು ಮಾಡಿ ಇವತ್ತಿಗೂ ಕೂಡ ಲೋಕಮಾನ್ಯರಾಗಿದ್ದಾರೆ. ಅವರ ಗ್ರಂಥಗಳಂತೂ ವಿಚಿತ್ರ ಗ್ರಂಥಗಳು, ಸ್ತೋತ್ರಗಳು ಅವರಷ್ಟು ಬರೆದಷ್ಟು ಯಾರೂ ಸ್ತೋತ್ರಗಳು ಬರದೇ ಇಲ್ಲ. ಅವರ ದಶಾವತಾರ ಸ್ತುತಿ ಅಂತೂ ಮನೆ ಮಾತು, ಖಂಡಿ ಭವದ್ಭವನ ಡಿಂಡೀರ ಜೃಂಬಣಸು ಚಂಡೀ ಕೃತೋ ದಧಿ ಮಹಾ, ಆ ಸ್ತೋತ್ರಗಳು ಕೇಳ್ತಾ ಇದ್ರೆ ಎಂಥ ಸಂಸ್ಕೃತ ದ್ವೇಷಿಗೂ ಕೂಡ ಅದ್ರ ಮೇಲೆ ಭಾರಿ ಭಕ್ತಿ ಬಂದ್ಬಿಡ್ತದೆ, ಇನ್ನು ಸಂಸ್ಕೃತ ಕಲಿಬೇಕು ಅನಿಸ್ಬಿಡ್ತದೆ ಅಂತ ಅಪೂರ್ವ ಶ್ಲೋಕಗಳು. ಎಷ್ಟು ಹೈಗ್ರೀವ ಸ್ತೋತ್ರ, ದಶಾವತಾರ ಸ್ತುತಿ, ತ್ರಿವಿಕ್ರಮ ಸ್ತುತಿ, ಮಧ್ವಾಷ್ಟಕಗಳು, ದುರ್ಗಾ ಸ್ತೋತ್ರ, ಲಕ್ಷ್ಮೀ ಸ್ತೋತ್ರ. ಯಾವನೋ ಒಬ್ಬನಿಗೆ ಭಾರಿ ಸಾಲ ಮಾಡಿದ್ನಂತು, ಸ್ವಾಮಿ ಭಾರಿ ಸಾಲ ಆಗಿದೆ ತೀರಿಸಬೇಕಾಗಿದೆ ಅಂತ ಹೇಳಿದ ತಕ್ಷಣ ಒಂದು ಶ್ರೀಶ ಗುಣಸ್ತವ, ಶ್ರೀಶ ಗುಣದರ್ಪಣ ಅಂತ ಬರ್ಕೊಟ್ಟಿದ್ದೆ. ಶ್ರೀ ಶ್ರೀಶ ಗುಣದರ್ಪಣ ಅಂತ ಬರ್ಕೊಟ್ಟು ಇದನ್ನು ಹೇಳು, ನಿನಗೆ ಕನಕವೃಷ್ಟಿ ಆಗತ್ತೆ ಅಂತ ಹೇಳಿದ. ಅವನಿಗೆ ಖುಷಿಯಾಯಿತು. ಅಷ್ಟು ದಿವಸ ಹೇಳಿದ, ಕನಕವೃಷ್ಟಿ ಆಯಿತು, ಭಾರಿ ಖುಷಿಯಾಯಿತು. ತಗೊಂಡ, ಎಷ್ಟಾಗಿತ್ತು ಗೊತ್ತಾ? ಎಷ್ಟು ಸಾಲ ಮಾಡಿದ್ರೆ ಅದು ಕರೆಕ್ಟಾಗಿ ಅಷ್ಟೇ ಇತ್ತು. ಅವನೇನು ಬೇರೆ ಮನೆ ಕಟ್ಟಬೇಕೇನೋ ಪ್ಲಾನ್ ಮಾಡ್ತಿದ್ದ, ಯಾವುದಿಲ್ಲ, ಎಷ್ಟು ಬೇಕೋ ಅಷ್ಟೇ. ಆಪತ್ತು ಪರಿಹಾರ ಮಾಡಿದ್ದೇವೆ, ಅದು ಸರಿ ಮಾಡಬೇಕಷ್ಟೆ. ಅದಕ್ಕೆ ದೇವರು ನಮಗೆ ಜಾಸ್ತಿ ಕೊಟ್ಟರೆ ಅದು ದುರ್ವಿನಿಯೋಗ ಆಗ್ತದೆ. ಎಷ್ಟು ಆಫೀಸಲ್ಲಿ ಎಷ್ಟು ಕೊಡ್ತಾರೆ, ಟಿ ಎ ಡಿ ಎಷ್ಟು ಕೊಡ್ತಾರೆ, ಎಕ್ಚುಯಲ್ ಆಗಿರುತ್ತೋ ಅಷ್ಟು. ಇವ್ರು ಮೋಸ ಮಾಡಿ ಇವ್ರು ತೊಗೊಂಡ್ರೆ ತಪ್ಪು, ಇವರು ಕರೆಕ್ಟ್ ಕೊಡಿ, ನಿಮ್ಮ ಕೈಯಿಂದ ಹಾಕಬೇಡಿ ಕೊಡ್ತೇವೆ, ಉಳಿಸೋದಕ್ಕೆಲ್ಲ ಕೊಡೋದಿಲ್ಲ. ಈ ಪದ್ಧತಿ ಶಾಸ್ತ್ರದ ಅಷ್ಟು ಮಾಡಿದಾಗ ಅವನಿಗೆ ಭಕ್ತಿ ಬಂದ. ಇವತ್ತು ಎಷ್ಟೋ ಜನ ಅದನ್ನು ಪಠಣೆ ಮಾಡಿ ಒಂದು ಮಾತಿದೆ, ಬರೀ ಶ್ರೀ ಸೂಕ್ತ ಹೇಳಿದರೆ ಕಲಿಯುಗದೊಳಗೆ ಅಷ್ಟು ಫಲ ಕೊಡೋದಿಲ್ಲ. ಕಲಿಯುಗದಲ್ಲಿ ಮಂತ್ರಗಳ ಶಕ್ತಿ ಕಡಿಮೆ ಆಗಿರುತ್ತೆ, ಎಲ್ಲದಕ್ಕಲ್ಲ ಕೆಲವದಕ್ಕೆ. ಇದು ಹೇಳಿದರೆ ಫಲ ಕೊಡ್ತದೆ. ಶ್ರೀಶಗುಣ ದರ್ಪಣ ಹೇಳಿಬಿಟ್ಟಾಗ ಆ ಶಕ್ತಿ ಮತ್ತೆ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಇದೆಲ್ಲ ಅನೇಕ ಸಿದ್ಧಿಗಳನ್ನು ಮಾಡಿ ತೋರಿಸಿ ಮಹಾಭಾರತಾತ್ಮಂಡ ಭಾವಪ್ರಕಾಶಿಕ ಯುಕ್ತಿಮಲ್ಲಿಕ ಸರಸಭಾರತಿ ವಿಲಾಸ ರುಕ್ಮಿಣೀಶ ವಿಜಯ ಪುನಾದಲ್ಲಿ ಓಡಾಡ್ತಿದ್ದಾರೆ. ಒಂದು ಮಾಘಕವಿಯ ಒಂದು ಶಿಶುಪಾಲವಾದ ಅಂತೇಳಿ ಸರ್ವಶ್ರೇಷ್ಠವಾದ ಸಂಸ್ಕೃತ ಮಹಾಕಾವ್ಯ ಅಂತ ಅದನ್ನು ಆನೆ ಮೇಲೆ ಮೆರವಣಿಗೆ ಮಾಡಬೇಕು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಪಾದ್ರಾ ಸ್ವಾಮಿ ಹೋಗ್ತಾರೆ, ನೋಡ್ತಾರೆ ಏನಿದೆ ಅನ್ಯಾಯ. ಅದು ಶೃಂಗಾರ ಕಾವ್ಯ. ನಮ್ಮಲ್ಲೊಂದು ಮಾತಿದೆ, ಮಕ್ಕಳು ಕೆಡಬೇಕು ಅಂತಿದ್ರೆ ಮಾಗ ಹೇಳಿಬಿಡಿ ಅಂತ ಹೇಳ್ತಾರೆ. ಅದು ಓದಿಬಿಟ್ರೆ ಯಾವ ಸಿನಿಮಾ ನೋಡಿದ್ರೂ ಎಫೆಕ್ಟ್ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಟಿ ವಿ ನೋಡಿ ಕೆಡೋದು ಎಷ್ಟು ಜಾಸ್ತಿನೋ ಅದು ನೋಡಿ ಅಷ್ಟು ಕೆಟ್ಟ ಹೋಗ್ಬಿಡ್ತಾರೆ. ಅದು ಅಂಥ ಕಾವ್ಯ ಅದು. ಅದಕ್ಕೆ ಸನ್ಮಾನ ಮಾಡಿದರೆ ಗತಿ ಏನು? ಜನ ಹಾಳಾಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ಸ್ವಾಮಿ ಇದಕ್ಕೆ ದೊಡ್ಡ ಕಾವ್ಯ ಒಂದಿದೆ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿದೆ, ಉಡುಪಿಯಲ್ಲಿದೆ, ತರಿಸ್ತೇವೆ ಅಂತ ಹೇಳ್ತಾರೆ. ಉಡುಪಿಯಲ್ಲೇಗಿಲ್ಲ, ತಲೆಯಲ್ಲಿ ಇದೆ ಅಷ್ಟು, ಉಡುಪಿಯಲ್ಲೇನಿಲ್ಲ ಅದು. ಅವ್ರಿಗೆ ಗೊತ್ತಾಗಬೇಕಾದ್ರೆ ಬರಿತೇವೆ ಅಂದರೆ ನಂಬೋದಿಲ್ಲ ಅವರೆಲ್ಲ ಕೂಡ. ಅದಕ್ಕೋಸ್ಕರ ಆಯ್ತು, ತರಿಸ್ತೇವೆ ಅಂತ ಹೇಳ್ತಾರೆ. ಆಯಿತು, ಒಂದು ನಂಗೆ 20 ದಿವಸ ಟೈಮ್ ಬೇಕು ಅಂತ ಹೇಳ್ತಾರೆ. ದಿವಸಕ್ಕೊಂದು ಸರ್ಗ ಬರೆದ್ರೆ ಶ್ರೀ ವೇದಾಂತ ಮಹಾಚಲಂ ವಿಪರೀತಃ ಸಂಯೋಜ್ಯ ಸೂತ್ರಾಹಿಬಂ ಅಂತ ಹೇಳಿ ಶುರು ಮಾಡಿಬಿಟ್ಟು ಒಟ್ಟು 19 ಸರ್ಗ, ದಿವಸಕ್ಕೊಂದು ಸರ್ಗ. ಸಾಮಾನ್ಯವಾದವರಿಗೆ ಬಿಡುಗಿರೋದಿಲ್ಲ. ಅವರು ವಾದಿರಾಜಸ್ವಾಮಿಗಳು, ಪಾಠ ಪ್ರವಚನ ತೀರ್ಥ ಸಾಮಾನ್ಯರು ಬಂದರೆ ತೀರ್ಥ ಕ್ಯೂ ಇರ್ತದೆ. ಅವ್ರು ಕೊಟ್ಟರೆ ಎಷ್ಟು ತೀರ್ಥದ್ದು ಕೊಡ್ಬೋದು? ಮಂತ್ರಾಕ್ಷತೆಗೆ ಹ್ಯಾಕ್ ಕ್ಯೂ ಇರ್ತದೆ. ಅಷ್ಟಮೇಟಿ ಯಾವಾಗ ಬರೀಬೇಕು ಅವರು? ಅವ್ರು ಯಾವ ಬರೀ ದೇವ್ರನ್ನ ಭುಜಂಗಿಸ್ಬೇಕು ಬರೀತಾರೆ, ನೆನ್ಪಿಟ್ಟು ದೇವ್ರನ್ನ ಭುಜಂಗಿಸ್ಬೇಕಾದ್ರೆ ಬರೀತಾರೆ. ಅದು ಅಷ್ಟು ಕಾಲಕ್ಕೆ ಇವರು ಬರ್ಕೋಬೇಕು, ಶಿಷ್ಯರು ಬರ್ಕೋಬೇಕು. ಅದನ್ನು ಮುಂದಿಟ್ಟು 20 ಮುಂದಿಡ್ತಾರೆ ಸಭೆಯಲ್ಲಿ, ನೋಡ್ತಾರೆ. ಸರ್ವಶ್ರೇಷ್ಠವಾದ ಕಾವ್ಯ ಅಂತ ಗೌರವಿಸ್ತಾರೆ. ಇವತ್ತಿಗೂ ಅದಿದೆ, ನಮ್ಮ ಜನ ಓದಬೇಕಷ್ಟೇ. ಅದನ್ನು ಓದಿದರೆ ಎಷ್ಟು ಅಪೂರ್ವವಾದ ಸಂಸ್ಕೃತ, ಎಂಥ ಭಾಷೆ, ಎಂಥ ಶಾಸ್ತ್ರ. ರೋಮಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೋಗ ವಿಧ್ವಂಸಿನಿ ಪ್ರೇಮಣ ಚಿಂತಯತಾಂ ವಿಚಿತ್ರ ವಿಮಲ ತ್ಯಾಗ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಳೀಷು ಮಹಿತಃ ಸರ್ಗೋಯ ವಾದ್ಯೋಭೂತ. ಪ್ರತಿ ಸರ್ಗದ ಕೊನೆಗೆ ಉಪಯೋಗಿಸಿರೋ ಶ್ಲೋಕ ಇದೆ. ಅದರಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸ್ತಾರೆ. ಇದೇ ಗ್ರಂಥ ಶ್ರೇಷ್ಠ ಅಂತೇಳಿ ಅದು ಅದಕ್ಕೆಲ್ಲ ಮೆರವಣಿಗೆ ಮಾಡ್ತಾರೆ. ಇವತ್ತಿಗೂ ನೋಡಿದರೆ ಇವತ್ತು ಮೆರವಣಿಗೆ ಮಾಡಬೇಕಾದ ಗ್ರಂಥ. ನಮ್ಮ ಓದು ಕೂಡ ಓದೋದಿಲ್ಲ ಅಂತ ಜನ ಇದ್ದಾರೆ ನಮ್ಮಲ್ಲಿ, ಓದಬೇಕಂತ. ಅಂಥ ಗ್ರಂಥವನ್ನು ಯುಕ್ತಿ ಮಲ್ಲಿಕ ಅಂತೂ 5320 ಶ್ಲೋಕ ಇದೆ. 5320 ಶ್ಲೋಕ ನಮ್ಮಲ್ಲಿ ಅಷ್ಟು ದೊಡ್ಡ ಶ್ಲೋಕ ಅಂದರೆ ಎರಡೇ, ಆಚಾರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ, ಇದರ ಯುಕ್ತಿ ಮಲ್ಲಿಕ. ಅದು ಬರೀ ಮಹಾಭಾರತ ರಾಮಾಯಣಗಳ ದೊಡ್ಡ ಸುರಿಮಳೆ ಅದು. ಇದು ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯ ಅನುವ್ಯಾಖ್ಯಗಳ ಸಾರಸಂಗ್ರಹ. ಸರಸಭಾರತಿ ವಿಲಾಸ ವಾಯುಜೀವೋತ್ತಮತ್ವ ಅವರೇ ಕರೀತಾರೆ. ರುಕ್ಮಿಣೀಶ ವಿಜಯ ಭಾರತೀಶ ವಿಜಯ ಅಂತ ಹೇಳಿದ್ದಾರೆ. ಸರಸಭಾರತಿ ವಿಲಾಸಕ್ಕೆ ಅವರಿಟ್ಟ ಹೆಸರು ಭಾರತೀಶ ವಿಜಯ ಅಂತ ಹೇಳಿದ್ದಾರೆ, ವಾಯುದೇವರ ಮಹಿಮೆ. ಅದೇ ರೀತಿ ತುಂಬ ಗ್ರಂಥಗಳನ್ನು ಬರೆದು ಸುಧಾಕ ಟಿಪ್ಪಣಿ, ತತ್ವಪ್ರಕಾಶಿಕ ಟಿಪ್ಪಣಿ, ಮಹಾಭಾರತಕ್ಕೆ ಟಿಪ್ಪಣಿ ಮತ್ತು ಭಾವಪ್ರಕಾಶಿಕ ನಿರ್ಣಯಕ್ಕೆ ಟಿಪ್ಪಣಿ, ಹೀಗೆಲ್ಲ ಬರೆದು ಒಂದೊಂದು ಗ್ರಂಥ ಓದೋದು ಕಷ್ಟ ಜನ್ಮದಲ್ಲಿ. ನಾವು ಅಷ್ಟನ್ನು ಬರೆದು 120 ಓಡಾಡಿ ಅನುಗ್ರಹ ಮಾಡಿ ಕೊನೆಯ ಗಳಿಗೆವರೆಗೂ ಕೂಡ ಆನಂದ. ಅವರು ಒಂದು ಇಲಿ ಬಂತಂತೆ, ಜಪ ಮಾಡ್ತಾ ಕೂತಿರ್ತಾರೆ, ಹಾವು ಅಡ್ಸ್ಕೊಂಡು ಬಂತಂತೆ. ಇಲಿ ಓಡಿ ಬಂದು ಇವ್ರಿಗೆ ಕೆಳಗೆ ಕೂತ್ಕೊಂಡ್ಬಿಡ್ತಂತೆ. ಇಲಿ ಎಷ್ಟು ಪುಣ್ಯ ಮಾಡಿತ್ತೋ, ವಾದಿರಾಸಗೊಂಡು ಬಿಡ್ತೀನಿ, ಬಾಬಾಗಳ ಹತ್ರ ಜನ ಕೂಡ್ತಾರೆ, ಹೋಗಿಬಿಡ್ತು ಪಾಪ. ಇಲಿ ಬಂದು ಇವ್ರ ಹತ್ರ ಕೂತ್ಕೊಂಡ್ಬಿಡ್ತಾರೆ ಆರಾಮಾಗಿ. ಹಾವು ಬಂತಂತೆ, ಎಲ್ಲ ಆಟ ಆಡಲಿ ಶುರುವಾಗಿಬಿಟ್ರಂತೆ ಎರಡು ಕೂಡ. ಎಲ್ಲರೂ ನೀ ಭಯ ಕಂಜಿರಿ ನಿಮ್ಮಾಸನ ಕೆಳಗಿರೆ ಕಂಡದ ನುಡುಹಿದ ಕರುಣಿ ವಾದಿರಾಜ ಗುರು ವಾದಿರಾಜ ಅಂತ ಜಗನ್ನಾಥದಾಸರು ಬರೀತಾರೆ. ಎಲರುಣಿ ಭಯ ಕಂಜಿ ಇಲಿ ನಿಮ್ಮಾಸನ ಕೆಳಗಿರಿ. ಸೋದೆಗೆ ಹೋದಾಗಲೇ ಹಾಗೆ ಆಯ್ತಂತೆ. ಒಂದು ಜಾಗ ನೋಡ್ತಾರೆ, ಒಂದು ಹುಲಿ ಹಸು ಎರಡು ಜೊತೆ ಕೂತ್ಕೊಂಡಿದ್ವು. ಅಂತ ಹುಲಿ ಹಸು ಇವರು ಅಡ ತಂಬಂದ್ರು ಕೊಡೋದು ಕಷ್ಟ, ಇವತ್ತು ಅಕ್ಕ ತಂಗಿಯರು ಕೊಡೋದು ಕಷ್ಟ, ಅಪ್ಪ ಮಗ ಕೊಡೋದು ಕಷ್ಟ, ಗಂಡ ಹೆಂಡತಿ ಅಂತೂ ಪೂರ್ತಿ ಕಷ್ಟ ಅಂತ ಕಾಲ ಇದು. ಅಂತ ಹೊತ್ತಿನಲ್ಲಿ ಹುಲಿ ಸಿಂಹ ಜೊತೆ ಕೂತಿದ್ವಂತೆ, ಹುಲಿಯ ಮತ್ತು ಹಸು ನೋಡ್ತಾರೆ. ಇಲ್ಲೇನ ಪ್ರತಿಷ್ಠಾಪನೆ ಮಾಡ್ತೀವಿ, ಅದೇ ಸೋದೆ. ಸೋದೆಗೆ ಹೋದ್ರೆ ಅಷ್ಟು ಚೇಂಜ್ ಆಗುತ್ತೆ ಮೈಂಡು ಅಂತ ಅರ್ಥ. ಅಲ್ಲಿ ದೈವಿಕವಾದ ಸಿದ್ಧಿ ಇದ್ರೆ ಮಾತ್ರ ಹಾಗಾಗುತ್ತೆ ಅಂತ ಹೇಳ್ತಾರೆ. ವೈರಭಾವ ಹೋಗಿಬಿಡುತ್ತೆ ಅಂತ ಅರ್ಥ. ವೈರಭಾವ ಹೋಗೋದು ಯಾವಾಗ? ಪಾವಿತ್ರ್ಯ ಇದ್ರೆ. ಇದೆಲ್ಲ ವಾದಿರಾಸ ಲೋಕಕ್ಕೆ ತೋರಿಸಿಕೊಡ್ತಾರೆ. 120 ಅಷ್ಟೇ ಗಟ್ಟಿಮುಟ್ಟಾಗಿ ವೃಂದಾವನ ಪ್ರವೇಶ ಮಾಡಿದ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಉಡುಪಿಯ ಕೀರ್ತಿಯನ್ನು ವಿಶೇಷವಾಗಿ ಹರಡಿದವರು. ಹೈವದರಾಗಿದ್ದು ಎಷ್ಟು ದೇವರನ್ನ ಬರೆದ ಲೆಕ್ಕ ಇದೆ. ದೇವರಾರು, ಸುಳಾದಿಗಳು, ಲಕ್ಷ್ಮೀ ಶೋಭನ ಹಾಡು, ಆಮೇಲೆ ಅನೇಕ ವೈಕುಂಠ ವರ್ಣನೆ, ಗುಂಡಕ್ರಿಯ, ಸ್ವಪ್ನಪದ, ಅವ್ರಿಗೆ ಅಂದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಪ್ರಿಂಟ್ ಮಾಡಿಸೋದು ಕಷ್ಟ ಜೀವನ ಪೂರ್ತಿ. ಅವನ್ನ ತಾಳೆಗರಿಯ ಕಾಲ ಅದು. ಹೇಗೆ ಬರೆದ್ರು, ಹೇಗೆ ಇದು ಮಾಡಿದರು ಅಂದರೆ ಸಾಮಾನ್ಯರಲ್ಲ, ದೊಡ್ಡ ದೇವಾಂಶಂಭೂತರು ಎಂಬುದು ನಿದರ್ಶನ ಅವರ ಗ್ರಂಥಗಳು ಅಂತ ಹೇಳ್ತಾ. ಅದು ಹಾಡುಗಳು ಹಯವದನೇ ಅಂಕಿತ ಅವರಿಗೆ, ಹಯಗ್ರೀವ ದೇವರ ಆರಾಧ್ಯ ದೇವರು ಹಯವದನೇ ಅಂಕಿತ, ಹಯವದನ ಅಂಕಿತದಿಂದ ಅಷ್ಟು ಬರೀತಾರೆ. ಲಕ್ಷ್ಮೀ ಶೋಭನ ಹಾಡು ಹಾಗೇನೆ, ಯಾವುದು ಮದುವೆ ಆಗಿತ್ತು ಪಾಪ, ಆ ರುಮಾಲಿನೊಳಗೆ ಹಾವು ಸೇರಿಕೊಂಡಿತ್ತು ಅದು ಗಡಸರ್ಪ, ನೋಡ್ತಾನೆ ಸ್ವಲ್ಪ ಕಚ್ಚಿದ್ರು ಸತ್ತೆ ಹೋಗ್ಬಿಡ್ತಾರೆ, ಕಡೆಗೆ ಕಚ್ಚ ಸತ್ತು ಬಿದ್ದುಬಿಡ್ತಾರೆ. ತಕ್ಷಣ ಜಮೀನ್ದಾರನ ಮಗ ತುಂಬ ಗೋಳಾಡ್ತಾರೆ, ಅವಾಗ ಅಲ್ಲೇ ಇರ್ತಾರೆ, ಯಾರು ಹೇಳ್ತಾರೆ, ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಹೋಗಿ ಅಂತ ಹೇಳ್ತಾರೆ. ಕೇಳಿದ ತಕ್ಷಣ ಅವರು ಹಾಡು ಬರ್ಕೊಡ್ತಾರೆ, ಅದೇ ಲಕ್ಷ್ಮೀ ಶೋಭನ ಹಾಡು. ಅದು ಹೇಳಿದ ತಕ್ಷಣ ಮತ್ತೆ ಎದ್ದು ಬಂದು ಕೂತು ಬಿಡ್ತಾರೆ. ಇವತ್ತು ನಮ್ಮಲ್ಲಿ ಪದ್ಧತಿ, ಮದುವೆ ಕಾಲಕ್ಕೆ ಲಕ್ಷ್ಮೀ ಶೋಭನ ಹಾಡನ್ನು ಹೇಳಿದರೆ ದಕ್ಷಿಸಲಿಲ್ಲ ಅಮ್ಮ ವಧುವರರ ಅಂತಾನೆ, ಅದೇ ಪಲ್ಲವಿ ಇದ್ದಾಗ. ಇವತ್ತು ಸುಖವಾಗಿ ಮದುವೆ ನಡೆಯುತ್ತೆ, ಮುಂದೆ ಸುಖವಾಗಿರ್ತಾರೆ, ಮದುವೆ ನಡೆಯೋದು ಮುಖ್ಯ ಅಲ್ಲ, ದೈವಸ ಆಗಬಾರ್ದು ಇವತ್ತಿನ ದಿವಸ ಭಾಳ ಮುಖ್ಯ. ಲಕ್ಷ್ಮೀ ಶೋಭನ ಹಾಡು ಹೇಳಿದರೆ ಸುಖವಾಗಿರ್ತಾರೆ, ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಮನುಷ್ಯ ಪ್ರಯತ್ನದಲ್ಲಿ ಅತಿ ಶ್ರೇಷ್ಠವಾದ ದೈವಿಕ ಹಿನ್ನೆಲೆ ಬರಬೇಕಾದ್ರೆ ಅವೆಲ್ಲ ನಮಗೆ ಬೇಕು. ಅದು ಎಷ್ಟು ಪ್ರತಿಯೊಂದು ಗ್ರಂಥದ ರಚನೆ ಹಿಂದೆ ಒಂದು ಕಥೆ ಇರುತ್ತಿದ್ದೆ. ಅಂಥ ಕೆಲಸಗಳನ್ನು ಮಾಡಿದ ಮಹಾನುಭಾವರು ವಾದಿರಾಜ ಸ್ವಾಮಿಗಳು, ಅವ್ರ ಬಗ್ಗೆ ಎಲ್ಲ ವಾರಗಟ್ಟಲೆ ತಿಂಗಳಗಟ್ಟೆ ಹೇಳಬೇಕು ಹೊರತು ಅವಸರದಲ್ಲಿ ಹೇಳೋದಲ್ಲ. ಇದು ಪರ್ವಕಾಲ ಆದ್ದರಿಂದ ಒಂದು ಗಂಟೆಯಲ್ಲಿ ಅವರ ಸ್ಮರಣೆ ಮಾಡಿದೆ. ಇವತ್ತಿನ ದಿವಸ ನಾಳೆ ದಿವಸ ವ್ಯಾಸರಾಜರ ಆರಾಧನೆ, ಆದ್ದರಿಂದ ಮಹಾನುಭಾವರ ಸ್ಮರಣೆ ನಾಳೆ. ಇನ್ನೊಬ್ಬ ಲೋಕಕಂಡ ವಿಶ್ವವಿಖ್ಯಾತ ಮಹಾನುಭಾವರು ವ್ಯಾಸರಾಜರು, ಅವ್ರ ಬಗ್ಗೆ ನಾಳೆ ಸಾಯಂಕಾಲ 7-8 ಇರುತ್ತೆ, 7-8 ಮಾಡ ಆದಷ್ಟು ಕೂಡ. ಇವತ್ತಿನ ಸೇವಾಕರ್ತರಾಗಿ ಎಂದಿನಂತೆ ಶ್ರೀಯುತ ವಾಸುದೇವ ಮೂರ್ತಿಗಳು, ಗುರುರಾಜರಾಯರು, ಸತ್ಯನಾರಾಯಣವರು, ಅಂತರಂಗ ಭಕ್ತರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅವರ ಸ್ಮರಣೆಗೆ ಈ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ಹರಿವಾಗಲು ಅತ್ಯಂತ ಪ್ರಿಯ. ಇವರಿಗೆಲ್ಲ ದೇವರ ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ಪ್ರತಿಷ್ಠಾನದ ಪರವಾಗಿ ಪ್ರಾರ್ಥನೆ ಮಾಡ್ತಾ, ನಾಳೆ ವ್ಯಾಸರಾಜರ ಬಗ್ಗೆ ಪ್ರವಚನ ಇರುತ್ತೆ ಅಂತ ತಿಳಿಸಿ, ವ್ಯಾದಿರಾಜ ಸ್ವಾಮಿಗಳ ಅಮೃಣಿ ಸೂಕ್ತ ವ್ಯಾಖ್ಯಾನ ಹಿಂದೆ 4-5 ಪ್ರಿಂಟ್ ಆಗಿ ತಾಗೋಗ್ಬಿಟ್ಟಿತ್ತು, ಮತ್ತೆ ಪ್ರಿಂಟ್ ಆಗಿದೆ, ಬೇಕಾದರೂ ತಗೊಳ್ಳಿ. ಎಷ್ಟು ಅಪೂರ್ವ ಅರ್ಥ ಬರೀತಾರೆ, ಮುಂದೆ ಅರ್ಥ ಸಮೇತ ಪ್ರಿಂಟ್ ಆಗಿರೋದ್ರಿಂದ ಬೇಕಾದ್ರೆ ಉಪಯೋಗ ಮಾಡ್ಕೋಬಹುದು. ಅವರ ರುಕ್ಮಿಣಿ ಸ್ವಿಜಯನ ಅನುವಾದ ಆಗ್ತಾ ಇದೆ, ಒಂದು 2-3 ತಿಂಗಳಿಗೆ ಬರಬಹುದು. ರುಕ್ಮಿಣಿ ಸ್ವಿಜಯ ಕೂಡ ನಮ್ಮ ಪ್ರತಿಷ್ಠಾನದಿಂದ ಕಾರ್ಯ ನಡೆದಿದೆ, ಇನ್ನೊಂದು 2-3 ತಿಂಗಳಿಗೆ ಬರುತ್ತೆ. ಪ್ರತಿ ಶ್ಲೋಕದ ಅರ್ಥ ಸುಮಧ್ವಿಜಯ ಹೇಗೆ ಬಂದಿದೆ ಅಲ್ಲ ಹಾಗೆ ಅದು ನಡೀತಾ ಇದೆ ಅಂತ ತಿಳಿಸ್ತಾ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಜಮಹಂ ಹೇನ ಶ್ರೀಯತಾಂ ಕಮಲಾಲಯ. ಶುರುವಾಗಿದ್ದು ಲೇಟ್ ಆಗಿದೆ, ನಾಳೆ ಸರಿಯಾಗಿ 7 ಗಂಟೆ ಒಳಗೆ ಶುರು ಮಾಡೋಣ. ಹೆಚ್ಚು ವಿಷಯ ಹೇಳಕ್ಕೆ ಬರುತ್ತೆ.